ಸರ್ವೇಶಾತ್ಮನ ಚಾಹಿ ಯಥಾ ಹೇಗೆ ಸ್ಕಂಧ ಶಾಖಾನ ರೆಂಬೆಗಳು ಉಪರೆಂಬೆಗಳು ಅವುಗಳ ಒಂದು ತೃಪ್ತಿ ಯಾವಾಗತ್ತೆ? ತರೋರ್ ಮೂಲಾವಸೇಚನ, ವೃಕ್ಷದ ಮೂಲಕ್ಕೆ ಹಾಕಿದಾಗ ಸ್ಕಂದ ಶಾಖಗಳಿಗೆ ಹೇಗಾಗುತ್ತೋ ಅದೇ ರೀತಿ ವಿಷ್ಣೋಹ ಆರಾಧನಂ, ವಿಷ್ಣುವಿನ ಆರಾಧನೆ ಸರ್ವೇಷಾಂ ಎಲ್ಲರಿಗೂ ಕೂಡ, ಆತ್ಮನಸ್ಯ ತಮಗೂ ಕೂಡ ಆರಾಧನೆ ಅತ್ಯಂತ ಪ್ರಿಯವಾದ ಕೆಲಸ. ಅದೇ ದೃಷ್ಟಾಂತ ಬೇಕಾದ ಕೊಟ್ಟಿದ್ದಾರೆ. ಯಥಾತರೋರ್ ಮೂಲ ನಿಶೋಚನೆ ನಿಶೇಚನೇನ ತೃಪ್ತಿ ತತ್ಕಂದ ಭುಜೋಪಶಾಖಾ, ಹಿಂದೆ ರುದ್ರಗೀತೆಯಲ್ಲಿ ಕೊನೆಗೆ ಬಂದಿತ್ತು. ಅದನ್ನೇ ಪಾದಪಗಳಡಿಗೆರೆಯ ಸರಿಳಭೂತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲವೀ ಬಂದದಲ್ಲಿ, ಪ್ರತಿಯೊಂದು ಎಲೆ ಎಲೆಗಾಗಲಿ ರೆಂಬೆ ರೆಂಬೆಗಾಗಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬರೀ ಮುಳು ಬುಡಕ್ಕೆ ಹಾಕಿದರೆ ಹೇಗೆ ಸಾಕೋ, ಎಲ್ಲ ದೇವತೆಗಳಿಗೂ ಕೂಡ ವಿಷ್ಣುವಿಗೊಂದು ಆರಾಧನೆ ಮಾಡಿದ್ರೆ ಏನಾಗುತ್ತೆ? ಎಲ್ಲರೂ ತೃಪ್ತರಾಗಿಬಿಡ್ತಾರೆ. ಆದರೆ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡಿ ವಿಷ್ಣು ಒಂದು ಬಿಟ್ಟುಬಿಟ್ರೆ, ಪ್ರತಿ ಎಲೆ ಎಲೆಗೂ ನೀರು ಹಾಕಿದ ಬುಡಕ್ಕೆ ನೀರು ಹಾಕಲಿಲ್ಲ, ಎಲ್ಲ ಒಣಗಿ ಹೋಗ್ತಾನೆ ಇರ್ತಾವೆ. ಹಾಗೆ ಎಲೆ ನೀರು ಹಾಕಿರಲ್ಲ ಚಿಗರೋದಿಲ್ಲ, ಬುಡಕ್ಕೆ ನೀರು ಹಾಕಿರಲ್ಲ ಚಿಗರೋದು. ಇದು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಅರ್ಪಣೆ ಮಾಡಿದರೆ ನಮಗೆ ತೃಪ್ತಿ ಆಗುತ್ತೆ ಹೊರತು ನಾವು ತಿಂದರೆ ತೃಪ್ತಿ ಆಗೋದಿಲ್ಲ ಅನ್ನರ್ಥ. ಅದು ಬಹಳ ಮುಖ್ಯ. ದೃಷ್ಟಾಂತ ಲೋಕದಲ್ಲಿ ಕಾಣ್ತಾ ಇದೆ ಈಗಾಗಲೇ, ಲೋಕದ ಸ್ಪಷ್ಟ ದೃಷ್ಟಾಂತ ಕಾಣ್ತಿರೋದ್ರಿಂದ ಮೂಲವನ್ನು ಹಿಡಿಬೇಕು ಯಾವಾಗಲೂ ಕೂಡ. ಮೂಲದಿಂದ ಆಗತಕ್ಕಂಥ ಪ್ರಯೋಜನ ಶಾಖೆಗಳಿಂದ ಆಗೋದಿಲ್ಲ. ಊರ್ಧ್ವ ಮೂಲಂ ಅಧಃಶಾಖಂ, ಪರಮಾತ್ಮ ಮೂಲ, ಬ್ರಹ್ಮಾದಿಗಳು ಶಾಖೆಗಳು. ಆ ಮಾತು ಅಲ್ಲಿ ಬಂದಿದೆ ಭಗವದ್ಗೀತೆಯಲ್ಲಿ. ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಯಾವುದು ಆದ್ರೆ ವಿಷಯ ಮಾಡಲೇಬಾರ್ದು ಅಂತ ಹೇಳಿ ಆಯ್ತಲ್ಲ, ಈಗಾಗಲೇ ಮಾಡಲೇಬಾರ್ದು ಅಂತ ಹೇಳಿದ್ರು. ಇಲ್ಲೇನು ಹೇಳಿದರು? ಅಧಮ ಕರ್ಮದ ಬಗ್ಗೆ ಹೇಳಿದರೆ ಹೊರತು, ಅಲ್ಲಿ ಹೇಳ್ತೀನಿ ಕೇಳಿ, ಅದು ಅಧಮ ಕರ್ಮದ ಬಗ್ಗೆ ಹೇಳಿದರೆ ಹೊರತು ಯಾವ ಕರ್ಮದ ಬಗ್ಗೆ ಹೇಳಲಿಲ್ಲ? ನಿಷಿದ್ಧ ಕರ್ಮದ ಬಗ್ಗೆ ಹೇಳಲಿಲ್ಲ. ನಿಷಿದ್ಧ ಕರ್ಮ ಬೇರೆ, ಅಧಮ ಕರ್ಮ ಬೇರೆ. ಅಧಮ ಕರ್ಮ ಅಂದರೆ ಅದಕ್ಕೆ ಕೊಟ್ಟ ಬರೀ ಅಧಮ, ಅದು ಇಷ್ಟು ಕೊಟ್ಟ ಅಧಮ ಕಲ್ಪ. ಊಟ ಕರೆದು ಅಟ್ ಹಾಕಿದ್ರೆ ಅಧಮ ಕಲ್ಪ ಆಗುತ್ತೋ ಇಲ್ಲೋ, ದೇವರಿಗೆ ಅದು ಪೂರ್ಣ ಕಲ್ಪ ಆಗುತ್ತೆ, ಯೋಚನೆ ಇಲ್ಲ. ಅರ್ಥ ಆಯ್ತಾ? ಆದರೆ ನಿಷಿದ್ಧ ಕರ್ಮ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ, ಏನು ಮಾಡಿ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಿರಿಂದ ನಿಷಿದ್ಧ ಕರ್ಮಕ್ಕೆ ಅಪ್ಲೈ ಆಗಲಿಲ್ಲ. ಆದರೆ ಅಹಂಕ ಯಾವುದೋ ಒಂದು ಕಾರಣದಿಂದ ಆಗಿಬಿಟ್ರೆ ಪಶ್ಚಾತ್ತಾಪ ಪಟ್ಟು ಅರ್ಪಿಸಿರು ತಗೋತಾನೆ ಹೊರತು ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ ಅದನ್ನೆಲ್ಲ ಕೊಟ್ಟು. ಅರ್ಥ ಆಯ್ತಾ? ಇದಕ್ಕೆ ನಿಷಿದ್ಧ ಕರ್ಮ ಸಮರ್ಪಣೆಗೂ ವಿಹಿತ ಕರ್ಮ ಸಮರ್ಪಣೆ ವ್ಯತ್ಯಾಸ ಇಷ್ಟೇ. ವಿಹಿತ ಕರ್ಮವನ್ನು ಡೈರೆಕ್ಟ್ ಆಗಿ ಅರ್ಪಣೆ ಮಾಡೋದು, ನಿಷಿದ್ಧ ಕರ್ಮ ಹಾಗೆ ಅರ್ಪಣೆ ಮಾಡಬಾರದು. ಆದಿನ್ಯ ಚಿಂತನೆ ಸಮಾನ ಎರಡಕ್ಕೂ ಕೂಡ, ಆದಿನ್ಯ ಚಿಂತನೆ ಸಮಾನ, ಆದರೆ ಪ್ರಾಯಶ್ಚಿತ್ತ ಸಮೇತ ಮಾಡಬೇಕೆ ಹೊರತು ಬೇರೆ ಅಲ್ಲ. ಯಾವುದು ಸ್ವೀಕಾರ ಮಾಡ್ತಾರೆ? ಉದಾಹರಣೆಗೆ ವೈಷ್ಣವ ಸಮಗ್ರ ಮಾಡಬೇಕು, ಆಗಲಿಲ್ಲ, ಸಂಕ್ಷೇಪ ಮಾಡೋದು ಸ್ವೀಕಾರ ಮಾಡ್ತಾನೆ. ಬ್ರಹ್ಮಯಜ್ಞ ಆಪತ್ಕಾದ್ರೆ ಸಮಗ್ರ ಮಾಡೋಕ್ಕಾಗಲಿಲ್ಲ, ಸಂಕ್ಷಿಪ್ತ ಮಾಡ್ಬೋದು, ಆಗ ಸ್ವೀಕಾರ ಮಾಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಸಂಕ್ಷಿಪ್ ಗಾಯತ್ರಿ ಜಪ ಹತ್ತು ಮಾಡಿದ್ರೆ ಸ್ವೀಕಾರ ಮಾಡ್ತಾನೆ ಇಲ್ಲೋ, ಆ ರೀತಿಯ ಅದು ಅಧಮ ಕಲ್ಪ. ಇದು ಒಂದು ಸಾವಿರ ಉತ್ತಮ ಕಲ್ಪ, ನೂರು ಮಧ್ಯಮ ಕಲ್ಪ, ಹತ್ತು ಅಧಮ ಕಲ್ಪ. ಅಧಮ ಕಲ್ಪ ಮಾಡಿದ್ರೆ ಎಷ್ಟು ಬ್ರಾಹ್ಮಣ್ಯ ಅಂತ ಉಳಿತಾ ಇಲ್ಲ. ಈಗ ದೇವರು ಸ್ವೀಕಾರ ಮಾಡಿದ ಆ ಅರ್ಥ ಮಾಡಿಕೊಂಡ್ರೆ ಅಧಮ ಕಲ್ಪ ಆದರೂ ಪರವಾಗಿಲ್ಲ, ಕರ್ಮ ಬಿಡಬೇಡಿ. ದೇವ್ರು ಪೂಜೆ ಸಾಮಾನ್ಯ ಮಟ್ಟ ಮಾಡಿದ್ರು ಪರವಾಗಿಲ್ಲ, ಬಿಡಬೇಡಿ, ಅದು ಮುಖ್ಯ. ಕರ್ಮ ಲೋಪ ಬೇರೆ, ಕರ್ಮತ್ಯಾಗ ಬೇರೆ. ಅರ್ಥ ಆಯ್ತಾ? ಕರ್ಮತ್ಯಾಗ ಅಂಬ ದೊಡ್ಡ ನಿಷಿದ್ಧವಾದ ಕೆಲಸ. ಕರ್ಮ ಲೋಪ ಅಂಬದ್ದು ಏನಾಗುತ್ತದೆ? ತಲೆನೋವಾಗಿತ್ತು, ಆಫೀಸ್ಗೆ ಹೋದ ಅಲ್ಲೇ ಮಲ್ಕೊಂಡ್ಬಿಟ್ಟು, ಆಬ್ಸೆಂಟ್ ಅಂತ ಕೌಂಟ್ ಆಗಲಿಲ್ಲ, ಮನೇಲಿ ಮಲ್ಕೊಂಡ ಆಬ್ಸೆಂಟ್ ಆಯ್ತು. ಅರ್ಥ ಆಯ್ತಾ? ಅಲ್ಲಿ ಕೂಡ ಅನುಕಂಪ ಬೇರೆ, ಪಾಪ ತಲೆನೋವಾಗಿದೆ ಅಂತ ಅನುಕಂಪ ಬೇರೆ ತೋರಿಸ್ತಾರೆ. ಆದ್ರೆ ಮನೇಲೆ ಕೆಲಸ ಮಾಡಿದ್ರೆ ಆಗ ಸಾಧ್ಯ ಇಲ್ಲ, ನಿಜವಾಗ್ಲೂ ಆಗಿರ್ಬೋದು, ಬೇಕಾದ್ರೆ ಉಪಯೋಗ ಇಲ್ಲ. ಈ ಅರ್ಥ ಮಾಡ್ಕೊಂಡ್ರೆ ನಾವು ಕರ್ಮ ತ್ಯಾಗ ಮಾಡೋ ಅಭ್ಯಾಸ ಯಾವ್ದು ಇಟ್ಕೊಂಡ್ರೆ ಅದೇ ಲೋಪ ಬಂತು. ಬ್ರಹ್ಮಯಜ್ಞ ವಿಸ್ತಾರವೇ ಮಾಡಬೇಕು, ಸಂಶಯ ಬ್ರಹ್ಮಯಜ್ಞ ಹೇಳಿದ್ದಾರೆ, ನಾನು ಹೇಳ್ಕೊಡೋದೇ ಇಲ್ಲ ಯಾರು ಕೂಡ. ಸಂಶಯ ಬ್ರಹ್ಮಯಜ್ಞ ಅಂತ ಒಂದಿದೆ ಆಪತ್ಕಾಲಕ್ಕೆ, ಅದು ಹೇಳಿದ್ರೆ ಆಗ್ತಿತ್ತು, ಅದು ಹೇಳ್ಕೊಡೋದೇ ಇಲ್ಲ, ಮಾಡಲು ಬಿಟ್ಬಿಡು ಅಂತ ಹೇಳ್ಬಿಡ್ತಾರೆ, ಅದು ಬಿಟ್ಟೇ ಬಿಡ್ತಾರೆ. ಅರ್ಥ ಇದ್ಯಾರೋ ಮಾಡ್ತಾರೆ, ನೀವು ಕರ್ಮ ಭ್ರಷ್ಟ ಬಿಟ್ಬಿಡು ಅಂತ ಹೇಳಬಾರದು, ತಪ್ಪಿದ್ದು ಏನು ಮಾಡಬೇಡ, ಹೇಗಲ್ಲ ಅಂತ ಹೇಳ್ಬೇಕೋ ಬೇಡೋ, ಬಿಟ್ಟುಬಿಡ್ತಾರೆ. ಇದರಿಂದ ಏನಾಯ್ತು ಕೊನೆಗೆ? ಬಿಡೋ ಅಭ್ಯಾಸ ಜಾಸ್ತಿ ಆಯ್ತೆ ಹೊರತು ಇದು ಮ್ಯಾತ್ ಅರ್ಥ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಆದರೂ ಮಾಡೋ ಅನ್ನೋ ರೀತಿ ಬೋಧನೆ ಮಾಡಬೇಕೇ ಹೊರತು ಬಿಡೋ ಅಂತ ಬೋಧನೆ ಮಾಡಬಾರ್ದು. ಅದು ನಮ್ಮಲ್ಲಿ ಹೆಚ್ಚಾಗಿ ಕಂಡುಬಂತು. ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿದ್ರಿಂದ ಕೊನೆಗೆ ಬಿಡೋ ಅಭ್ಯಾಸ ಸುಲಭ, ಬಿಡೋದು ಭಾರಿ ಸುಲಭ. ಬ್ರಹ್ಮಯಜ್ಞ ಬಿಟ್ಬಿಡಿ ಅವರೇ ಬಿಡಿಸ್ಬಿಡ್ತಾರೆ ಪುರೋಹಿತರು. ಉಪಾಕ್ರಮದ ಕಾಲಕ್ಕೆ ನಿತ್ಯ ಬ್ರಹ್ಮಯಜ್ಞ ಅವ್ರು ಮಾಡಿರಿ, ಇಲ್ಲವರು ವಿಷಯಗಳು ಒಪ್ಪಿಸ್ರಿ, ಎಲ್ಲಿ ಮಾತು ಎಲ್ಲಿ ಇಲ್ಲೇ ಇಲ್ಲ. ಅವ್ರು ಮಾಡಿರ್ತಾರೆ, ಹಾಗೆ ಮಾಡ್ತಾರೆ, ಎಲ್ಲ ಬಿಟ್ಟಾಕಿಬಿಡ್ತಾರೆ. ಆ ಬ್ರಹ್ಮಯಜ್ಞ ಅಂತ ಅರ್ಥನೇ ಗೊತ್ತಿರೋದಲ್ಲ, ಹಾಗೆ ಮಾಡ್ತಾರೆ. ಅದು ಸಂಕ್ಷೇಪ ಅನ್ನೋ ಪದ ಇರೋದ್ರಿಂದ ಎಂದೂ ಬಿಡಬಾರ್ದು. ಸಂಕ್ಷೇಪ ಹೇಳಿದ್ರಲ್ಲ, ಈಗ ದೇವ್ರ ಭಕ್ತಿಯಿಂದ ಮಾಡಿದ ಫಲ ಸ್ವೀಕಾರ ಮಾಡ್ತಾರೆ. ಯಾಕೆ ಆಪತ್ಕಾಲ ಸಂಕ್ಷೇಪ ಮಾಡೋದು ಯಾವಾಗ? ಆಪತ್ಕಾಲ ಸಂಕ್ಷೇಪ. ಬರೀ ಯಾವಾಗಲೂ ಮನುಷ್ಯ ಸಂಕ್ಷೇಪ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಆಪತ್ ಬಂದಾಗ ಇಷ್ಟಪಡ್ತಾರೆ. ಸುಮ್ಮನೆ ಹೆಚ್ಚು ಊಟ ಮಾಡೋ, ಕಡಿಮೆ ಊಟ ಮಾಡಿದ್ರೆ ಏನರ್ಥ? ರೋಗ ಇದೆ ಅಂತ ಅರ್ಥ. ಕಡಿಮೆ ಊಟ ಮಾಡಿದ್ರೆ ಏನಂತ ಕರೀತಾರೆ? ಊಟ ಇದ್ದು ಅಂತ ಕರೀತಾರೋ ಇಲ್ಲ, ಆಸ್ಪತ್ರೆಯಲ್ಲಿ ಬರ್ತಾರೆ. ಹ್ಯಾವ್ ಎ ಟೇಕನ್ ಫುಡ್ ಅಂತ ಏನು ಫುಡ್ ತೊಗೊಂಡಿರ್ಬೇಕು, ವಚ್ಚ ಪಂಚ ಪದ ತಿಲ್ಲಕ್ಕಾಗ್ತದ ಏನೋ, ನೀವು ಯಾವ ಫುಡ್ ತೊಗೊಂಡು ಫುಡ್ ತೊಗೊಂಡಿದ್ದಾರೆ ಅಷ್ಟೇ, ಅದೇ ಫುಡ್ ಅವನಿಗೆ. ಅದು ಅಥವಾ ಅತ್ಯಧಮಕಲ್ವದ ಫುಡ್ ಅದು. ಆದರೂ ಊಟ ಆಯಿತು, ಊಟ ಶಾಸ್ತ್ರ ಅಂತ ಕರೆಯೋದಿಲ್ಲ ಆ ರೀತಿ. ಊಟ ಆಯಿತು ಅಂದಮೇಲೆ ಅದು ಏನೇ ಆದರೂ ಕೂಡ ಸಮಥಿಂಗ್ ಇದೆ, ಆ ರೀತಿ ಅರ್ಥ ಮಾಡಿಕೊಂಡ್ರೆ ಕರ್ಮ ತ್ಯಾಗಕ್ಕೆ ಎಂದೂ ಅವಕಾಶ ಕೊಡಬಾರದು. ಕರ್ಮ ಸಮಗ್ರ ಮಾಡದೇ ಇರೋದಕ್ಕಿಂತ ಯಾವಾಗಲೂ ಕೂಡ ಪೂರ್ಣ ಮಾಡೋದು ಅತ್ಯುತ್ತಮ ಪಕ್ಷ ಅನ್ನೋದು ನಿಜ. ಆದರೂ ಕೂಡ ಕರ್ಮ ತ್ಯಾಗಕ್ಕಿಂತ ಅಲ್ಪ ಕರ್ಮಕರಣ ಬಹಳ ಶ್ರೇಷ್ಠ, ಅದನ್ನು ಒತ್ತಿ ಹೇಳ್ತಾರೆ. ಯಥಾ ಹಿ ಸ್ಕಂಧ ಶಾಖಾನಾಂ ತರೋರ್ಮೂಲಾವಸೇಚನಂ ಏವಮಾರಾಧನಂ ವಿಷ್ಣೋಃ ಸರ್ವೇಷಾಮಾತ್ಮನಶ್ಚೈ ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ್ಯಾತ್ಮಕರ್ಮಣೇ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಂಪ್ರತಂ. ಗಣೇಶ ಹೇಳ್ತಾರೆ ನಮಸ್ತುಭ್ಯಂ ಅನಂತಾಯ, ಇದೆಲ್ಲ ಯಾರು ಮಾಡ್ತಾರೆ ಸ್ತೋತ್ರ? ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಅನಂತಾಯ ನಮಸ್ತುಭ್ಯಂ, ಅನಂತ ಅಂದರೆ ನಮಸ್ಕಾರ. ಇಲ್ಲಿ ತಮಾಷೆಯಿಂದ ದುರ್ವಾಸರ ಶಾಪ ಕೊಟ್ಟು ದುರ್ವಾಸರ ಹತ್ರ ಹೋಗಬಾರ್ದೆ, ಇಲ್ಲಿ ಯಾಕೆ ಬಂದ್ರಿ ಇವರು? ಅರ್ಥ ಆಯ್ತಾ? ಈಗ ಅದಕ್ಕೇನೆ ಎಲ್ಲರನ್ನೂ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಆಯ್ತು. ವಿಷ್ಣು ಸಂತೋಷ ಪಟ್ಟು ಏನಾಗಿ ಬಿಡ್ತಾರೆ? ಈಗ ದುರ್ವಾಸರ ಆಟೋಮೆಟಿಕ್ ಅದ ಇದನ್ನು ಅರ್ಥ ಮಾಡಿಕೊಂಡ್ರೆ, ವಿಷ್ಣುವಿಗೆ ದ್ರೋಹ ಮಾಡಿ ಯಾರು ಬೇರೆ ಕಡೆ ಸರಿ ಮಾಡಿಕೊಂಡಿಲ್ಲ ಹೋಗ್ಬಿಟ್ಟು ಯಾರು ಕೂಡ, ಆದ್ರೆ ಬೇರೆ ಬೇರೆ ದ್ರೋಹ ಮಾಡಿದ್ರೆ ಯಾರ ಹತ್ರ ಸರಿ ಹೋಗುತ್ತೆ? ವಿಷ್ಣು ಹತ್ರ ಸರಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಂಬರೀಷ್ಗೆ ಸರಿ ಏನು ಮಾಡಿದ್ರೆ, ಇದು ತಾರೇ ಮಾಡಿದ್ದು, ಅದನ್ನ ಭಕ್ತ ಮಾಡ್ತಾರೆ ತಾರೇ ಮಾಡಿದಾಗ ಅಷ್ಟ ಹೋಗ ಮಾಡ್ತಾರೆ ಅಂದ್ಬಿಟ್ಟು ನಾನು ಇರೋಲ್ಲ, ಅವ್ರು ಮಾಡ್ತಾರೆ ಅಂದ್ರೆ ಮಾಡಲೇಬೇಕು, ಅವ್ರ ಅಪ್ಪಡೆ ಇದ್ದಾರೆ ಲೆಕ್ಕ. ಅರ್ಥ ಆಯ್ತಾ? ಇನ್ಚಾರ್ಜ್ ಕೊಟ್ಟಾಗ ಏನು ಮಾಡ್ಬೇಕಾತ? ಮುಖ್ಯವರು ವಿರೋಧ ಮಾಡಕ್ ಬರೋದಿಲ್ಲ, ಆ ರೀತಿನೇ ಮಾಡೋದು. ಅದರಿಂದ ವಿಷ್ಣುನೇ ಮಾಡಿದ್ದು ಅದನ್ನ ಭಕ್ತರ ಮೂಲಕ ಮಾಡಿದ್ದು ಅಷ್ಟೇ. ಅದೇ ಡಿಫರೆನ್ಸ್ ಆದ್ರೆ ಮಾಡೇ ಮಾಡ್ತಾನೆ, ಕೈ ಬಿಡಲಿಲ್ಲ ಅಲ್ಲಿ ಹೋಗೋ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಉಳಿದವ್ರ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಡಿಫರೆನ್ಸ್ ಇರೋದ್ರಿಂದ ಯಾರು ಮಾಡಿದಾಗಾಯ್ತು? ಈಗ ಇವರು ಅಡುಗೆ ಮಾಡಿದ್ರೆ ಬಡಿಸ್ಬೇಕು ಅಂತೇನೂ ಇಲ್ಲ, ಅಲ್ಲಿ ಹೋಗಿ ಊಟ ಮೆಸರಿ ಊಟ ಹಾಕ್ತಾರೆ ಅಂದ್ಬಿಟ್ಟು ಯಾರು ಹಾಕಿಸಿದಾಗಾಯ್ತು? ಬಡಿಸಿದ್ದು ಯಾರೇ ಇರ್ಬೋದು, ಯಾರ ಮಾತಿನಿಂದ ನಡೀತದ? ಯಜಮಾನ್ ಮಾತ್ರದಿಂದ, ಅಂದ್ರೆ ವಿಷ್ಣುವಿನ ಮಾತ್ರದಿಂದ ನಡೆದಿದೆ. ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ್ಯಾತ್ಮಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಂಪ್ರತಂ. ದುರ್ವಿತರ್ಕ್ಯ ಆತ್ಮಕರ್ಮಣಿ, ದೇವರ ಕರ್ಮಗಳು ಎಂಥವು ಅಂದರೆ ಅನಂತ. ಮೊದಲನೇದಾಗಿ ಅನಂತ ಪರಮಾತ್ಮ. ದುರ್ವಿತರ್ಕ್ಯ ಆತ್ಮಕರ್ಮಣಿ, ತರ್ಕ್ಯ ತರ್ಕ ತರ್ಕ್ಯ, ವಿತರ್ಕ್ಯ ದುರ್ವಿತರ್ಕ್ಯ ಅಂದರೆ ಎಂದೂ ತರ್ಕ ಮಾಡಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಕರ್ಮಗಳು ಪರಮಾತ್ಮರು. ಅದನ್ನೇ ಆಚಾರ್ಯ ಹೇಳಬೇಕಾದ್ರೆ, ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ರಾಮಾವತಾರ ಚರಿತಾನಿ ತದನ್ಯ ಕುಂಭಿ ಮನಸಾಪಿ ಅಶಕ್ಯ. ಉಳಿದವರಿಂದ ಮನಸ್ಸನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಬರೋದಿಲ್ಲ. ದೇವರ ಕೆಲಸ ಉಳಿದವರು ಮಾಡಕ್ಕೆ ಬಂದರೆ ದೇವರು ಮಾಡ್ತಾನೆ, ಉಳಿದವರು ಮಾಡ್ತಾನೆ ಅನ್ಬೋದಾಗಿತ್ತು. ಅಲ್ಲೂ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ವ್ಯತ್ಯಾಸ ಇದೆ. ಇಷ್ಟಾದರೂ ಕೂಡ ದೇವರ ಕೆಲಸಗಳು ಸ್ವಾತಂತ್ರ್ಯಗಳನ್ನ ಮಾಡ್ತಾನೆ ಎಷ್ಟು ಮುಖ್ಯನೋ, ಉಳಿದವರು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ವಿಚಿತ್ರವಾದ ಕೆಲಸಗಳನ್ನ ದೇವರು ಮಾಡ್ತಾನೆ. ನಿರ್ಗುಣಾಯ ಗುಣೇಶಾಯ, ಒಂದು ಕಡೆ ನಿರ್ಗುಣ, ಒಂದು ಕಡೆ ಗುಣೇಶ. ನಿರ್ಗುಣಾಯ ಗುಣೇಶಾಯ, ಪರಮಾತ್ಮ ಪ್ರಾಕೃತಗಳ ರಹಿತ, ಎಲ್ಲಾ ಗುಣಗಳಿಗೆ ಸ್ವಾಮಿ. ಸತ್ವಸ್ಥಾಯ ಚ ಸಾಂಪ್ರತಂ, ಸದಾಕಾಲ ಸತ್ವಸ್ಥ. ಸತ್ವಸ್ಥ ಅಂದ್ರೆ ಜ್ಞಾನ ಬರಗಳಿಂದ ಕೂಡಿದವರು. ಸಾಂಪ್ರತಂ, ಈಗಲೂ ಹಾಗೆ ಇದ್ದಾನೆ ಅಂತ ಪರಮಾತ್ಮ ನಿನಗೆ ನಮಸ್ಕಾರ ಅಂತೇಳಿ ದೇವರು ಸ್ತೋತ್ರ ಮಾಡಿದರು. ಶ್ರೀ ಶುಕ ಉವಾಚ, ಇದೇ ಉದೃತ್ತರ ಯಥಾ ಈ ಸ್ಕಂದ ಶಾಖಾನಂ ಅಂತ ಹೇಳಿದ್ರಿಂದ ದುರ್ವಾಸ ಜಾಪದಿಂದ ಹಾಳಾಗಿದ್ದರೂ ಕೂಡ ನಿನ್ನ ಅನುಗ್ರಹ ಬಂದರೆ ಎಲ್ಲ ಸರಿ ಹೋಗ್ತದೆ ಅಂತ ತಾತ್ಪರ್ಯ. ಶ್ರೀ ಶುಕ ಉವಾಚ, ಈಗ 16ನೇ ಅಧ್ಯಾಯ. ಏಮಂ ಸ್ತುತಃ ಸುರಗಣೈ ಭಗವಾನ್ ಹರಿರೀಶ್ವರ ತೇಷಾಮಾವಿರಭೂತ್ ರಾಜನ್ ಸಹಸ್ರಾರ್ಕೋದಯದ್ಯುತಿ. ಏವಂ ಸ್ತುತಃ ಸುರಗಣೈ ಭಗವಾನ್ ಹರಿಹಿ ಈಶ್ವರ ತೇಷಾಂ ಮಾವಿಹಿ ಅಭೂತ್ ರಾಜನ್ ಸಹಸ್ರಾರ್ಕ ಉದಯದ್ಯುತಿ. ಏವಂ, ಹೀಗೆ ಸುರಗಣೈ ಸ್ತುತಃ, ಸುರಗಣಗಳಿಂದ ಅಂದರೆ ಬ್ರಹ್ಮದೇವರ ಮುಂದೆ ಮಾಡಿಕೊಂಡು ದೇವತೆಗಳು ಮಾಡಿದ ಸ್ತೋತ್ರದಿಂದ ಭಗವಾನ್ ಹರಿಹಿ ಈಶ್ವರ ಸ್ತುತಃ, ಭಗವಂತನಾದ ಹರಿ ಈಶ್ವರನಾದ ಹರಿ ಸ್ತೋತ್ರ ಮಾಡಲ್ಪಟ್ಟವನಾಗಿ ತೇಷಾಂ ಅವರಿಗೆ ಆವಿರ್ಭೂ ಅವರಿಗೆ ಕಾಣಿಸಿಕೊಂಡ. ಇಷ್ಟೊತ್ತು ಕಾಣಿಸ್ಕೊಂಡಿದ್ದಿಲ್ಲ, ಈಗ ಕಾಣಿಸಿಕೊಂಡ. ಹೇಗಿದ್ದಾನೆ ಪರಮಾತ್ಮ ಅಂದರೆ, ಹೇ ರಾಜನ್ ಪರೀಕ್ಷಿತ ರಾಜನೇ, ಸಹಸ್ರಾರ್ಕ ಉದಯ ದ್ಯುತಿ. ಸಹಸ್ರ ಅರ್ಕ ಉದಯ ದ್ಯುತಿ, ಅರ್ಕ ಅಂದರೆ ಸೂರ್ಯ, ದ್ಯುತಿ ಅಂದರೆ ಕಾಂತಿ, ಅರ್ಕೋದಯ ದ್ಯುತಿ ಸೂರ್ಯೋದಯದ ಕಾಂತಿ. ಸಹಸ್ರಾರ್ಕ, ಸಹಸ್ರ ಅದಂತ ಇಲ್ಲಿ ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಬದ್ದು ಧಿತ, ಅಲ್ಲೂ ಸಹಸ್ರ ಅಂದ್ರೆ ಇಲ್ಲೂ ಸಹಸ್ರ ಅಂತ. ಅಷ್ಟೇ, ಇಲ್ಲಿ ಬರೆದಿಲ್ಲ, ಅಲ್ಲಿ ಬರೆದು ಬಿಟ್ಟಿದ್ದಾರೆ. ಏನಂತ? ಅನಂತ ಅಂತ ಬರೆದಿದ್ದಾರೆ. ಅದಕ್ಕೆ ಉತ್ತಮ್ನೋ ಭಕ್ತಿ ಭೂಯ, ಒಂದು ಕಡೆ ಹೇಳಿದ್ರೆ ಮತ್ತೊಂದು ಸೇರಿಸ್ಕೋಬೇಕು. ತೇನೈವ ಸಹಸಾ ಸರ್ವೇ ದೇವಾ ಪ್ರತಿಹತೆ ಕ್ಷಣಾ ನಾಪಶ್ಯನ್ ಖಂತಿ ಶೋಣೀ ಆತ್ಮಾನಂ ಜಾಗ್ರತೋ ವಿಹುಂ. ಆದ್ರೆ ಏನಾಯ್ತಂತಾಗ, ತೇನೈವ ಸಹಸಾ ಸರ್ವೇ ದೇವಾ ಪ್ರತಿಹತ ಈ ಕ್ಷಣಾ, ಆ ಕಾಂತಿ ತೀವ್ರ ಕಂಡ, ಆ ನೋಡಕ್ಕಾಗ್ಲಿಲ್ಲ ಇವ್ರ ಕೈಲಿ, ಎಲ್ಲ ಕಣ್ಣು ಮುಚ್ಕೊಂಡು ಪ್ರತಿಹತ ಈ ಕ್ಷಣಾ. ಈ ಕ್ಷಣ ಅಂದ್ರೆ ಕಣ್ಣು, ಕಣ್ಣು ಕುಕ್ಕೋದು ಅಂತಾರಲ್ಲ, ಕಣ್ಣು ಕುಕ್ಕಲ್ಪಟ್ಟವರಾಗಿ ನಾಪಶ್ಯನ್. ಏನಾಯ್ತಂತೆ, ಖಂ ದಿಶಃ ಕ್ಷೋಣಿ ಆತ್ಮಾನಂ ಜಾಗ್ರತೋ ವಿಹುಂ. ದಿಕ್ಕೇ ಗೊತ್ತಾಗಲಿಲ್ಲ, ಆಕಾಶ ಕಾಣಲಿಲ್ಲ, ಭೂಮಿ ಕಾಣಲಿಲ್ಲ, ಮುಂದಿನಿಂದ ದೇವರು ಕಾಣಲಿಲ್ಲ ಅವರಿಗೆ. ಅರ್ಥ ಆಯ್ತಾ? ತುಂಬ ಬೆಳಕು ಜಾಸ್ತಿ ಆದಾಗ ಏನಾಗುತ್ತಾಗ, ತುಂಬ ಜಾಸ್ತಿ ಬೆಳಕು ಇದ್ರೂ ನಮಗೆ ಏನೂ ಮಾಡೋಕ್ಕಾಗಲ್ಲ, ತುಂಬ ಕಡಿಮೆ ಇದ್ರೂ ಏನು ಮಾಡೋಕ್ಕಾಗಲ್ಲ, ನಮಗೆ ಆಪ್ಟಿಮಮ್ ಬೇಕು ಯಾವಾಗಲೂ. ವಿರಿಂಚು ಭಗವಾನ್ ದೃಷ್ಟ್ವಾ ಸಹ ಸರ್ವೇಣ ಭಾರತ ಸ್ವಚ್ಛಂ ಮರಕತ ಶ್ಯಾಮಂ ಗಂಜಗರ್ಭಾರುಣೇ ಕ್ಷಣಂ. ಅದಿಬ್ರು ಮಾತ್ರ ನೋಡಿದರು, ಉಳಿದವ್ರ ಕಣ್ಣು ಕುಕ್ಕಿ ಹೋಗಿಬಿಡ್ತು. ಉಳಿದವ್ರು ಇವರು ಮತ್ತೆ ಮ್ಯಾನೇಜ್ ಮಾಡಿದರು. ಯಾರೋ ವಿರಿಂಚೋ ಮೊದಲು ಬ್ರಹ್ಮದೇವರು ಸರಿಯಾಗಿ ನೋಡಿದರು. ಭಗವಾನ್ ದೃಷ್ಟ್ವ ಸಹ ಶರ್ವೇಣ ಭಾರತ, ರುದ್ರದೇವರ ಸಮೇತ ನೋಡಿದರು. ಅದು ಪ್ರಧಾನವಾಗಿ ಯಾರು ನೋಡಿದಾಗಾಯ್ತಾಗ, ಬ್ರಹ್ಮದೇವರು. ಯಾವಾಗಲೂ ಸಹ ಅಂತ ಯಾರ ಜೊತೆ ಬರುತ್ತೋ ಅವರು ಅಪ್ರಧಾನ ಅಂತ. ಪುತ್ರೇಣ ಸಹ ಆಗತ ಪಿತ, ದೃಷ್ಟಾಂತ ಕೊಡ್ತಾರೆ ವ್ಯಾಕರಣದಲ್ಲಿ. ಮಗನ ಸಮೇತ ತಂದೆ ಬಂದ, ಯಾರು ಪ್ರಧಾನ ಈಗ? ತಂದೆ ಮಗನ ಸಮೇತ ರಾಮೇಣ ಸಹ, ಗೊತ್ತಾಯ್ತು, ಲಕ್ಷ್ಮಣ ರಾಮ ಲಕ್ಷ್ಮಣೇನ ಸಹ ಆಗತ. ರಾಮನ ಲಕ್ಷ್ಮಣನೊಂದಿಗೆ ಬಂದನು. ಪ್ರಾಧಾನ್ಯ ಯಾರಿಗೆ? ರಾಮನಿಗೆ. ಅದೇ ರೀತಿಯಲ್ಲಿ ಬ್ರಹ್ಮದೇವರು ನೋಡಿದರು, ರುದ್ರದೇವರು ಸೆಕೆಂಡರಿ. ಸ್ವಚ್ಛಂ ಮರಕತ ಶ್ಯಾಮಂ ಕಂಚಗರ್ಭಾರುಣೆ ಕ್ಷಣಂ, ಸ್ವಚ್ಛಂ ನಿರ್ಮಲನಾದ ಮರಕತ ಶ್ಯಾಮಂ ಇಂದ್ರನೀಲಮಣಿಯ ಕಾಂತಿಯ ಕಂಜಗರ್ಭ ಅರುಣೇ ಕ್ಷಣ. ಕಂಜ ಅಂದ್ರೆ ಕಮಲ, ಕಮಲದ ಗರ್ಭ ಅಂದ್ರೆ ಒಳಭಾಗ, ಒಳಭಾಗದಂತೆ ಕೆಂಪಾದ ಕಣ್ಣುಗಳುಳ್ಳ ಅಂದ್ರೆ ಪುಂಡರೀಕಾಕ್ಷರಾದ ಶ್ರೀಹರಿಯನ್ನ ಅವರು ಕಂಡರು. ತಪ್ತ ಹೇಮಾವತಾತೇನ ದಸತ್ಕೌಶೇಯ ವಾಸಸ ಪ್ರಸನ್ನ ಚಾರು ಸರ್ವಾಂಗಂ ಸುಮುಖಂ ಸುಂದರ ಭ್ರುವಂ. ತಪ್ತ ಹೇಮಾವತಾತೇನ ಲಸತ್ಕೌಶೇಯ ವಾಸಸ ಪ್ರಸನ್ನ ಚಾರು ಸಾರ್ವಾಂಗಂ ಸುಮುಖಂ ಸುಂದರ ಭ್ರುವಂ. ತಪ್ತ ಹೇಮಾವದಾತೇನ, ತಪ್ತ ಹೇಮ ಅವದಾತ, ಅವದಾತ ಅಂದ್ರೆ ಹೊಡಿತಕ್ಕಂತಹ, ಹೇಮ ಅಂದ್ರೆ ಚಿನ್ನ, ತಪ್ತ ಅಂದ್ರೆ ಚೆನ್ನಾಗಿ ಕಾಯಿಸಿದಂತಹ, ಕಾಯಿಸಿದ ಚಿನ್ನದಂತೆ ಅವದಾತೇನ ಶೋಭಿಸುತ್ತಿದ್ದಂತಹ, ಅದೇ ಜಾಂಬೂನಾದ ಅಂಬರಾಧಾರಂ. ಅದೇ ಜಾಂಬೂನ ಅಂದ್ರೆ ಚಿನ್ನ, ಚಿನ್ನದಂತೆ ಇದ್ದ ಲಹಸತ್ ಕೌಶೇಯ ವಾಸಸ, ಲಸತ್ ಹೊಳೆಯುವ, ಕೌಶೇಯ ಅಂದ್ರೆ ರೇಷ್ಮೆ, ಪೀತಾಂಬರದಿಂದ ಕೂಡಿದಂತಹ ಶ್ರೀವರಿ ಪೀತಾಂಬರಧಾರಿ ಅಂದ್ರೆ ನಾರಾಯಣ. ಪ್ರಸನ್ನ ಚಾರು ಸರ್ವಾಂಗಂ, ಪ್ರಸನ್ನವಾದ ಮುಖ, ಚಾರು ಸರ್ವಾಂಗ ಎಲ್ಲ ವಿಧ ಅಂಗಗಳು ಕೂಡ ಅತ್ಯಂತ ಲಕ್ಷಣ ಭರಿತ. ಸುಮುಖಂ ಅತ್ಯಂತ ಸುಂದರ ಮುಖ, ಸುಂದರ ಭ್ರುವಂ ಸುಂದರವಾದ ಹುಬ್ಬುಗಳು, ಅದು ಆಚರಣೆ ಎಲ್ಲ ವರ್ಣನೆ ಮಾಡಿಬಿಟ್ಟು ಸುಂದರಂ ಭ್ರುವಂ ಭ್ರೂಭಂಗಂ ಧ್ಯಾಯೇತ್ ಅಂತ ಹೇಳಿದಾರಲ್ಲ, ಅಜೇಶ ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾತಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಅದೆಲ್ಲವೂ ಅತ್ಯಂತ ಸುಂದರ ಸುಂದರ. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂಚ ಭೂಷಿತಂ ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀಮುಖಾಂಬುಜಂ. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂಚ ಭೂಷಿತಂ, ಮಹಾಮಣಿಗಳಿಂದ ಕೂಡಿದ ಕಿರೀಟ ಏಕವಚನ. ಕೇಯೂರಾಭ್ಯಾಂ ಎರಡು ಕೇಯೂರಗಳು, ಮಕರಕುಂಡಲ ಕೇಯೂರ, ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ, ಕೇಯೂರಗಳು ಎರಡು ಕಿರೀಟ ಒಂದು, ಅದಕ್ಕೆ ಕಿರೀಟಿಯನ್ನು ಏಕವಚನ ಹೇಳಿದರು. ಕೇಯೂರಾಭ್ಯಾಂ ದ್ವಿವಚನ ಹೇಳಿದರು. ಇದು ಭೂಷಿತಂ, ಕೇಯೂರ ಅಂದ್ರೆ ಇದು ಹಾಕೋದು, ಕೈಗೆ ಹಾಕೊಳ್ಳೋ ಪಟ್ಟಿಗಳನ್ನೇ ಅಂತಾರೆ. ಕೇಯೂರಗಳು ಭುಜಕ್ಕೆ ಭುಜಕ್ಕೆ ಕಿರೀಟಿ ಅಂತಾರಲ್ಲ ಹಾಕಿ, ಕವಚ ಅಲ್ಲ, ಭುಜಕ್ಕೆ ಭುಜಕೀರ್ತಿ ಅಂತ ಹೇಳಿ, ಭುಜಕ್ಕೆ ಇಷ್ಟೆಲ್ಲ ಹಾಕೋತಾರೆ ದೊಡ್ಡದಾಗಿ. ಮಹಾ ಬಯಲಾಟಗಳಲ್ಲಿ ನಾಟಕದಲ್ಲಿ ಯಕ್ಷಗಾನದಲ್ಲಿ ಕಾಣುತ್ತದೆ. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂಚ ಭೂಷಿತಂ ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀಮುಖಾಂಬುಜಂ. ಕರ್ಣಾಭರಣ ಕುಂಡಲಗಳು, ಕರ್ಣಾಭರಣ ಕುಂಡಲಗಳಿಂದಾಗಿ ನಿರ್ಭಾತ ಪಡೆಯುತ್ತಿದ್ದಂತಹ ಕಪೋಲ ಶ್ರೀಮುಖಾಂಬುಜಂ, ಕಪೋಲದಿಂದ ಕೂಡಿದ ಮಂಗಳಕರವಾದ ಮುಖಕಮಲವನ್ನು ಹೊಂದಿದ್ದಂತಹ ಮುಖಕಮಲ ಮಂಗಳಕರ. ಅದು ಹೇಗಿದೆ? ವಿಶೇಷವಾಗಿ ಕಪೋಲಗಳಿಂದ ಕೂಡಿದೆ. ಕಪೋಲ ಹೇಗಿವೆ? ನಿರ್ಭಾತ ಥಳಥಳಿಸ್ತಾ ಇವೆ. ಯಾವುದರಿಂದ? ಕರ್ಣಾಭರಣದಿಂದ, ಅಥವಾ ಕರ್ಣಾಭರಣಗಳಿಗೆ ಬೆಳಕನ್ನು ಕೊಡುತ್ತಿದ್ದ ಕಪೋಲದಿಂದ ಕೂಡಿದ ಶ್ರೀಮುಖ ಕಮಲವನ್ನು ಹೊಂದಿದ ಅರಿ ಕಮಲಗಳೇ ಹೊಳಿ. ಕರ್ಣಾಭರಣ ಏನಾಗ್ತೇವೆ? ದೇವರ ಕಪೋಲದಿಂದ ಹೊಳಿತಾ ಇವೆ. ಅದಕ್ಕೆ ಬುದ್ಧಿಯದ್ಭಾಸ್ವತ್ ಇಲ್ಲಿ ಬಂದ ಹೇಳಿದ ಪರಮಾತ್ಮನ ಕಂಠ ಹೇಗಿದೆ ಅಂತ ಕೇಳಿದರೆ, ಭಾಸ್ವತ್ ಕೌಸ್ತುಭ ಭಾಸಕಂ, ಹೊಳಿತಕ್ಕಂಥ ಕೌಸ್ತುಭಕ್ಕೆ ಹೊಳಪನ್ನು ಕೊಡತಕ್ಕಂಥದ್ದು. ಮೇಲುದೃಷ್ಟಿಯಲ್ಲಿ ಹೀಗೆ ನಿಜವಾಗ್ಲೂ ಆಗ್ತಿರೋದೇನು? ಅವನಿಂದ ಹೊಳಿತಾ ಇದೆ ಅವರು. ದೇವರು ಯಾವುದರಿಂದ ತಾನು ಹೊಳಿಬೇಕಾಗಿಲ್ಲ. ಕಾಂಚೀ ಕಲಾಪ ವಲಯ ಹಾರನೂಪುರ ಶೋಭಿತಂ ಕೌಸ್ತುಭಾವರಣಂ ಲಕ್ಷ್ಮ ಬಿಭ್ರತಂ ವರಮಾಲಿನಂ. ಕಾಂಚೀ ಕಲಾಪ ವಲಯ ಹಾರನೂಪುರ ಶೋಭಿತಂ ಕೌಸ್ತುಭಾವರಣಂ ಲಕ್ಷ್ಮ ಬಿಭ್ರತಂ ವರಮಾಲಿನಂ. ಕಾಂಚೀ ಕಲಾಪ ವಲಯ ಹಾರ ನೂಪುರ ಶೋಭಿತಂ. ಕಾಂಚೀ ಕಲಾಪ, ಕಾಂಚಿ ಅಂದ್ರೆ ಒಡ್ಯಾಣ, ಕಲಾಪ ಅಂದ್ರೆ ಸಮುದಾಯ. ಬಂತಲ್ಲ ಕಾಂಚಿ ಪರಮಾತ್ಮನ ಕಾಂಚಿ ಹೇಗಿದೆ? ಜಾಂಬುನಾದ ಅಂಬರಾಧಾರ ಮಿದಂ ಚಿಂತಿ ಸ್ವರ್ಣ ಮಂಜೀರ ಸಂವೀತಂ. ಮಂಜೀರ ಅಂದ್ರೆ ಒಂದೇ, ಕಾಂಚಿ ಅಂದ್ರೆ ಒಂದೇ. ಕಾಂಚಿ ಕಲಾಪ ವಲಯ, ವಲಯ ಅಂದ್ರೆ ಕಡಗಗಳು, ಕೈಗಡಗಳು. ಹಾರ ಅಂದ್ರೆ ಕೊಳ್ಳಲು ಹಾಕೊಳ್ಳೋದು. ನೂಪುರ ಅಂದ್ರೆ ಕಾಲಿಗೆಜ್ಜೆಗಳು. ಅವುಗಳಿಂದ ಶೋಭಿತವಾದಂತಹ ಅಪಾದ ಪೌರಿ ಪರ್ಯಂತ ಸರ್ವಾಭರಣ ಭೂಷಿತನಾದಂತಹ ಕೌಸ್ತುಭಾಭರಣ ಸ್ಪೆಷಲ್, ಕೌಸ್ತುಭವನ್ನು ಆಭರಣವನ್ನಾಗಿ ಧರಿಸಿದ್ದಂತಹ. ಅದು ಯಾವುದಕ್ಕೆ ಸ್ಪೆಷಲ್ ಹೇಳ್ತಾರೆ ಅಂದರೆ, ಅದು ಬ್ರಹ್ಮದೇವರ ಅಭಿಮಾನಿಗಳಲ್ಲಿ ಕೌಸ್ತುಭ ಕೌಸ್ತುಭಂ ಬ್ರಹ್ಮಣೋ ರೂಪಂ ಅಂತ ಆಚಾರ್ಯ ಹೇಳಿದ್ದಾರೆ. ಈಗಾಗಲೇ ಕೌಸ್ತುಭಾವರೇನ ಚೂಡಾಮಣಿ ವಾಯುದೇವರು. ಲಕ್ಷ್ಮ ಅಂದರೆ ಶ್ರೀವತ್ಸ ಲಕ್ಷ್ಮ. ಬಿಭ್ರತಂ ವನಮಾಲಿನಂ, ವನಮಾಲಿನಂ ವನಮಾಲೆಯನ್ನು ಧರಿಸಿದ್ದಂತಹ, ವನಮಾಲೆಯನ್ನು ಧರಿಸಿದ್ದಂತಹ ಲಕ್ಷ್ಮ ಲಾಂಛನಂ ಶ್ರೀವತ್ಸ ನಾಮ. ಲಕ್ಷ್ಮ ಅಂದರೆ ಬರೀ ಗುರುತು ಅಂತ ಅಷ್ಟೇ ಹೇಳಿಬಿಟ್ರು, ಶ್ರೀವತ್ಸ ಲಕ್ಷ್ಮ ಅಂತ ಅರ್ಥ. ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಸೌಭ ಪಯೋದ ಸೌಭಗಂ ಹೇಳಿದ್ದಾರೆ. ಸುದರ್ಶನಾದಿಭಿಶ್ಚಾಸ್ತ್ರೈಹಿ ಮೂರ್ತಿಮದ್ಭಿರುಪಾಸಿತಂ ತುಷ್ಟಾವದೇವ ಪ್ರವರಃ ಸಶರ್ವಃ ಪುರುಷಂ ಪರಂ ಸರ್ವಾಮರಗಣೈ ಸಾರ್ಧಂ ಸರ್ವಾಂಗೈರಮಣಿಂ ಗತೈಹಿ. ಸುದರ್ಶನಾದಿಭಿಃ ಚ ಅಸ್ತ್ರೈಹಿ ಮೂರ್ತಿಮದ್ಭಿಃ ಉಪಾಸಿತಂ ತುಷ್ಟಾವದೇವ ಪ್ರವರಃ ಸಶರ್ವಃ ಪುರುಷಂ ಪರಂ ಸರ್ವಾಮರಗಣೈ ಸಾರ್ಧಂ ಸರ್ವಾಂಗೈ ಅವನಿಂ ಗತೈಹಿ. ಸುದರ್ಶನಾದಿಭಿಶ್ಚ ಅಸ್ತ್ರೈಹಿ, ಸುದರ್ಶನಾದಿ ಅಸ್ತ್ರಗಳಿಂದ ಮೂರ್ತಿಮಧ್ಯೆ ಉಪಾಸಿತಂ. ಅಸ್ತ್ರಗಳು ಹೇಗಿವೆ ಅಂತೆ, ಮೂರ್ತಿಮತ್ತ ನಿಂತ್ಕೊಂಡ್ಬಿಟ್ಟಿದೆ. ಸುದರ್ಶನಕ್ಕೆ ದುರ್ಗಾದೇವಿ, ಶಂಖಕ್ಕೆ ಶ್ರೀದೇವಿ, ಅವರೆಲ್ಲ ಸಾಕ್ಷಾತ್ ನಿಂತ್ಕೊಂಡಿದ್ದಾರೆ. ನಮಗೆ ಶಂಖಗಳು ಕಾಣಿಸ್ತದೆ, ಅಭಿಮಾನಿ ಕಾಣದೇ ಇಲ್ಲಿ ಮಾಡ್ತಿದ್ದಾರೆ. ಅವರೀಗ ಸಾಕ್ಷಾತ್ ರೂಪಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೌಸ್ತುಭ ಸುದರ್ಶನಾದಿಭಿಶ್ಚಾಸ್ತ್ರೈಹಿ ಮೂರ್ತಿಮಧ್ಯೆ ಉಪಾಸಿತಂ ತುಷ್ಟಾವ ದೇವಪ್ರವರಃ ಸಶರ್ವಃ ಪುರುಷಂ ಪರಂ. ಸಶರ್ವಃ ರುದ್ರದೇವರ ಸಮೇತವಾಗಿ ದೇವಪ್ರವರಃ ನೋಡಿ, ಜೀವೋತ್ತಮ ದೇವೇಶು ಪ್ರವರಃ ದೇವಪ್ರವರಃ, ದೇವಶ್ರೇಷ್ಠರಾದಂಥ ಬ್ರಹ್ಮದೇವರು ಏನು ಮಾಡಿದ್ದಾರೆ, ದೇವಪ್ರವರೋ ಬ್ರಹ್ಮ ಅರ್ಥ. ಪರಂ ಪುರುಷಂ ತುಷ್ಟಾವ ಪರಮಪುರುಷನಾದ ಶ್ರೀಹರಿ ಮತ್ತೆ ಸ್ತೋತ್ರ ಮಾಡಿದರು. ಸರ್ವಾಮರಗಣೈ ಸಾರ್ಧಂ ಸರ್ವಾಂಗೈರ್ ಅವನಿಂ ಗತೈ, ಎಲ್ಲ ದೇವತೆಗಳು ಏನು ಮಾಡಿಬಿಟ್ಟಿದ್ದಾರೆ, ಸರ್ವಾಂಗೈಹಿ ಅವನಿಂ ಗತೈ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಹೇಳ್ತಾರೆ ಹನುಮಂತೇವರು ಏನು ಮಾಡಿ, ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಸರ್ವಾಂಗ ಅಂದರೆ ಸಾಷ್ಟಾಂಗ ಅಂತ, ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಮಲಗಿಬಿಟ್ಟಿದ್ದಾರೆ ದೇವತೆಗಳೆಲ್ಲ. ಅವರ ಸಮೇತ ಬ್ರಹ್ಮದೇವರು ನಾರಾಯಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರು ದೇವರಿಗೆ ಹಿಂದೆ ಹೇಳಬೇಕು, ಬೇರೆ ಪ್ರಸಂಗ ಹೇಳಿ ಇಲ್ಲಿ ಹೇಳಿದ್ರಂತೇಳಿ ಬೇರೆ ಕಡೆ ಹೇಳ್ತಾರೆ. ದೇವರಿಗೆ ಯಜ್ಞೋಪವೀತ ಇದ್ರಷ್ಟೇ ಇಲ್ಲ ಹೋದ್ರಷ್ಟೇ, ಯಾತಕ್ಕೆ ಯಜ್ಞೋಪವೀತ ಹಾಕ್ಕೊಳ್ಳೋದು, ಯಾತಕ್ಕೆ ಅದು ಕರ್ಮಾಧಿಕಾರ ಕೊಡೋದಕ್ಕೆ. ಮತ್ತೆ ಯಜ್ಞೋಪವೀತ ಯಾತಕ್ಕೆ ಅಂದರೆ ಅದು ಕರ್ಮಕ್ಕೊಂದು ಸೂಚನೆ ಗೊತ್ತಾಯ್ತು. ಈಗ ಪೊಲೀಸ್ ಆಫೀಸರ್ ಏನು ಮಾಡ್ತಾರೆ, ಲಾಂಛನ ಹಾಕೊಳ್ಳಿ, ಚೀಫ್ ಮಿನಿಸ್ಟರ್ ಹಾಕೊಂಡ್ಬರೋಕೆ ಕಾರಣ ಇಲ್ಲ ಅದಕ್ಕೆಲ್ಲ. ಚೀಫ್ ಮಿನಿಸ್ಟರ್ ಯಾರೋ ಬ್ಯಾಡ್ಜ್ ಹಾಕೋಬೇಕನ್ನೋ ಸಿಟಿ ಇಲ್ಲ ಗೊತ್ತಾಯ್ತಾ. ಸಿಂಪಲ್ ಡ್ರೆಸ್ಸಲ್ಲಿ ಇದ್ರೆ ಸರಿ ಹಿಡಿಯುತ್ತೆ ಆ ಥರ, ಅದು ಹಾಕೋಬಂದ್ರೆ ತಪ್ಪಲ್ಲ. ಬಟ್ ಹಾಕ್ಲೇ ನಿಯಮಗಳಿಲ್ಲ, ಇವ್ರು ಯಜ್ಞೋಪವೀತ ಹಾಕಬಹುದು, ಗಾಮನ ರೂಪಕ್ಕೆ ಯಜ್ಞೋಪವೀತ ಹಾಕಬೇಕು. ಇದು ಬಾಲಕೃಷ್ಣನ ಯಜ್ಞೋಪವೀತ ಇಲ್ಲ, ಯಾತಕ್ಕೆ ಇನ್ನೊಬ್ಬನೇನಾಗಿಲ್ಲ ಅಂತ. ಅದು ಎಲ್ಲದಕ್ಕೂ ನಿಯಮ ಅಂತ ಬೇಕು ಅಂತ ಏನಿಲ್ಲ. ಕೂರು ರೂಪಕ್ಕೆಲ್ಲ ಅವೆಲ್ಲ ಹಾಕೋದು ಸಿಟಿ ಇಲ್ಲ, ಹಾಕಿದ್ರೆ ತಪ್ಪಲ್ಲ. ದೇವ್ರ ರೂಪಗಳು ಭೇದ ಇಲ್ಲ ಅಂದ್ರೆ ತಪ್ಪಿಲ್ಲ, ಬಟ್ ಹಾಕಬೇಕಾಗಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ವೇದಾಸ ರೂಪ ಜ್ಞಾನ ಮಾರ್ಗ ತೋರ್ಸಕ್ ಬಂದಿರೋದ್ರಿಂದ ಬೇಕಷ್ಟೇ. ತಪ್ಪಂತ ಹೇಳಿಲ್ಲ, ಅದೇ ಹೇಳಿಲ್ಲ ನನಗೆ ತಪ್ಪಂತಲ್ಲ. ಯಜ್ಞೋಪಯುತ ಅಕಸ್ಮಾತ್ ಯಾವ ಕೆಲ ರೂಪಗಳು ಹಾಕೋದು, ಬಾಲಕೃಷ್ಣ ಪೂಜೆ ಮಾಡ್ಬೇಕಾದ್ರೆ ಹಾಕ್ತೀರಾ ಯಜ್ಞೋಪಯುತನ? ಹಾಕೋದಿಲ್ಲ. ಆ ರೀತಿ ಕೆಲ ರೂಪಕ್ಕೆ ಬೇಕಿಲ್ಲ, ಕೆಲ ರೂಪಕ್ಕೆ ಬೇಕು. ಎಲ್ಲ ರೂಪಕ್ಕೆ ಅಭೇದ ಚಿತ್ರ ಮಾಡಿ ಹಾಕೋದ್ರೆ ಹಾಕ್ರಿ, ತಪ್ಪೇನಿಲ್ಲ. ಉಡುಪಿ ಕೃಷ್ಣನಿಗೆ ಏನು ಹಾಕ್ತಾರೆ, ನಿತ್ಯ ಯಜ್ಞೋಪಯುತ, ನಿತ್ಯ ಯಜ್ಞೋಪಯುತ ಹಾಕ್ತಾರೆ. ಹೊಸ್ತು ನಿತ್ಯ ಹೊಸ ಯಜ್ಞೋಪಯುತ ಹಾಕ್ತಾರೆ, ಅದು ರಾಶಿ ರಾಶಿ ಬಿದ್ದಿರುತ್ತೆ. ಗೃಹಸ್ಥಾಶ್ರಮಗಳು ನೋಡ ಭೂಲೋಕದ ಅವತಾರಗಳಿಗೆ ಹಾಕಬಹುದು, ತೋರಿಸೋದಕ್ಕೋಸ್ಕರ ಅಷ್ಟೇ. ನಮಗೆ ಬೇಕೇ ಬೇಕು, ಯಾತಕ್ಕೆ ಅಂದರೆ ಅದು ಬಂಧನ. ಕರ್ಮವನ್ನು ಮೂರು ದಿನ ಯಾಕೆ ಹಾಕ್ತಾರೆ ಅಂದರೆ, ಮೂರು ಕರ್ಮ ಮಾಡೋದು, ಯಜ್ಞೋದಾನಂ ತಪಶ್ಚೈವ, ಯಜ್ಞ ಮಾಡ್ತೇನೆ, ದಾನ ಮಾಡ್ತೇನೆ, ತಪಸ್ ಮಾಡ್ತೇನೆ, ಮೂರು ಹಾಕೋದು. ಅದು ಹಾಕ್ಕೊಂಡಿರ್ತಾರೆ ಮಾಡಬೇಕು, ತೆಗೆದ ಬಿಡ್ತಾರೆ. ಅವಾಗ ಹಾಕ್ಕೊಂಡ್ರೆ ಸಿಟ್ಟಿಲ್ಲ, ಹಾಕ್ಕೊಳ್ಳೋದ್ರೆ ತೆಗಿಬೇಕಾಗಿಲ್ಲ. ಆ ಥರ ಕಮಿಟ್ಮೆಂಟ್ ಇದ್ದಾಗ ಅದು ಹಿಡಿತಾ. ಅವೆಲ್ಲ ಏನು ಮಾಡಬೇಕು, ಗಂಟು ಬ್ರಹ್ಮನಿಗೆ ಗಂಟು, ಕೃಷ್ಣಾರ್ಪಣ ಬುದ್ಧಿಯಿಂದ ಯಜ್ಞ ಮಾಡೋದು. ಮೂರು ಸೇರಿ ಏನಾಗಬೇಕು ಅಂದ್ರೆ ಗಂಟು ಹಾಕಿಬಿಡ್ತಾರೆ. ಮೂರು ಯಾವುದಕ್ಕೆ ಹೋಗಬೇಕು, ಯಜ್ಞನೂ ಕೃಷ್ಣಾರ್ಪಣ, ದಾನನೂ ಕೃಷ್ಣಾರ್ಪಣ, ತಪಸ್ಸು ಕೃಷ್ಣಾರ್ಪಣ ಅಂತ ಆ ರೀತಿ ಮಾಡೋದಕ್ಕೋಸ್ಕರ ಮಾಡಿರೋದು. ಯೋಗೇನ ಧಾತಃ ರೂಪಂ ನವೈ ಬ್ರಹ್ಮೋವಾಚ ಅಜಾಯ ಜನ್ಮ ಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಖಾರ್ಣವಾಯ ಅಣೋರಣಿಮ್ನೇ ಅಪರಿಗಣ್ಯ ಧಾಮ್ನೇ ಮಹಾನುಭಾವಾಯ ನಮೋ ನಮಸ್ತೆ. ನೋಡಿ, ಮೊದಲು ಮಾಡಿದ್ದು ಬ್ರಹ್ಮದೇವರ ಸ್ತೋತ್ರನೇ, ಇದು ಬ್ರಹ್ಮದೇವರು ಮಾಡಿದ ಸ್ತೋತ್ರನೇ. ಅದು ಪರೋಕ್ಷ, ಇದು ಅಪರೋಕ್ಷ. ಅದನ್ನು ಹೇಳಿದ್ದಕ್ಕೆ ಕಂಡ್ರು ಕಣ್ಣೇ ಸ್ತೋತ್ರ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಾರೆ. ಆದ್ರಿಂದ ಏನಲ್ಲ, ಈಗ ಪುನರುಕ್ತಿ ಅಲ್ಲ, ಮೊದಲು ಮಾಡಿದ್ದು ಅಲ್ಲ, ಪರೋಕ್ಷ ಅಪರೋಕ್ಷ. ಒಂದು ರೂಪದಿಂದ ಯಾವಾಗಲೂ ಪರಮಾತ್ಮ ಬ್ರಹ್ಮದೇವರ ಪ್ರತ್ಯಕ್ಷನೇ, ವಿಶೇಷ ರೂಪದಿಂದ ಮತ್ತೆ ಪ್ರತ್ಯಕ್ಷನ. ಅಜಾಯ ಜನ್ಮ ಸ್ಥಿತಿ ಅಜಾಯ ಅಜಾಯ ನಜಾಯತಿ ಇತಿ ಅಜೋ ನಿರಂಜನ ಕಾಮಜನಕ ಕಂಜಲೋಚನ. ಜನ್ಮಸ್ಥಿತಿ ಸಂಯಮಾಯ, ಜನ್ಮ ಸ್ಥಿತಿ ಸಂಯಮ ಮೂರನ್ನು ಮಾಡುವವನಿಗೆ, ಗುಣಾಯ ಗುಣಪೂರ್ಣನಾದವನಿಗೆ ಮತ್ತು ಗುಣಗಳಿಂದ ಅಭಿನ್ನನಾದವನಿಗೆ, ನಿರ್ವಾಣ ಸುಖಾರ್ಣವಾಯ ನಿರ್ವಾಣ ಪ್ರಾಕೃತ ದೇಹ ಇಲ್ಲದೇನೆ ಸುಖ ಸಮುದ್ರನಾದವನಿಗೆ, ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ಅರಣವ ಸಮುದ್ರ, ಅಣೋರಣಿಮ್ನೇ ಅಣುವಿಗಿಂತ ಅಣುವಾದವನಿಗೆ ಅಣೋರಣಿನೇ ಅಣೋರಣೀಯಾನ್, ಅಪರಿಗಣ್ಯ ಧಾಮ್ನೇ ಪರಿಗಣನೆ ಮಾಡಲಿಕ್ಕೆ ಅಸಾಧ್ಯವಾದ ತೇಜಸ್ಸನ್ನು ಹೊಂದಿದವನಿಗೆ. ಧಾಮ ಶಬ್ದಕ್ಕೆ ತೇಜಸ್ಸು ಅಂತ ಒಂದು ಹೆಸರು, ನೆಲೆ ಅಂತ ಇನ್ನೊಂದು ಹೆಸರು. ವೈಕುಂಠ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪರಮಾತ್ಮನ ಸ್ವರೂಪ ತೇಜಸ್ಸಂತೂ ಇಮ್ಯಾಜಿನ್ ಅನ್ಇಮ್ಯಾಜಿನಬಲ್ ಅದು. ಮಹಾ ಅನುಭಾವಾಯ, ಮಹಾನ್ ಅನುಭಾವ, ಅನುಭವ ಅಂದರೆ ಪ್ರಭಾವ, ಮಹಾಪ್ರಭಾವಶಾಲಿಯಾದಂತಹ ತೇ ನಿನಗೆ ನಮೋ ನಮಃ, ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ರು. ಈ ರೀತಿ ನಿರ್ವಾಣ ಸುಕಾರಣವಾಯ ಶರೀರ ಅಭಿಮಾನ ಅನುತ್ಥ ಸುಖ ಸಮುದ್ರಾಯ ಅಪರಿಗಣ್ಯ ಮಹಿಮ್ನೇ, ಧಾಮನೆ ಮತ್ತು ಮಹಿಮಾ ಅಂತಲೂ ಅರ್ಥ ಇದೆ, ಊಹಿಸಲಾಗದ ಮಹಿಮೆ ಹೊಂದಿದವನೇ ನಿನಗೆ ನಮಸ್ಕಾರ ಅಂತ ಹೇಳಿ. ತೇ ಎಂಬುದು ಸಾಕ್ಷಾತ್ ಇದ್ದ ಕಾಣುತ್ತಿದ್ದಾರಲ್ಲ ಅದಕ್ಕೆ ಹೇಳ್ತಾರೆ. ರೂಪಂ ತವೈತತ್ ಪುರುಷರ್ಷಭೇಢ್ಯಂ ಶ್ರೇಯೋರ್ಥಿಭಿ ವೈದಿಕ ತಾಂತ್ರಿಕೈಶ್ಚ ಯೋಗೇನ ಧಾತಃ ಸಹನಸ್ತ್ರೀಲೋಕಾನ್ ಪಶ್ಯಾಮ್ಯಮುಷ್ಮಿನ್ ಭವ ವಿಶ್ವಮೂರ್ತೆ. ರೂಪಂ ತವ ಏತತ್ ಪುರುಷರ್ಷಭ ಈಡ್ಯಂ ಶ್ರೇಯ ಅಕ್ತಿಭಿ ವೈದಿಕ ತಾಂತ್ರಿಕೈಶ್ಚ ಯೋಗೇನ ಧಾತಃ ಸಹ ನಃ ತ್ರಿಲೋಕಾನ್ ಪಶ್ಯಾಮಿ ಅಮುಷ್ಮಿನ್ ಭವ ವಿಶ್ವಮೂರ್ತೆ. ಹೇ ಪುರುಷರ್ಷಭ, ಅಲ್ಲಿ ಬಿಡಿಸ್ಕೋಬೇಕು. ಹೇ ಪುರುಷರ್ಷಭ, ಪುರುಷದೇಶದ ನಾರಾಯಣ, ಏತತ್ತವ ರೂಪಂ, ಈ ನಿನ್ನ ರೂಪ ಶ್ರೇಯೋರ್ಥಿಭಿ, ಶ್ರೇಯಸ್ಸನ್ನು ಬಯಸತಕ್ಕಂತಹ ವೈದಿಕ ತಾಂತ್ರಿಕೈಶ್ಚ, ವೈದಿಕೈ ತಾಂತ್ರಿಕೈ, ವೇದೋಕ್ತವಾದಂಥ ಡೈರೆಕ್ಟಾಗಿ ಮಾಡೋರು, ತಾಂತ್ರಿಕರು ಅಪ್ಲೈಡ್, ಅಪ್ಲೈಡ್ ವೈದಿಕರು ತಾಂತ್ರಿಕ, ಈ ತಾಂತ್ರಿಕರು ಅಂತ ಅರ್ಥ ಅಲ್ಲ. ಇಲ್ಲಿ ತಾಂತ್ರಿಕರು ಅಂದರೆ ಮಾಮಾಚಾರ್ಯಗಳು ಅಂತ ಅರ್ಥ ಬಂದ್ಬಿಟ್ಟಿದೆ, ಅದು ಅರ್ಥ ಅಲ್ಲ. ವೇದೋಕ್ತ ತಂತ್ರ, ಮಂತ್ರತಂತ್ರ ಆಚಾರ ಹೇಳ್ತಾರೆ. ಮಧ್ಯಾಹ್ನ ಏನು ಮಾಡಬೇಕಂತೆ, ಶಾಸ್ತ್ರವಿಹಿತವಾದ ಧರ್ಮೇಣೇಚ್ಛ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ ಅಂತ ಹೇಳ್ತಾರೆ. ವೇದ ತಂತ್ರ ಅಂದರೆ ವೈದಿಕ ತಂತ್ರಗಳಿಂದ, ತಂತ್ರಸಾರ ಸಂಗ್ರಹ ಏನದು, ವೈದಿಕ ತಂತ್ರ. ಅದ ರೀತಿಯಲ್ಲಿ ವೈದಿಕೈಶ್ ತಾಂತ್ರಿಕೈಶ್ಚ ಯೋಗೇನ ಅವರಿಂದ ನೀನೆಂತೂ ಶ್ರೇಯೋರ್ಥಿಗಳಾದವರಿಂದ ಈಡ್ಯಂ, ಈಡ್ಯನಾದವನು ನೀನು. ಈ ರೂಪವನ್ನು ಏನು ಮಾಡ್ತಾರೆ ವೈದಿಕರು ತಾಂತ್ರಿಕರು, ವೈದಿಕ ತಾಂತ್ರಿಕರು ಶ್ರೇಯಸ್ಸನ್ನು ಬಯಸಿದವರಾಗಿ ಸ್ತೋತ್ರ ಮಾಡತಕ್ಕಂಥ ರೂಪ ಇದು. ಯೋಗೇನ ಧಾತಃ ಸಹನ ಸ್ತ್ರೀಲೋಕಾನ್, ಹೇ ಧಾತಃ, ಧಾತ ವಿಧಾತ, ಪರಮಾತ್ಮನಿಗೆ ಎಲ್ಲ ಸೃಷ್ಟಿಕರ್ತನಾದ್ರಿಂದ ಧಾತ, ಧಾನ್ ಧಾರಣ ಪೋಷಣ ಯೋಹು, ಎಲ್ಲವನ್ನು ಧಾರಣ ಮಾಡತಕ್ಕಂತಹ, ಎಲ್ಲವನ್ನು ಪೋಷಣೆ ಮಾಡತಕ್ಕಂತಹ ಎಲೈ ಶ್ರೀಹರಿಯೇ ನಹ ನಮ್ಮನ್ನು ತ್ರಿಲೋಕಾನ್ ಪಶ್ಯಾಮಿ ಹೇಳ್ತಾರೆ. ತ್ರಿಲೋಕಾನ್ ಪಶ್ಯಾಮಿ, ಈ ರೂಪದಲ್ಲಿ ಮೂರು ಲೋಕಗಳನ್ನು ಕಾಣ್ತಾ ಇದ್ದೇನೆ ನಾನೀಗ. ಪಶ್ಯಾಮಿ ದೇವಾನ್ ತವ ದೇವ ದೇಹ ಇದ್ದಾಗಿ ವಿಶ್ವರೂಪ, ವಿಶ್ವರೂಪನೇ ಇದು ಒಂದು ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಭವ ವಿಶ್ವಮೂರ್ತೆ, ಏ ವಿಶ್ವಮೂರ್ತೆ ಭವ, ನೀನೇನ್ ಮಾಡಬೇಕು, ಮೂರು ಲೋಕಕ್ಕೆ ರಕ್ಷಕನಾಗಿ ನಮಗೆ ಉದ್ಧಾರವನ್ನು ಮಾಡು. ಅಲ್ಲಿ ಭುವಿ ಇತಿ ಪಾಠೆ ಆಧಾರ ಇತ್ಯರ್ಥ, ಭುವಿ ವಿಶ್ವಮೂರ್ತೆ ಅಂತ ಇನ್ನೊಂದು ಪಾಠ. ಭೂಲೋಕದಲ್ಲಿ ಈ ಕಂಡಿರ್ತಕ್ಕಂಥ ರೂಪ ವಿಶ್ವರೂಪವಾಗಿದೆ, ಸ್ತೋತ್ರ ಮಾಡಿ. ಮುಂದೆ ತ್ವಯ್ಯಗ್ರ ಆಸೀದಿದಮಾತ್ಮತಂತ್ರೇ ತ್ವಮಾತಿರಂತೋ ಜಗತೋಶ್ಯ ಮಧ್ಯಂ ಘಟಸ್ಯ ಮೃಸ್ನೇವ ಪರಸ್ಮಾತ್ ತ್ವಮೇವ ಚಾಶೇಷಮಶೇಷ ನಾಮ. ತ್ವಯಿ ಅಗ್ರೇ ಆಸೀತ್ತಿದಂ ಆತ್ಮತಂತ್ರೇ ತ್ವಂ ಆದಿಹಿ ಅಂತಃ ಜಗತಃ ಅಸ್ಯ ಮಧ್ಯಂ ಘಟಸ್ಯ ಮೃಸ್ನಾ ಇವ ಪರಃ ಪರಸ್ಮಾತ್ ತ್ವಂ ಏವ ಚ ಅಶೇಷಂ ಅಶೇಷ ನಾಮ. ಅಗ್ರೇ ಮೊದಲಿಗೆ, ತ್ವಯಿ ನಿನ್ನಲ್ಲಿ, ಇದಂ ಇದೆಲ್ಲವೂ ಕೂಡ, ಆಸೀತ್ ಇದ್ದಿತು, ಆಸೀತು ತಾರ ಗೊರವಾಡಿದಿರ ಅಪ್ರಮೇಯ, ಎಲ್ಲ ಜಗತ್ತು ಎಲ್ಲಿತ್ತು, ಪ್ರಳಯ ಕಾಲದಲ್ಲಿ ನಿನ್ನ ಉದರದಲ್ಲಿ ನೀನು ಯಾರು, ನೀನು ಮಾತ್ರ ಯಾರಲ್ಲೂ ಇರಲಿಲ್ಲ, ಆತ್ಮತಂತ್ರೇ ಸ್ವತಂತ್ರ, ನೀನು ಸ್ವತಂತ್ರನಾದ ನಿನ್ನಲ್ಲಿ ಇಡೀ ಜಗತ್ತೆಲ್ಲ ಸೃಷ್ಟಿಯ ಪ್ರಾರಂಭದಲ್ಲಿ ಇತ್ತು. ತ್ವಮ್ ಆದಿಹಿ, ನೀನೇ ಆದಿ, ತ್ವಮ್ ಅಂತಃ, ಆದಿ ಅಂದರೆ ಸೃಷ್ಟಿಕರ್ತ, ಅಂತಃ ಅಂದರೆ ನಾಶಕರ್ತ, ಜಗತ್ತು ಅಶ್ಯ ಮಧ್ಯಂ, ಮಧ್ಯದ್ಯಾವುದು ಸೃಷ್ಟಿ ಸ್ಥಿತಿ ಲಯ, ಮಧ್ಯದ್ಯಾವುದು ಸ್ಥಿತಿ ಲಯಕರ್ತ ನೀನೇ, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವನು ನೀನೇ. ಘಟಸ್ಯ ಮೃಸ್ನೇವ ಪರಃ ಪರಸ್ಮಾತ್, ನೀನು ಹೇಗೆ ಕಾರಣ ಅಂದರೆ, ಘಟಕ್ಕೆ ಮಣ್ಣು ಹೇಗೋ ಹಾಕಿ, ಮಣ್ಣಿನಿಂದ ಘಟ ಬರೋ ಹಾಗೆ ನಿನ್ನಿಂದ ಜಗತ್ ಬರ್ತಾ ಇದೆ. ಇದು ದೃಷ್ಟಾಂತ ಅಷ್ಟೇ ಇದೆ. ಇವರೇನ್ ಮಾಡ್ತಾರೆ, ರಾಮಾನುಜರವಾದ್ರಿಂದ ಕೂಡ ನೋಡಿದ್ರೆ ಪರಿಣಾಮ ತಾನೇ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅಂತ ಅರ್ಥ ಮಾಡಿಬಿಡ್ತಾರೆ. ಟ್ರಾನ್ಸ್ಫಾರ್ಮ್ ಆಗೋ ದೃಷ್ಟಾಂತ ಕೊಡಲಿಲ್ಲ, ಇದು ದುಷ್ಟ ಕಾರಣ ಕಾರ್ಯ ಭಾವ ಹೇಳಬೇಕಾಗಿದೆ. ಮಣ್ಣಿಲ್ದ ಹೋದ್ರೆ ಹೇಗೆ ಗಡಿಗೆ ಬರಲಿಕ್ಕೆ ಸಾಧ್ಯ ಇಲ್ಲವೋ, ನೀನಿಲ್ದ ಹೋದ್ರೆ ಗಡಿಗೆ ಬರೋದಿಲ್ಲ, ಜಗತ್ ಬರೋದಿಲ್ಲ ಅಂತ ಅರ್ಥ ಅಷ್ಟೇ ಹೊರತು ಜಗತ್ತಿನಲ್ಲಿ ಟ್ರಾನ್ಸ್ಫಾರ್ಮ್ ಹೊಂದಿದೆ ಅಂತ ಅರ್ಥ ಅಲ್ಲ. ದೃಷ್ಟಾಂತಗಳನ್ನು ಯಾವಾಗ ಏನ್ ಮಾಡಬೇಕು, ನಹಿ ದೃಷ್ಟಾಂತೇ ಸರ್ವಸಾಮ್ಯ, ಅದನ್ನ ಅರ್ಥ ಮಾಡಿಕೊಳ್ಳೋದು ಬಜಿತ ಆಗತ್ತ. ಏನೋ ಪರಿಣಾಮವಾದಿಗಳು ಅವರು ತಪ್ಪದು, ಏನ ಅವನಾಗಲ್ಲ ಅಂತ ಭಾಳ ಹೇಳೋದು, ಇಲ್ಲಿ ಹೇಳ್ತಿರೋದು, ಬಟ್ ಅವರೇನು ತಿಳ್ಕೊತಾರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವಾಗೇನಾಗಿದೆ, ಎಲ್ಲ ದೇವರು ದೇವ್ರನ್ನ ತುಳ್ಕೊಂಡು ಹೊರಡೋದೆ ಲೆಕ್ಕ ನಾವೀಗ, ಅರ್ಥ ಆಯ್ತಾ? ಈಗ ಎಷ್ಟು ತಪ್ಪಾಗುತ್ತೆ, ಮತ್ತೆ ಕೊಳಕು ದೇವ್ರು ಕೊಳಕಾಗಿಬಿಡ್ತಾನಾಗಿದ್ರೆ. ಅಶೇಷ ಅಶೇಷ ನಾಮ ತ್ವಮೇವಚ ಅಶೇಷಂ ಅಶೇಷ ನಾಮ, ಅಶೇಷ ನಾಮನಾದ ನೀನೆ ಎಲ್ಲವೂ ಅಶೇಷವಾಗಿ ಅಂತರ್ಯಾಮಿಯಾಗಿರುವಿ. ತಮ್ಮಂತಲ್ಲ, ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಇದ್ದಂಗೆ, ವಾಸುದೇವ ಸರ್ವಂ ಇದ್ದಾಗೆ ಎಲ್ಲವೂ ನೀನೆ, ಎಲ್ಲವೂ ನೀನೆ ಅಂದ್ರೇನು, ಎಲ್ಲವೂ ನಿನ್ನಿಂದಲೇ ಅಂತ ಅರ್ಥ. ಅಶೇಷ ನಾಮ ಎಲ್ಲ ಹೆಸರು ನಿನ್ನ ಹೇಳ್ತು ನೋಡಿ, ಸರ್ವನಾಮ ಪ್ರತಿಪಾದ್ಯತ್ವ ಸರ್ವಶಬ್ದ ವಾಚ್ಯತ್ವ ಬಂತು. ಅದಕ್ಕೆ ಇದು ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಅಂತ ಹೇಳಿ. ಅಶೇಷ ನಾಮ, ಅಶೇಷ ನಾಮಗಳು ಅಂದ್ರೆ ಯಾವ್ಯಾವುದು? ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈ ಮೇಘ ಅಗ್ನಿ ವಾರಿಧಿ ತಲಾದಿ ರವೈಶ್ಚ ಸರ್ವೈ ಏಕೋಭಿಧೇಯ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಅಶೇಷ ಶಬ್ದಾರ್ಥ ಅಂತ. ಆ ರೀತಿಯಾಗಿ ಸರ್ವಶಬ್ದ ವಾಚ್ಯನಾದವನು ನೀನು. ತ್ವಮ್ಮಾಯಯಾ ಆತ್ಮಾಶ್ರಯಯಾ ಸ್ವಯಾ ಇದಂ ನಿರ್ಮಾಯ ವಿಶ್ವಂ ತದನು ಪ್ರವಿಷ್ಟ ಪಶ್ಯಂತಿ ಯುಕ್ತ ಮನಸಾ ಬನೀಷಿಣೋ ಗುಣವ್ಯವಾಯೇ ಅಪ್ಯಗುಣಂ ವಿಪಸ್ಥಿತಃ. ತ್ವಂ ಮಾಯಯಾ ಆತ್ಮಾಶ್ರಯಯಾ ಸ್ವಯಾ ಇದಂ ನಿರ್ಮಾಯ ವಿಶ್ವಂ ತದನು ಪ್ರವಿಷ್ಟ ಪಶ್ಯಂತಿ ಯುಕ್ತಃ ಮನಸಾ ಮನೀಷಿಣಃ ಗುಣವ್ಯವಾಯೇ ಅಪಿ ಅಗುಣಂ ವಿಪಸ್ಥಿತಃ. ತ್ವಂ ನೀನು ಮಾಯೆಯ ಆತ್ಮಾಶ್ರಯಯ, ಮಾಯ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಯಾತಕ್ಕೆ ಆತ್ಮಾಶ್ರಯಯ ಮಾಯೆ, ನೀನು ಆಶ್ರಯಿಸಿಕೊಂಡಿರತಕ್ಕಂಥ ಮಾಯ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ತೆ ಮಾಯಾ ಜಯ ಕೃತಿ ಶಾಂತಿ ರೂಪ ಇದ್ದೇ ಇದೆ. ಸ್ವಯ ನಿನ್ನ ಅಧೀನಡಾದಂಥ ಮಹಾಲಕ್ಷ್ಮಿಯಿಂದ ಇದಂ ವಿಶ್ವಂ ನಿರ್ಮಾಯ, ಇಡೀ ಜಗತ್ತ ನಿರ್ಮಾಣ ಮಾಡಿ. ಅದಕ್ಕೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಮಾಯಾ ಅಂದ್ರೆ ಇಚ್ಛೆನೂ ಆಗಬಹುದು. ಇಚ್ಛೆಯಿಂದ ಸೃಷ್ಟಿ ಮಾಡ್ತೇ ಹೊರತು ಬೇರೆ ಯಾರನ್ನು ಕೇಳಿ ಮಾಡೋದಿಲ್ಲ, ಇನ್ನೊಬ್ಬರು ಸಹಾಯ ತಗೊಳ್ಳೋದಿಲ್ಲ. ತದನು ಆಮೇಲೆ ಏನ್ ಮಾಡ್ತೇವೆ, ಅವರೊಳಗೆ ಪ್ರವೇಶ ಮಾಡ್ತೇವೆ. ಸೃಷ್ಟಿ ಮಾಡಿ ಏನ್ ಮಾಡ್ತೀವಿ, ಗೃಹ ಸೃಷ್ಟಿ ಮಾಡಿ ಒಳಗೆ ಪ್ರವೇಶ ಮಾಡ್ತಾರೋ ಇಲ್ಲ? ಗೃಹ ಪ್ರವೇಶ ಪರಮಾತ್ಮನೇ ಮಾಡೋದು. ಮನೆ ಕಟ್ಟಿಸಿ ಒಳಗೆ ಪ್ರವೇಶ ಮಾಡೋ ಹಾಗೆ ಅವರೇನ್ ತಿಳ್ಕೊತಾರೆ, ಪ್ರವೇಶ ಮಾಡಿದ್ರೆ ಎಲ್ಲ ಪರಮಾತ್ಮನೇ. ಅದು ಗೃಹ ಪ್ರವೇಶ ಮಾಡಿದ್ರೆ ಗೃಹ ಆಗಿಬಿಡ್ತಾರಾಗಿದ್ರೆ, ಪರಮಾತ್ಮ ಎಲ್ಲರೂ ಪ್ರವೇಶ ಮಾಡಿದ ಮೇಲೆ ಅವನು ಅದೇ ಆದ ಅಂತ ಅರ್ಥ ಮಾಡೋದಾದ್ರೆ ಗೃಹ ಪ್ರವೇಶ ಮಾಡಿದವರು ಏನಾಗಬೇಕಾಗ್ತದೆ, ಗೃಹ ಆಗಬೇಕಾಗ್ತದೆ. ಅದರಿಂದ ಸರಿಯಲ್ಲ. ನಾವೆಲ್ಲ ಸಣ್ಣ ಗೃಹ, ಬ್ರಹ್ಮಾಂಡಂ ವರ ಮಂದಿರಂ, ದೇವರಿಗೇನು ಮಂದಿರ, ಬ್ರಹ್ಮಾಂಡ ಮಂದಿರ, ಅದು ಪ್ರವೇಶ ಮಾಡ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ ಅಷ್ಟೇ. ಗೃಹ ಪ್ರವೇಶ ಹೊರ ಬರಬಾರ್ದೇನು, ಒಳಗೆ ಓಡಾಡ್ಕೊಂಡಿರ್ತಾರೆ. ಆ ಥರ ಅಂತರ್ಬಹಿಷ್ಯ ತತ್ ಸರ್ವಂ, ಹೊರಗೆ ಒಳಗೆ ಓಡಾಡ್ಕೊಂಡು ಪರಮಾತ್ಮ ಇರ್ತಾನೆ. ಮನೆ ಕಳಿಸೋಬ್ರಿ ಒಳಗಿರೋದಕ್ಕಾದ್ರೆ ಮನೆ ಕಳಿಸ್ತಿರ್ಲಿಲ್ಲ, ಅದು ಜೈಲಾಗಿಬಿಡುತ್ತೆ. ಮನೆ ಆಗೋದ್ರಲ್ಲಿ ಏನಾಗುತ್ತದೆ, ಜೈಲಾಗಿಬಿಡುತ್ತೆ ಅಷ್ಟೇ. ಆ ಥರ ಅಲ್ಲ, ಜಡ ಆಗ್ತಾನೆ ಜೈಲಾಗಿಬಿಡುತ್ತೆ. ಹೊರಗೆ ಬರೋದಿಲ್ಲ ಅಂದ್ಬಿಟ್ರೆ ಅವನಾಗೋದು ಬೇಡ, ಹೊರಗೆ ಬರೋದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಹೊರಗೂ ಬರೋದು, ಎಲ್ಲರೂ ಓಡಾಡಾಗಿದ್ರೆ ಮನೆ ಅದು ತದನು ಪ್ರವಿಷ್ಟ. ಇವತ್ತು ಮನುಷ್ಯ ಮಾಡೋದಿಲ್ವೇನು ಅಲ್ಲ, ಮನುಷ್ಯ ಕೂಡ ಏನ್ ಮಾಡ್ತಿದ್ದಾನೆ ಈಗ, ಮನೆ ಮೇಂಟೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅವನು ಒಳಗಿರ್ಬೇಕು. ಒಳಗಿದ್ದು ಮೇಂಟೈನ್ ಮಾಡ್ತಾನೆ, ಹೊರಗಿದ್ದು ಮೇಂಟೈನ್ ಮಾಡ್ತಾನೆ. ಅದು ದೇವ್ರ ವೈಭವ ಅದು. ಬಟ್ ಇವರಿಗೆಲ್ಲ ಏನ್ ಮಾಡ್ತಾರೆ, ಇವರೆಲ್ಲ ಮನೆ ಒಳಗಿದ್ದು ಹೇಗೆ ರಿಪೇರಿ ಮಾಡ್ಸೋಳಕ್ಕೆ ಬರ್ತದೋ, ದೇವ್ರು ಹಾಗೂ ಮಾಡ್ತಾನೆ. ಹೊರಗಿದ್ದು ಮಾಡ್ತಾನೆ, ಒಳಗಿದ್ದು ಮಾಡ್ತಾನೆ. ತದನು ಪ್ರವಿಷ್ಟ. ಇದು ಬ್ರಹ್ಮಾಂಡ 7 ಅಂತಸ್ತಿನ ಮನೆ, ಕೆಳಗೆ 7 ಮೇಳು, 14 ಫ್ಲೋರ್ ಸ್ಟೋರಿ ಬಿಲ್ಡಿಂಗ್ ಇದ್ದಾಗ ಗೊತ್ತಾನೆ, 14 ಸ್ಟೋರೀಸ್ ಇದೆ ಅದರೊಳಗೆ. ಏನ ಇದೇ ಸರ್ವಂ, ಇದೇ ಅಷ್ಟೇ. ಸರ್ವಸ್ಮಿನ್ ಖಲು ಇದಂ ಬ್ರಹ್ಮ, ಎಲ್ಲವೂ ಪರಮ, ಎಲ್ಲರೂ ಪರಮಾತ್ಮ ಇದ್ದಾನೆ. ಪರಮಾತ್ಮ ಎಲ್ಲ ಇದೆ. ಪ್ರಥಮಕ್ಕೆ ಏನು ಅರ್ಥ ಮಾಡ್ಬೇಕಲ್ಲಿ, ಸಪ್ತಮಿ ಅರ್ಥ ಎಲ್ಲ ದೇವರೇ ಅಂದ್ಬಿಡ್ತಾರೆ. ಅದೇ ಪರಿ ಎಲ್ಲ ದೇವರೇ, ಜಡ ಸುಳ್ಳು ಆತ್ಮ ಅವನೇ ಅಷ್ಟೇ. ಇವರೇನು ಹೇಳ್ತಾರೆ, ಎಲ್ಲವೂ ದೇವರೇ ಅಂದ್ರೆ ಜಡನೂ ದೇವರೇ ಜೀವರೂ ದೇವರೇ, ಅದು ವಿಶಿಷ್ಟ ಅದ್ವೈತ. ಗೊತ್ತಾಯ್ತಾ? ಅದು ಈಕ್ವಾಲಿಟಿ ಹೇಳ್ತಾರೆ, ಚೇತನಕ್ಕೆ ಈಕ್ವಾಲಿಟಿ, ಜಡಕ್ಕೆ ಐಕ್ಯ. ಅವ್ರು ಹಾಗಲ್ಲ, ಜಡ ಎಲ್ಲ ಸುಳ್ಳು, ಚೇತನ ಎಲ್ಲ ದೇವರು. ಅದಕ್ಕೆ ವಿಶ್ವ ಮಿಥ್ಯ ಅವ್ರ ವಾದ ಅಂಬದ ಆತ. ಜಡ ಮಿಥ್ಯಾತ್ವವಾದಿಗಳು ಸತ್ಯ ಅಂತ ಹೇಳ್ತಾರೆ. ಸತ್ಯ ದೇವರ ದೇಹ ಇದು, ನಮಗೆ ದೇಹ ಆಗಿದೆ, ಜಡ ದೇಹ ಒಂದಿದೆ ಅಂತ ಹೇಳ್ತಾರೆ. ನಮಗೂ ನಮ್ಮ ದೇಹಕ್ಕೂ ಸಂಬಂಧ ಇದೆ, ವಿಶಿಷ್ಟ ಅದ್ವೈತ. ಈಗ ದೇವ್ರ ಬಗ್ಗೆ ಏನಾಯ್ತು, ಅತ್ಯಂತ ದೋಷಿ ಆಗಿಬಿಡ್ತಾನೆ ದೇವ್ರು. ಆದ್ರೆ ಒಪ್ಪಕ್ಕೆ ಆಗೋದಿಲ್ಲ. ಆ ಸಾಮಾನ್ಯ ಅವರು ಏನಂತ ಕರೀತಾರೆ, ನಮ್ಮ ಮತ ಏನಂತ ಕರೀತಾರೆ ಗೊತ್ತೇನೋ, ಅವರು ನೀವು ಬಹಳ ಹತ್ತಿರದ ಮತ ಅಂತ ಕರೀತಾರೆ ಗೊತ್ತಾ. ಅವ್ರು ಹೇಳ್ತಾರೆ ವೇದಾಂತೇಶಿಗಳು ಅಂತ ಕಡೆ ಹೇಳ್ತಾರೆ, ಶತದೂಷಣಿ ಅಂತ ಒಂದು ಗ್ರಂಥ. ಅದ್ವೈತದಿಂದ 100 ದೋಷಗಳನ್ನ ಹಾಕ್ತೇವೆ ಅಂತೇಳಿ ಬರೆದ ಗ್ರಂಥ ಬರೆದ ಆರಂಭದಲ್ಲಿ ಹೇಳ್ತಾರೆ. ನೋಡಿ, ನಮ್ಮ ತಾರು ಹಿಡೀರಿ ಅಥವಾ ಮತ್ಸನ್ನ ಕೃಷ್ಣಂ ವಾ ಮತಮಾಶ್ರಯಧ್ವಂ, ನಮ್ಗೆ ಹತ್ರ ಇರೋ ಮತ ಬೇಕಾದ್ರೆ ಹಿಡೀರಿ, ತಾವೇ ಬರೀತಾರೆ ಮಧ್ವಾಚಾರ ಮತ ಹಿಡೀರಿ ಅಂತ ಹೇಳ್ತಾರೆ. ನಮ್ಮ ಮತ ಹೇಳಿದ್ರೆ ಮಧ್ವಾಚಾರ ಮತ ಹಿಡೀರಿ, ನಾವೇನು ಮೋಸ ಹೋಗ್ತೀವಿ ಅದರಿಂದ. ನಾವೊಂದೇ ಅವ್ರು ಅನ್ಕೋ, ನಾವು ಅನ್ಕೋಬಾರ್ದು ಈ ಮಾತನ್ನ. ನಾವು ಅಂದ್ಕೊಂಡ್ರೆ ಬಜೆಟ್ ಆಗ್ಬಿಡ, ಅವ್ರು ಅಂದ್ಕೊಂಡ್ರೆ ತಮ್ಮ ಸ್ಟೇಟಸ್ ಜಾಸ್ತಿ ಮಾಡ್ಕೊಳ್ಬೇಕಂದ್ರು ಅವರು. ನಾ ಅದ್ರ ಒಪ್ಕೊಂಡ್ಬಿಟ್ರೆ ಏನಾಗ್ತಾರೆ, ಸ್ಟೇಟಸ್ ಕಡಿಮೆ ಆಗ್ಬಿಡುತ್ತೆ. ಇವ್ರು ಏನ್ ಮಾಡ್ತಾರೆ, ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಇವನ್ನೆಲ್ಲ ಕಬ್ಬಿಣ ಅವ್ರದ್ದು ಬಂಗಾರ ಎಕ್ಸ್ಚೇಂಜ್ ಮಾಡ್ಕೊಬಿಟ್ರೆ ಅವ್ರಿಗೆ ಲಾಭ ಇದೆ, ಇವರಿಗೆ ಭಾಳ ಪಜೀತಿ ಆಗುತ್ತೆ. ನಾವು ಒಪ್ಕೋಬಾರ್ದು ಅದನ್ನ. ಅದಕ್ಕೆ ಏನ್ ಮಾಡ್ತಾರೆ, ವಾಯುದೇವ್ರ ಜೀವತ್ವ ಒಪ್ಪದೆ ಹೋದ ಮೇಲೆ ಅವ್ರ ಸನ್ನಿಕೃಷ್ಟ ಮತ ಹೆಂಗಾಗ್ತದೆ, ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ತೊಮ್ಮಾಯಯ ಅವ್ರೇನ್ ಮಾಡಿದ್ರು, ದೇವರಿಗೆ ಗುಣನ ಒಪ್ಪಲಿಲ್ಲ, ದೋಷನೂ ಒಪ್ಪಲಿಲ್ಲ. ಇವ್ರೇನ್ ಮಾಡಿದ್ರು, ದೋಷ ಒಪ್ಪದಾಗಾಯ್ತು. ಈಗ ಮತ್ತೆ ಅನಂತ ಅಂದ್ರೆ ಕಲ್ಯಾಣ ನೋಡಿ ಪರಿಪೂರ್ಣ ಅಂತ ಜಡ ಆಗ್ತಾನೆ ಅಂತ ಹೇಳ್ಬಿಟ್ಟು ಏನು ಒಪ್ಪದಾಗಾಯ್ತಾಗ, ದೋಷ ಒಪ್ಪದಾಗಾಯ್ತು. ಆ ದೃಷ್ಟಿಯಲ್ಲಿ ಏನು ಅಡ್ವಾಂಟೇಜ್ ಇಲ್ಲ, ಎರಡು ಮತಕ್ಕೂ ಏನಿಲ್ಲ, ಎರಡಕ್ಕೂ ಅಷ್ಟೇ ಹೇಯತ್ವ ಇದೆ ಹೊರತು ಇದನ್ನು ನಾವು ಒಪ್ಪಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಪಶ್ಯಂತಿ ಯುಕ್ತಾಹ ಮನಸಾ ಮನೀಷಿಣಃ, ಇದನ್ನೆಲ್ಲ ಯಾರು ಕಾಣ್ತಾರೆ? ಮನಸ್ಸಿನಿಂದ ಜ್ಞಾನಿಗಳು ನೋಡ್ತಾರೆ ಅಂತ ಹೇಳ್ತಾರೆ. ಮನಸ್ಸಿನಿಂದ ಜ್ಞಾನಿಗಳು ನೋಡ್ತಾರೆ, ಇದೆಲ್ಲ ಬರ್ತಾರೆ. ಯಾರೋ ಒಬ್ರು ಆರ್ ಸಿ ಸಿ ಬಿಲ್ಡಿಂಗ್ ನೋಡ್ತಾರೆ, ನೋಡಿದ ತಕ್ಷಣ ಏನು ತೀರ್ಮಾನ ಮಾಡ್ತಾರೆ? ಅವರೆಲ್ಲ ನೋಡ್ಬಿಡ್ತಾರೆ, ಇಲ್ಲಿ ಏನೇ ಎಲ್ಲ ಹೇಳ್ತಾರೆ. ಬಟ್ ಕಣ್ಣಿಂದ ನೋಡಕ್ ಬರೋದಲ್ಲ ಅದನ್ನೀಗ. ಆರ್ ಸಿ ಸಿಯಲ್ಲಿ ಬೇಕಾದ್ರೆ ಕಂಡುಬಿಟ್ರೆ ಗತಿ ಏನೀಗ. ಮತ್ತೆ ಏನು ಗೊತ್ತಿವರಿಗೆ? ಮನಸ್ಸ ಮನಸ್ಸಿಂದ ನೋಡ್ತಾರೆ, ಹೋಗ್ತಾನೆ. ದೇವರನ್ನ ಎಲ್ಲ ಕಡೆ ಮನಸ್ಸಿಂದ ಹೇಗೆ ನೋಡ್ತಾರೆ ಅಂತ ಕೇಳಿದರೆ, ಆರ್ ಸಿ ಸಿಯನ್ನು ಫಿನಿಷ್ ಮಾಡಿದ ಮೇಲೆ ಒಳಗಿರೋದು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ತಾನೆ. ಅದು ಸಮೇತ ನೋಡ. ಬಟ್ ಅವ್ರಿಗೆ ಗ್ಯಾರಂಟಿ ಗೊತ್ತವನು ಏನಿದೆ, ಅದಿಲ್ಲವರು ಇರ್ತಿ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪಿಲ್ಲರ್ ನೋಡಿದ ತಕ್ಷಣ ಬಿಲ್ಡಿಂಗ್ ಆರ್ ಸಿ ಸಿ ಅಂತ ಹೇಳ್ತಾನೆ. ಆ ಥರನ ಅರ್ಥ ಮಾಡ್ಕೋತಾರೆ, ಕಣ್ಣಿಗೆ ಕಾಣೋದಿಲ್ಲ ಅದು, ಮನಸ್ಸ ಸ್ಟ್ರಾಂಗ್ ಇನ್ಫರೆನ್ಸ್ ಅದು. ಅದೇ ರೀತಿ ಎಲ್ಲ ಕಡೆ ದೇವರ ಜಗತ್ತಿಗೆ ಜ್ಞಾನಿಗಳು ಹೇಗೆ ನೋಡ್ತಾರೆ ಅಂದರೆ, ದೇವರು ಎಲ್ಲ ಕಡೆ ಇಲ್ಲದ್ರೆ ಯಾರು ಬರ್ತಾನೆ ಇದ್ದಿಲ್ಲ ಯಾರು ಕೂಡ. ಸಿಂಪಲ್ ಆನ್ಸರ್, ಎಲ್ಲ ಕಡೆ ದೇವರಿದ್ದಾನೆ, ಬದುಕಿದ್ದಾನೆ ಎಂಬುದು ಒಂದೇ ಕಾರಣಕ್ಕೆ ದೇವರಿದ್ದಾನೆ. ಪಶ್ಯಂತಿ ಯುಕ್ತ ಮನಸ ಅದಕ್ಕೆ ಹಿಡಿತು. ದೇವರನ್ನ ಯಾವ ನೋಡಬೇಕು? ದುಶ್ಯತೆ ತ್ವಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ, ಒಳ್ಳೆ ಜ್ಞಾನದಿಂದ ನೋಡಬೇಕು. ಬಹಳ ದೊಡ್ಡ ಸೈಂಟಿಸ್ಟ್ ಇಂಜಿನಿಯರ್ ಬಂದ, ಎಂಥ ಇಂಜಿನಿಯರ್ ರೀ, ಮನೆ ಒಡೆದು ನೋಡಿಬಿಟ್ಟ ಎಲ್ಲ ಅದನ್ನು ಪೂರ್ತಿಯಾಗಿದೆ. ಏನು ಮಾಡ್ತಾರೆ ಅವ್ರು? ಓಡಿಸ್ಬಿಡ್ತಾರೆ, ಬ್ಲಾಸ್ಟ್ ಮಾಡ್ದೆ ಅಂತ ಅರ್ಥ ಆಗ್ತದೆ. ಅವ್ರು ಭಾರಿ ಪ್ರಾಮಾಣಿಕ, ಇಂಚ್ ಬೈ ಇಂಚ್ ನೋಡ್ದ, ಒಂದು ಪಿಲ್ಲರ್ ನೋಡ್ದ, ಸವಾಗ ಇನ್ನೊಂದು ಪಿಲ್ಲರ್ ಮತ್ತೆ ಹೊಡೆದ, ಸೋ ಪೂರ್ತಿ ಮನೆ ಬಿಡುವರೆಗೂ ಹೊಡೆದ. ಏನು ಮಾಡ್ತೀರಿ ಅದರಿಂದ? ಏನೇ ಬುದ್ಧಿವಂತ ಯಾವಾಗ ನೋಡಿದ್ರೆ ಒಂದು ಚೂರು ನೋಡ್ದ, ಕರೆಕ್ಟ್ ಹೇಳ್ಬಿಟ್ಟ. ಯಾವಾಗಲೂ ಕೂಡ ಇನ್ನೊಂದು ಫ್ಲೋರ್ ಮತ್ತೊಂದು ಫ್ಲೋರ್ ಹಾಕ್ಬೇಕಾದ್ರೆ ಮನೆ ಕೊಂಡ್ಕೊಂಡ್ಬಿಟ್ಟಿರ್ತಾರೆ, ಮದ್ದು ಮಾಡಿದೊಂದು ರೀತಿಯನ್ನು ಗೊತ್ತಿರೋದಿಲ್ಲ ನಮಗೆ. ಏನು ಮಾಡ್ತಾರಾಗ? ಟೆಸ್ಟ್ ಮಾಡಿಸ್ತಾರೆ. ಟೆಸ್ಟ್ ಮಾಡಿಸ್ಬೇಕಾದ್ರೆ ಏನು ಮಾಡ್ತಾರೆ? ಒಂದು ಕಡೆ ಓಪನ್ ಮಾಡಿ ನೋಡ್ತಾರೆ, ಎಲ್ಲ ಓಪನ್ ಮಾಡಿ ನೋಡೋದಕ್ಕೆ ಬರೋದಿಲ್ಲ, ಒಂದು ಕಡೆ ಓಪನ್ ಮಾಡಿ ನೋಡ್ತಾರೆ. ಅವನೇನು ಮಾಡ್ತಾನೆ? ಆಮೇಲೆ ಹೇಳ್ತಾನೆ, ಈ ರೀತಿ ಇರೋದ್ರಿಂದ ಎಲ್ಲ ಥ್ರೋ ಔಟ್ ಹೀಗಿದೆ ಅಂತ ಹೇಳ್ಬಿಡ್ತಾರೆ. ಇಂಟಿಗ್ರೇಟ್ ಮಾಡೋದಂತ ಆ ಥರ, ಅದು ಜಾಣತನ ಹೊರತು ಇದು ಜಾಣತನ ಅಲ್ಲ. ದೇವರು ಅದಕ್ಕೆ ಪ್ರಹ್ಲಾದ ಏನು ಮಾಡ್ಕೊಂಡ? ಕಮಲ ದೇವರಿದ್ದಾನೆ ಅರ್ಥ ಮಾಡ್ಕೊಂಡು ಹೇಳಿದ. ಎರಡನೇ ಕಶ್ಮೀರ ಅರ್ಥ ಆಗಲಿಲ್ಲ. ಅದು ಅಡ್ಡ ಏನು ಮಾಡಿಬಿಟ್ಟು ಅದಕ್ಕೆ ಅವನು ಒಡೆದು ನೋಡಕ್ಕೆ ಹೋಗ್ಬಿಟ್ಟ ತಕ್ಷಣನೇ. ಸಾರಿಗ್ರಾಮ ದೇವರಿದ್ದಾನೆ, ಒಡೆದು ಹೋಗ್ಬಿಟ್ರೆ ಪಂಚಿತ ಆಗೋದಿಲ್ಲ. ಆಗ ಎಲ್ಲ ಸಾರಿಗ್ರಾಮ ಹೊಡಿಬೇಕು. ಯಾರು ಸಾರಿಗ್ರಾಮ ಮಾಡಕ್ಕೆ ಬಂದರು ಟೆಸ್ಟ್ ಮಾಡಬೇಕಲ್ಲ, ಒಡೆದ. ದೇವ್ ಕನ್ಫರ್ಮ್ ಆಯಿತು, ಅಷ್ಟೊಂದು ಸಾರಿಗ್ರಾಮ ಹೋಗಿತ್ತು. ಕನ್ಫರ್ಮ್ ಆಗುತ್ತೆ ಏನಾಗಿತ್ತು? ನೋಗೋರು ಸಾರಿಗ್ರಾಮ ಇನ್ನೊಂದು ನೋಡದ, ಮತ್ತೆ ಹತ್ತದು ಹತ್ತು ನೋಡೋದು ಬಿಟ್ಟ. ಕೊನೆಗೆ ಏನಾಯ್ತು ಅಲ್ಲಿಗೆ? ಎಲ್ಲ ಚೆನ್ನಾಗಿದೆ, ಒಂದು ಪೂಜೆ ಬರೋದಿಲ್ಲ ಆಯ್ತು ಅಷ್ಟೆ. ಅದನ್ನೇನು ಮಾಡೋದು? ಕೊನೆ ಪಕ್ಷ ಅದಕ್ಕೆ ಲಕ್ಷಣ ಅಂತ ಕರೆದಿ. ಈ ರೀತಿ ಇದ್ರೆ ಲಕ್ಷಣ ಹೀಗಿರಬೇಕು ಅಂತ ಮಾಡಿ, ಒಡೆದು ನೋಡ್ಲಿಕ್ಕೆ ಹೋಗಬಾರ್ದು, ಈ ರೀತಿ ನೋಡಬೇಕು ಅಂತ. ಪಶ್ಯಂತಿ ಯುಕ್ತ ಮನಸಾ ಮನೀಷಿಣಃ ಗುಣವ್ಯಯಾಯೇ ಅಪಿ ಅಗುಣಂ ವಿಪಶ್ಚಿತ. ಗುಣವ್ಯಯಾಯೇ ಅಪಿ ಅಗುಣಂ, ಗುಣಗಳ ಮಧ್ಯೆ ಇದ್ದಾನೆ. ಗುಣಗಳಲ್ಲಿ ಮಿಕ್ಸ್ ಆಗಿ, ವ್ಯವಹಾರ ಅಂದ್ರೆ ಮಿಕ್ಸ್ ಆಗೋದು, ಮಿಕ್ಸ್ ಆಗಿದ್ದಾನೆ. ಆದರೂ ಕೂಡ ಏನಲ್ಲ, ಅಗುಣಂ, ಗುಣಗಳ ಲೇಪವನ್ನು ಅವನು ಏನು ಮಾತ್ರಕ್ಕೂ ಹೊಂದಿಲ್ಲ, ಎಷ್ಟು ಮಾತ್ರಕ್ಕೂ ಹೊಂದಿಲ್ಲ ಎಂಬುದನ್ನು ಬಿಡಿಸಿ ಹೇಳುತ್ತಾರೆ. ಇದು ವಿಶೇಷವಾಗಿ ದೇವರ ಮಹಿಮೆ. ಒಳಗಿದ್ರೂ ಎಲ್ಲ ಕಡೆ ಸೇರ್ಕೊಂಡಿದ್ರು ಕೂಡ ಯಾವ ಲೇಪವೂ ಇಲ್ಲದೇ ಇದ್ದಾನೆ. ಗುಣಕಾರ್ಯ ಸಮೂಹ ಯಥಾ ಅಗ್ನಿಮೇಧಸಿ ಅಮೃತಂಚ ಘೋಷು ಭುವ್ಯನ್ನಂ ಅಂಬೂತ್ಖನನೇ ತಥಾ ಉರ್ವ್ಯಾಹ ಯೋಗೈರ್ಮನುಷ್ಯ ಅಧಿಯಂತಿ ಹಿತ್ವಾ ಗುಣೇಶು ಬುದ್ಧ್ಯ ಕವಯೋವಯಂತಿ. ಎಷ್ಟು ದೃಷ್ಟಾಂತ ಕೊಡ್ತಾರೆ ನೋಡಿ. ಯಥಾ ಅಗ್ನಿಂ ಏಧಸಿ ಅಮೃತಂಚ ಘೋಷು ಭುವಿ ಅನ್ನಂ ಅಂಬು ಉತ್ಖನನೆ ತಥಾ ಉರ್ವ್ಯಾಹ ಯೋಗೈಹಿ ಮನುಷ್ಯ ಅಧಿಯಂತಿ ಧಿತ್ವಾ ಗುಣೇಶು ಬುದ್ಧ್ಯ ಕವಯ ಅವಯಂತಿ. ಕವಯ ಜ್ಞಾನಿಗಳು ಅವಯಂತಿ ತಿಳ್ಕೊಳ್ತಾರೆ, ಅವಯಂತಿ ತಿಳ್ಕೊಳ್ತಾರೆ. ಜ್ಞಾನಿಗಳೆಲ್ಲ ಹೇಗೆ ಅರ್ಥ ಮಾಡ್ಕೋತಾರೆ ಅಂದರೆ, ಬುದ್ಧಿಯ ಬುದ್ಧಿಯಿಂದ ಅರ್ಥ ಮಾಡ್ಕೋತಾರೆ. ಹೇಗೆ? ಯಥಾ ಅಗ್ನಿಂ ಏಧಸಿ, ಏಧಸ್ ಅಂದ್ರೇನು? ಫ್ಯೂಯಲ್, ಫ್ಯೂಯಲ್ನಲ್ಲಿ ಬೆಂಕಿ ಇದೆ, ಅದನ್ನೇ ಪರಿಮಳ ಸುಮಾರು ಅರಣ್ಯೊಳಗಿಪ್ಪಂತೆ. ಯಥಾ ಅಗ್ನಿಂ ಏಧಸಿ, ಅಗ್ನಿಯ ಸೌದೆ ನೋಡ್ತಾರೆ, ಇದರಲ್ಲಿ ಅಗ್ನಿ ಇದೆ. ಅಡಿಗೆವನ್ನು ಹೇಳ್ತಾರೆ, ನೋಡಿ ಸೌದೆ ತೋರಿಸ್ಬಿಡ್ತಾರೆ, ಒಳ್ಳೆ ಸೌದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ನೋಡ್ತಾರೆ ಸೌದೆ ಸೌದೆ, ಯಾಕೆ ಒಣಗಿದೆಯಲ್ಲ ನೋಡ್ತಾನೆ, ಕ್ವಾಲಿಟಿ ನೋಡ್ತಾನೆ, ಇದರಲ್ಲಿ ಒಳ್ಳೆ ಅಗ್ನಿ ಬರುತ್ತೆ ಅಂತ ಹೇಳ್ತಾರೆ. ಕೆಲವನ್ನ ಏನ್ರಿ ತಂದ್ಬಿಟ್ಟು ಏನು ಉಪಯೋಗ ಇಲ್ಲ ಅದರೊಳಗೆ ಅಂತ ಹೇಳ್ತಾರೆ. ಏಧಸಿ ಅಮೃತಂಚ ಘೋಷು, ಗೋ ಅಮೃತ ಅಂದ್ರೆ ಕ್ಷೀರ, ಘೋಷು ಅಮೃತಂ ಹಸು ನೋಡ್ಬಿಡ್ತಾರೆ, ಒಳ್ಳೆ ಹಾಲು ಕೊಡುತ್ತೆ ತೀರ್ಮಾನ ಮಾಡ್ತಾರೆ. ಹಿಂಡೆ ನೋಡ್ಬೇಕಾಗಿಲ್ಲ ಅವರು, ಅಥವಾ ಇನ್ನೂ ಅದು ಕರುಣೆ ಹಾಕಿಲ್ಲ, ಹಸು ನೋಡ್ತಾರೆ, ತಗೊಂಬಿಡಿ ಒಳ್ಳೆ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷಣ ಲಕ್ಷಣ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಚೋಳರಾಜನ ಹೆಂಡತಿ ಮಹಾಲಕ್ಷ್ಮೀ ದೇವಿ ಬ್ರಹ್ಮದೇವರು ಹಸುವಾಗಿ ಕರ್ಕೊಂಡ್ಬರ್ತಾರೆ, ನೋಡಿಲ್ಲಂತೆ, ಪರೀಕ್ಷೆ ಮಾಡಿಸಿಲ್ಲಂತೆ, ತೀರ್ಮಾನ ಮಾಡ್ತಾಳೆ ಏನಿದು ಒಳ್ಳೆ ಹಾಲು ಕೊಡ್ತಕ್ಕಂಥ ಹಸು ಅಂತೇಳಿ. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅಮೃತಂಚ ಘೋಷು, ಹಳ್ಳಿಯವರಿಗೆ ಅದೆಲ್ಲ ಭಾರಿ ಗೊತ್ತು, ಎತ್ತುಗಳೆಲ್ಲ ಖರೀದಿ ಮಾಡ್ತಾರಲ್ಲ ವ್ಯವಸಾಯಕ್ಕೋಸ್ಕರ, ನೋಡಿದ ತಕ್ಷಣ ಹೇಳ್ತಾನೆ ಎಷ್ಟಾಗಿದೆ ಆ ಹಲ್ಲು ನೋಡಿ ಹೇಳ್ತಾರೆ ಎಷ್ಟು ವರ್ಷ ಆಗಿದೆ ಅಂತೇಳಿ. ಡೇಟ್ ಆಫ್ ಬರ್ತ್ ಯಾರು ಹಾಕಿರ್ತಾರೆ ಅದ್ರ ಮೇಲೆ? ಏನಿಲ್ಲ, ಅವ್ರು ಗುರುತಿಸ್ಬಿಡ್ತಾರೆ ಆ ಹಲ್ಲು ನೋಡ್ಬಿಟ್ಟು ಎಷ್ಟು ವರ್ಷ ಆಗಿದೆ ಇದಕ್ಕೆ ಅಂತ ಗುರುತಿಸ್ತಾರೆ. ಅದೆಲ್ಲ ಹೋಗಿ ಇತ್ತೀಚೆಗೆ ಎಲ್ಲ ಹೊರಟೋಗ್ಬಿಡ್ತೀವಿ, ಈಗ ಅದು ಬಂದ ಮೇಲೆ ಎಲ್ಲ ಮಿಸ್ಸಿಂಗ್. ಮತ್ತೆ ಹಾಲು ನೋಡಿದ ತಕ್ಷಣ ಈಗ ಅದು ಮೀಟರ್ ಇಟ್ಬಿಡ್ತಾರೆ, ಆ ಮೀಟರ್ನ ಕೆಡಿಸ್ಬೋದಲ್ಲ ಸುಖವಾಗಿ. ಅವ್ನು ಅಡ್ಜಸ್ಟ್ ಅದನ್ನೇ ಅಡ್ಜಸ್ಟ್ ಮಾಡಿ ತೂಕದಲ್ಲಿ ಹೇಗೆ ಮೋಸ ಮಾಡ್ತಾರೆ ಆ ಥರ ಅಲ್ಲೇ ಪ್ರಿಪೇರ್ ಮಾಡೋಕ್ಕಾರೆ ಆ ಥರ ಮೋಸ ಮಾಡಿಬಿಡ್ತಾರೆ, ಅವೆಲ್ಲ ಸಾಧ್ಯ ಇಲ್ಲ. ಲಕ್ಷಣ ಎಂಬುದು ಹಳ್ಳಿಗಳಲ್ಲಿ ಎಷ್ಟು ರೂಢಿಯಲ್ಲಿತ್ತು ಅಂದರೆ ಪ್ರತಿಯೊಂದಕ್ಕೂ ಗುರುತಿಸ್ತಾ ಇದ್ರು. ಮಳೆ ಬರೋದನ್ನು ಖಂಡಿತ ಹೇಳ್ಬಿಡ್ತು, ಇಲ್ಲಿ ಹನಿ ಮೋಡ ಇರ್ತಿರ್ಲಿಲ್ಲ, ಎಲ್ಲ ಕ್ಲಿಯರ್ ಆಕಾಶ ಮಿಂಚೆ ನೋಡ್ಬಿಡ್ತದೆ, ಒಂದು ಸ್ವಲ್ಪತ್ತಿ ಮಳೆ ಬರುತ್ತೆ ಅಂತ ಹೇಳ್ತೇವೆ, ವಾರದ ಸುಳಿದು ಸಿಕ್ಕಾಪಟ್ಟೆ ಮಳೆ ಸುರಿಯೋದು. ಕೆಲವು ಸರ್ತೆ ಎಲ್ಲ ಕಡೆ ಅಂಥ ಒಂದು ಹೆವಿ ಕ್ಲೌಡ್ ಟೋಟಲ್ ಕತ್ತಲಿದ್ದಾಗಿರೋದು, ಮಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಮಳೆ ಏನು ಮಾಡಿದ್ರು ಬರೋದಿಲ್ಲ, ಯಾತಕ್ಕೆ ಅಂದರೆ ಇಲ್ಲಿ ಇಲ್ಲಿ ಮಿಂಚಿದ್ರೆ ಮಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾವ ದಿಕ್ಕಿನಲ್ಲಿ ಮಿಂಚಿದ್ರೆ ಮಳೆ ಬಂದೇ ಬರುತ್ತೋ ಇನ್ನೊಂದು ಮಿಂಚಿ ಮಳೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಗ್ಯಾರಂಟಿ ಇರ್ತವೆ ಇವ್ರು, ಇಷ್ಟೆಲ್ಲ ಇಟ್ಕೊಂಡು ಕೋಟಿ ಅಂತ ಖರ್ಚು ಮಾಡಿಬಿಟ್ಟು ಬರೀತಾರೆ, ಬರೆದ್ಬಿಟ್ಟು ಇವ್ರು ಹಾಕ್ತಿದ್ದಾರೆ ಭಾರಿ ಮಳೆ ಅಂತ ಆಕ್ತಿಸಿದಾಗ್ತಾರೆ, ಬರ್ತಾನೇ ಇಲ್ಲ. ಗೊತ್ತಾಯ್ತಾ, ಇವ್ರು ಸುಳ್ಳು ಸುಳ್ಳು ಹೇಳ್ತಾರೆ. ಅದು ಇವರು ಮಿನಿಸ್ಟರ್ ಬೆಲ್ಟೆಲ್ಲ ಮೋಸ ಆಗ್ತದೆ, ಬಂದರೂ ಬರಬಹುದು ಸಾಮಾನ್ಯದಿಂದ ಅಲ್ಪದವರಿಗೆ ಬರುವ ಸಂಭವ ಇದೆ ಅಂತ ಊಹಿಸಲಾಗಿದೆ. ಏನು ಮಾಡ್ಬೇಕು ತಗೊಂಡೋದಕ್ಕೆ, ಇದನ್ನು ಹೇಳೋದಕ್ಕೆ ಅಷ್ಟು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡೋಕ್ಕೆ ದಿವಸ ಹೇಳ್ಬೋದು, 24 12 ತಿಂಗಳು 360 ದಿವಸ ಹೇಳ್ಬೋದು ಇದನ್ನು. ಹೌದಲ್ಲ, ಒಂದು ದಿವಸ ಕರೆಕ್ಟಾಗೇ ಆಗುತ್ತೆ ಅಂದ್ರೆ ಒಂದು ದಿವಸ ದೊಡ್ಡ ಏನು ಮಾಡ್ಬೇಕು ಅಂದರೆ, ಇವರು ಹಳ್ಳಿಗರಲ್ಲಿದ್ದ ಜ್ಞಾನ ಅದು. ನಾಯಿಗಳನ್ನ ನೋಡ್ತಿದ್ರು, ನಾಯಿಗಳನ್ನ ಬೆಕ್ಕನ್ನು ನೋಡ್ತಿದ್ರು, ಅದು ಮಾಡಿದ್ರೆ ಮಳೆ ಬರುತ್ತೆ ಅಂತ. ನಾಯಿ ನೋಡಿ ರೀತಿ ಮಾಡ್ತಾ ಇದ್ರೆ ಮಳೆ ಬರುತ್ತೆ, ಕೆಲವು ಪ್ರಾಣಿ ಓಡಕ್ಕೆ ಶುರು ಮಾಡಿದ್ರೆ ಮಳೆ ಬರುತ್ತೆ. ಇದೆಲ್ಲ ಹಳ್ಳಿಗಳಲ್ಲಿ ಮೇಯಕ್ಕೆ ಹೋಗಿ ದನಗಳೆಲ್ಲ ಹೋಗಿರುತ್ತಿತ್ತಲ್ಲ, ವಾಪಸ್ ಬರೋಕ್ಕಲ್ಲ ಅವರು, ದನಗಳು ಅಬ್ಸರ್ವ್ ಮಾಡ್ತಿದ್ರು. ಅವು ಏನಾದ್ರು ಮಾಡಿದ್ರೆ ಬೇಗ ಮಳೆ ಬರುತ್ತೆ, ಮನೆ ಸೇರ್ಕೊಂಡು ಬಂದ್ಬಿಡೋರು, ಇಂಡಿಕೇಶನ್ ಕೊಡ್ತಾ ಇದ್ವು ಆಗಲೇ, ಅವು ಬೇಗ ಕರ್ಕೊಂಡು ಹೋಗಿ ನಮ್ಮನ್ನ ಅಂತ ಹೇಳಿಬಿಟ್ಟು ಇಂಡಿಕೇಶನ್. ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತಂತ, ಮನುಷ್ಯರಿಗಿಂತ ಬೇಗ ಎಷ್ಟೋ ವಿಚಾರಗಳು ಪ್ರಾಣಿ ಕೊಟ್ಟು ವಿಶೇಷ ಸಾಮರ್ಥ್ಯ ಕೊಟ್ಟಿದ್ದ. ಇವನು ಹೇಳ್ತಾರೆ, ಹೇಳಿದ ವಲಸೆ ಬರುತ್ತಲ್ಲ ಹಕ್ಕಿಗಳು, 800 ಮೈಲು ದೂರ ನೀರಿನಿಂದ ಗೊತ್ತಾಗುತ್ತೆ, 800 ಮೈಲು ದೂರ ಮನುಷ್ಯನಿಗೆ ಅಟ್ ಟ್ಯಾಪಲ್ಲಿ ಇರಿದ್ರೆ ನೋಡಿ ನೋಡಿ ನೋಡ್ತಾರೆ, ಮತ್ತೆ ತಿಳಿಸ್ತಿರ್ತಾನೆ ಅಟ್ಟೆ ಹೊರತು ಗೊತ್ತಾಗದೆ, ಅಲ್ಲಿಂದ ಬರುತ್ತಂತ ಎಲ್ಲಿರಿದೆ ಹುಡುಕೊಂಡು. ಅದೆಲ್ಲ ಎಂಥ ವಂಡರ್ ಇಟ್ಟಿದ್ದಾನೆ ದೇವರು ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗದೆ. ಅದಕ್ಕೆ ಪಕ್ಷಿಗಳು ವಲಸೆ ಬರೋದು ಆ ಸಮಯದಲ್ಲಿ ಬೇರೆ ಕಡೆ ವಲಸೆ ಬರೋದಿಲ್ಲ ಅವು, ಯಾತಕ್ಕೆ ಹೇಳಿದ್ರೆ ಊಹಿಸ್ತಾರೆ ಹಾಗೆ. ಆ ಗೋಷು ಅಮೃತಂ ಭುವಿ ಅನ್ನಂ ನೋಡ್ತಾರೆ, ಜಮೀನು ಏನು ರೀ ಚಿನ್ನ ಅರಿಯೋದು ಅಂತ ಹೇಳ್ತಾರೆ, ಒಂದು ಚೂರು ಬೆಳೆ ಬಿತ್ತಲೆ ಯಾವುದಿಲ್ಲ, ಚಿನ್ನದ ಬೇವು ತೊಗೊಂಡ್ಬಿಟ್ಟು ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ. ಭುವಿ ಅನ್ನಂ ಒಳ್ಳೆ ಮಳೆ ಕೊಡ್ತಕ್ಕಂತ ತಿಳ್ಕೋತಾರೆ. ಉತ್ಖನನೇ ಅಂಬು, ಉತ್ಖನನೇ ಅಂಬು ತೋಡಿದ್ರೆ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಗೆಸ್ಟ್ ಮಾಡ್ತಾರೆ, ಫಸ್ಟ್ ನೀರು ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಇವ್ರು ಏನು ಇನ್ಸ್ಟ್ರೂಮೆಂಟ್ ತಂದು ಏನೋ ಮಾಡ್ತಾರೆ, ನೀರೇ ಬರೋದಿಲ್ಲ, ಅವ್ರು ನೋಡ್ತಾರೆ ಗ್ಯಾರಂಟಿ ಬರುತ್ತೆ ಬಂದೇ ಬರುತ್ತೆ. ಆ ಥರ ಇರೋದು ತಥಾ ಉರ್ವ್ಯಾಹ, ಈ ರೀತಿಯಲ್ಲಿ ಉರ್ವ್ಯಾಹ ಖನನೇ ಅಂಬು, ಅಲ್ಲಿಗೆ ಅನ್ವಯ ಉರ್ವ್ಯಾಹ ಖನನೇ ಅಂಬು, ಇಲ್ಲಿ ಭೂಮಿ ತೋಡಿದ್ರೆ ನೀರು ಬಂದೇ ಬರುತ್ತೆ, ಇಲ್ಲಿ ಅನ್ನ ಒಳ್ಳೆ ಭೂಮಿ ಇದು ಬೆಳೆದೇ ಬೆಳೆ ಬರುತ್ತೆ ಅಂತ ಹೇಗೆ ಹೇಳ್ತಾರೋ ಆ ರೀತಿಯಲ್ಲಿ ಜ್ಞಾನಿಗಳು ದೇವರನ್ನು ಹೇಳ್ತಾರೆ. ಇದು ಲಕ್ಷಣ. ಯೋಗೈರ್ ಮನುಷ್ಯಾಹ ಅಧಿಯಂತಿ ಹಿತ್ವ ಗುಣೇಶು, ಅದರಿಂದ ಗುಣಗಳನ್ನು ನೋಡ್ತಾರೆ, ಗುಣಗಳನ್ನು ಬಿಡ್ತಾರೆ. ಅಬೌ ದಟ್ಟಿರೋ ಭೂಮಿ ನೋಡ್ತಾರೆ ಒಳಗೆ ನೀರು ಹೇಳ್ತಾರೆ, ಸುಬೇಲ್ ನೋಡ್ತಾರೆ ಒಳಗೆ ಅಗ್ನಿ ಹೇಳ್ತಾರೆ, ಜಗತ್ ನೋಡ್ತಾರೆ ಒಳಗೆ ದೇವರನ್ನು ಕಾಣ್ತಾರೆ. ಇದು ವಿಶೇಷ. ಏನು ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೌಂಡ್, ನೋಡೋದು ವಸ್ತುವನ್ನ, ತೀರ್ಮಾನ ಮಾಡೋದು ಯಾರನ್ನ, ದೇವರನ್ನ. ಇದವರು ವೈಶಿಷ್ಟ್ಯ. ಅಧಿಯಂತಿ ಹಿತ್ವ ಗುಣೇಶು ಬುದ್ಧ್ಯಾ ಕವಯೋ ಅವಯಂತಿ. ಗುಣೇಶು ಗೊತ್ತಾಯ್ತಾ, ಮನುಷ್ಯಾಹ ಹಿತ್ವ ಗುಣಭಾವವನ್ನು ಬಿಟ್ಟುಬಿಟ್ಟು ಅಧಿಯಂತಿ ಅಂದರೆ ತಿಳ್ಕೊಳ್ತಾರೆ. ಹೇಗೆ ಬುದ್ಧ ಬುದ್ಧಿಯಿಂದ ಅರ್ಥ ಮಾಡ್ಕೊಂಡು ತಿಳ್ಕೊಳ್ತಾರೆ, ಇದು ಜ್ಞಾನಿಗಳ ರೀತಿ. ಅಮೃತಂ ಕ್ಷೀರಂ ಘೃತಂ ವಾ ಭೇದಸ್ಯ ದೋಷಲೇಪರಾಹಿತ್ಯಶ್ಚಿತ್ ಜ್ಞಾಪನಾಯ ಅಗ್ನಿದರ್ಶನಂ. ಅಗ್ನಿ ಒಂದೊಂದು ದರ್ಶನ ಒಂದು ಸ್ವಾರಸ್ಯ ಇದೆ ಅಂತ ಹೇಳ್ತಾರೆ. ಗೋವುಗಳು ಇರೋ ರೀತಿ, ಗೋವು ಎಂಬುದು ಚೇತನ, ಅಗ್ನಿ ಎಂಬುದು ಜಡ ಪದಾರ್ಥ. ಅಲ್ಲಿ ಜಡ ಪದಾರ್ಥಕ್ಕೂ ಅಗ್ನಿಗೂ ಭೇದ, ಅದೇ ರೀತಿಯಲ್ಲಿ ಗೋವಿಗೂ ಇದಕ್ಕೂ ಭೇದ. ಆ ರೀತಿಯಲ್ಲಿ ಜಗತ್ತನ್ನು ಪರಮಾತ್ಮ ನೋಡಬೇಕಾದ್ರೆ ಏನಂತ ನೋಡ್ತಾರೆ, ಅವ್ರು ಭಿನ್ನ ಅಂತ ನೋಡ್ತಾರೆ ಹೊರತು ಅಭಿನ್ನ ಅಂತ ನೋಡೋದಕ್ಕೆ ಹೋಗೋದಿಲ್ಲ. ಪಂಡಿತಾಹ ದರ್ಶನ ಪಟವಹ ಇತ್ಯರ್ಥ, ಪಂಡಿತರು ಅಂದ್ರೆ ನೋಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವು. ಅನೇನ ವಿದ್ವದ್ ದರ್ಶನ ಮಾತ್ರ ಪ್ರಮಾಣ ದರ್ಶಿತಂ. ಜ್ಞಾನಿಗಳ ಪ್ರತ್ಯಕ್ಷ ಅಂಬುದು ಮುಖ್ಯ. ಸಾಮಾನ್ಯರ ಪ್ರತ್ಯಕ್ಷ ಬೇರೆ, ಜ್ಞಾನಿಗಳ ಪ್ರತ್ಯಕ್ಷ ಬೇರೆ. ಡಾಕ್ಟರ್ ಪ್ರತ್ಯಕ್ಷ ಇರ್ತದೆ, ನೋಡ್ತಾ ನೋಡಿದ ತಕ್ಷಣ ಅನಿಮಿಕ್ಕಿದ್ದೀರಿ ಅಂತ ಹೇಳ್ಬಿಡ್ತಾರೆ ತಕ್ಷಣ. ಇವರಿಗೆ ಏನು ಮಾಡಿ ಗೊತ್ತಾಗ್ತಾರೆ, ನೋಡಿದ ತಕ್ಷಣ ಅರ್ಥ ಆಗುತ್ತವೆ. ಅದಕ್ಕೆ ವಿದ್ವತ್ ಪ್ರತ್ಯಕ್ಷ, ಜ್ಞಾನಿಗಳ ಪ್ರತ್ಯಕ್ಷ ಅಂದ್ರೆ ಹಾಗಿರ್ತದೆ. ಅನೇ ಇವ್ರು ನೋಡಿ ರವಿ ಮಾಡ್ತಿರ್ತಾನೆ, ಬಾಗಿಲಾಕಿ ನೋಡಿ ಅಂತ ಹೇಳ್ತಾರೆ, ಹಿಂದಕ್ಕೆ ನೋಡೋದಿಲ್ಲ. ಅವ್ರು ಕೂತು ಪಕ್ಕದಲ್ಲಿ ಕೂತವ್ರಿಗೆ ಗೊತ್ತಿಲ್ಲ, ಅವ್ನು ಬಾಗಿಲಾಕಿಲ್ಲ ಹಾಕಿ ಅಂತ ಹೇಳ್ತಾನೆ, ಯಾಕೆ ಸೌಂಡನ್ನು ಅಬ್ಸರ್ವ್ ಮಾಡ್ತಾನೆ. ಅರ್ಥ ಆಯ್ತಾ? ಇವರಿಗೆ ಗೊತ್ತಾಗೋದೆ ಅದೆಲ್ಲ ಆ ರೀತಿ ಹೇಗೆ ಗೊತ್ತಾಗುತ್ತೋ ಆ ರೀತಿಯಲ್ಲಿ ಅವ್ನು ಹಿಂದಕ್ಕೆ ನೋಡ್ಕೊಂಡು ನೋಡಿದ್ರೆ ಹೇಗೆ ಅರ್ಥ ಆಗುತ್ತೆ ಅವನಿಗೆ, ಆ ಸೌಂಡನ್ನ ರೆಕಗ್ನೈಸ್ ಮಾಡ್ತಾನೆ. ಗುಣಕಾರ್ಯೇ ಸ್ಥಿತಂ ಗುಣ ಮುಂದೆ ಹೇಳ್ತಾರೆ, ತಂತ್ವಾ ವಯಂ ನಾಥ ಸಮುಜ್ಜಿಹಾನಂ ಸರೋಜನಾಭ ಅತಿಚಿರೇಪ್ಸಿತಾರ್ಥಂ ದೃಷ್ಟ್ವಾಗತ ನಿರ್ವೃತಿ ಮಧ್ಯ ಸರ್ವೇ ಗಜಾದ ವಾರ್ತಾ ಇವ ಗಂಗಮಂಭಃ. ತಂತ್ವಾ ವಯಂ ನಾಥ ಸಮುಜ್ಜಿಹಾನಂ ಸರೋಜನಾಭ ಅತಿಚಿರೇಪ್ಸಿತಾರ್ಥದಂ ದೃಷ್ಟ್ವಾ ಗತಾ ನಿರ್ವೃತಿಂ ಮಧ್ಯ ಸರ್ವೇ ಗಜಾಹ ಇವ ಆರ್ತಾಹ ದವಾರ್ತಾಹ ಒಂದೇ ಪದ ಇವ ಗಾಂಗಂ ಅಂಭಃ. ತಂ ತ್ವಾ ವಯಂ ನಾಥ ಹೇ ನಾಥ ಸ್ವಾಮಿ ತ್ವಾ ನಿನ್ನನ್ನು ತಂ ತ್ವಾ ಅಂತಹ ನಿನ್ನನ್ನು ವಯಂ ನಾವೀಗ ದೃಷ್ಟ್ವಾ ನೋಡಿ ನಿರ್ವೃತಿಂ ಗತಾಹ ಅಂದರೆ ಭಾರಿ ಆನಂದ ಆಗಿಬಿಟ್ಟಿದೆ ನಮಗೀಗ, ನಿಮ್ಮನ್ನು ಕಂಡ ತಕ್ಷಣ ನಮಗೆ ಏನಾಗಿದೆ ಭಾರಿ ಆನಂದ ಆಗೋಗ್ಬಿಟ್ಟಿದೆ. ಹೇಗೆ ಸಮುಜ್ಜಿಹಾನಂ ಸರೋಜನಾಭ ಅತಿಚಿರೇಪ್ಸಿತ ಅರ್ಥದಂ ಸರೋಜನಾಭ ಪದ್ಮನಾಭ ಸರೋಜ ಅಂದ್ರೆ ಪದ್ಮ ಎಲೆ ಪದ್ಮನಾಭನೇ ಅತಿಚಿರೇಪ್ಸಿತ ಅರ್ಥದಂ ಎಂಥವನು ನೀನು ಅಂದರೆ ಅತಿ ಚಿರ ಈಪ್ಸಿತ ಅರ್ಥ ದಂ, ಅತಿ ಚಿರ ಬಹಳ ಕಾಲದಿಂದ ಈಪ್ಸಿತ ಬಯಸಿದ್ದಂತಹ ಅರ್ಥ ಪುರುಷಾರ್ಥವನ್ನು ದಾ ಕೊಡತಕ್ಕಂತಹ, ಬಹುಕಾಲದಿಂದ ಅಪೇಕ್ಷೆ ಮಾಡಿದ್ದ ಪುರುಷಾರ್ಥವನ್ನು ಕೊಡತಕ್ಕಂತಹ ನಿನ್ನನ್ನು ನೋಡಿ ಭಾರಿ ಖುಷಿಯಾಯಿತು ನಮಗೆ. ಸರ್ವಜನಾಭ ಸಮುಜ್ಜಿಹಾನಂ ಅಂದ್ರೆ ಏನು, ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿರತಕ್ಕಂತಹ ನಿನ್ನನ್ನು ನೋಡಿ ಸಂತೋಷ ಆಗಿದೆ. ಹೇಗೆ ಅಂದರೆ ದವಾರ್ಥ ಸರ್ವೇ ಗಜಾಹ ಗಾಂಗಂ ಅಂಬಃ ದೃಷ್ಟ್ವಾ ಇವ, ಕಳ್ಳ ಕಾಡಿಗಿಚ್ಚು ಬಂದ್ಬಿಟ್ಟಿದೆ, ಆನೆಗಳಿಗೆ ಭಾರಿ ಗಾಬರಿ ಆಗಿಬಿಟ್ಟಿದೆ. ಇದರಲ್ಲಿ ಕಾಡಿನಲ್ಲಿವೆ ಆನೆಗಳಿಗೆ, ಭಯಂಕರ ಕಾಡಿಗಿಚ್ಚು ಬರ್ತಾ ಇದೆ, ಓಡುತ್ತೆ ಓಡುತ್ತೆ ಓಡುತ್ತೆ. ಮುಂದೆ ಏನು ಕಾಣಿಸ್ತು ಅವರಿಗೆ, ಗಂಗಾ ನದಿ ಕಾಣಿಸ್ತು. ಅಬ್ಬ ಖುಷಿ ಆಗಿಬಿಡುತ್ತೆ. ಅದಕ್ಕೆ ಇದರೊಳಗೆ ಹೋದ್ರೆ ಏನು ಭಯ ಇಲ್ಲ, ಬೆಂಕಿ ಒಳಗೆ ಬರೋ ಚಾನ್ಸೇ ಇಲ್ಲ. ಆದ್ರಿಂದ ಗಾಂಗಂ ಅಂಬ ನೋಡಿ, ಗಾಂಗ ಬರೀ ಅಂಬ ಅಂತ ಹೇಳಲಿಲ್ಲ, ಈ ಕೊಳಚೆ ಚರಂಡಿ ನೀರಾಗಿಬಿಟ್ರೆ ಪದ್ಧತಿ ಆಗುತ್ತೆ. ಆಮೇಲೆ ನೀರೊಳಗೆ ಹೋದ್ರೆ ಏನಿಲ್ಲ, ಇಲ್ಲಿ ಸುಟ್ಟು ಸಾಯ್ತಾರೆ, ಇಲ್ಲಿ ಕುಡು ಸಾಯ್ಬೇಕಾಗ್ತದೆ. ಆಮೇಲೆ ಅದು ಗಾಂಗಂ ಅಂಬ ಪವಿತ್ರವಾದ ನೀರು, ಎರಡ ಬರೀ ಅಂಬಸ್ಸಿಗಿಲ್ಲದ ಸಾಮರ್ಥ್ಯ ಯಾವುದರಲ್ಲಿದೆ, ಗಂಗಾ ನದಿಗಿದೆ. ಅದು ಗಾಂಗಂ ಅಂಬ, ಗಂಗಾ ನದಿಯನ್ನು ಕಂಡ್ರೆ ಎಷ್ಟು ಆನಂದ ಆಗಬೇಕಲ್ಲ, ಅಷ್ಟು ಆನಂದವಾಯಿತು. ಗಜಾ ದವಾರ್ಥ ಇವ ಗಾಂಗಂಬ, ದೇವರ ದರ್ಶನದಿಂದ ಆಗತಕ್ಕಂಥ ಪ್ರಯೋಜನ ಇದು. ಸತ್ವಂ ವಿಧತ್ಸ್ವ ಅಖಿಲ ಲೋಕಪಾಲಾಹ ವಯಂ ಯದರ್ಥಾಹ ತವ ಪಾದ ಮೂಲಂ ಸಮಾಗತಾಹ ತೇ ಬಹಿರಂತರಾತ್ಮನ್ ಕಿಂವಾದ್ಯ ವಿಜ್ಞಾಪ್ಯಂ ಅಶೇಷ ಸಾಕ್ಷಿಣ. ಇಲ್ಲೂ ಅಷ್ಟೇ, ಇದು ನೋಡಿದರೆ ಆನಂದ ಸಿಗುತ್ತೆ ಎಂಬುದಕ್ಕೆ ಟಿ ವಿ ಸಾಕ್ಷಿ. ಅದಕ್ಕೆ ಟಿ ವಿ ಒಂದು ಪೈಸಾರ ಕೊಡ್ತದೆ ನಿಮಗೇನಾದ್ರು, ಏನೇನು ಕೊಡೋದಿಲ್ಲ. ಜನ ನೋಡ್ತಾರೋ ಇಲ್ಲೋ ಅದನ್ನ, ನೋಡಿದೇನಂತೆ ಈಗ ಆನಂದ ಆಯ್ತು. ಮ್ಯಾಚ್ ನೋಡ್ತಾರೆ ಆನಂದ ಆಯ್ತೋ ಇಲ್ಲೋ, ಅದೇನು ಎದುರಿಗೆ ನೋಡ್ತಾರೆ ಅಂತ ತಿಳ್ಕೊಂಡು ಆನಂದ ಆಯ್ತೋ ಇಲ್ವೋ, ದರ್ಶನಕ್ಕೆ ಏನಿದೆ ಅಂತ ಆಯ್ತು. ಈಗ ಆನಂದ ಕೂಡ ಶಕ್ತಿ ಇದೆ ಅಂದ್ರೆ, ಸ್ಪರ್ಶನಕ್ಕೆ ಆನಂದ ಶಕ್ತಿ, ದರ್ಶನಕ್ಕೆ ಆನಂದ ಕೂಡ ಶಕ್ತಿ ಇದೆ, ಭೋಜನಕ್ಕೆ ಆನಂದ ಕೂಡ ಶಕ್ತಿ ಇದೆ. ಆದ್ದರಿಂದ ಯಾವುದೋ ಪದಾರ್ಥ ನೋಡಿದ್ರೆ ಆನಂದವಾಗೋದಾದರೆ ದೇವರ ದರ್ಶನವಾದ ಆನಂದ ಆಗುತ್ತಾ ಇಲ್ಲೋ. ಕೃಷ್ಣ ದರ್ಶನ ಲಾಲಸಾಹ ತಾಸಾಮಾಭಿರಭು ಚೌರಿ ಸ್ವಯಮಾನ ಮುಖಾಂಬುಜ, ಅರ್ಥ ಮಾಡಿಕೊಂಡ್ರೆ ದೇವರ ದರ್ಶನದಿಂದ ಅಷ್ಟು ಖುಷಿಯಾಗುತ್ತೆ. ಸಹಾತ್ವಂ ವಿಧತ್ಸ್ವ ಪರಮಾತ್ಮ ಅಖಿಲ ಲೋಕಪಾಲಾಹ ವಯಂ, ಅಖಿಲ ಲೋಕಪಾಲಕರಾದ ನಾವು ಯದರ್ಥಾಹ ಯಾವುದಕ್ಕೋಸ್ಕರವಾಗಿ, ತವ ಪಾದಮೂಲಂ ನಿನ್ನ ಪಾದಮೂಲಕ್ಕೆ ಬಂದಿದ್ದೇವಲ್ಲ, ತ್ವಂ ವಿಧತ್ಸ್ವ ಅಂತ ನೀನು ಅದನ್ನು ಪೂರೈಸಿಬಿ. ಗೊತ್ತಾಯ್ತಾ, ಯಾವ ಒಂದು ಪುರುಷಾರ್ಥವನ್ನು ಬಯಸಿ ನಾವೆಲ್ಲ ಲೋಕಪತಿಗಳು ಬ್ರಹ್ಮದೇವರು ಉಪಲಕ್ಷಣೆ ಮಾತಾಡ್ತಿದ್ದಾರೆ, ಅವರಿಗೆ ಬೇಕಿಲ್ಲ, ಇವರೆಲ್ಲ ಏನು ಬಂದಿದ್ದಾರಲ್ಲ ಇವ್ರಿಗೆ ಕೆಲಸ ಮಾಡಿಕೊಟ್ಬಿಡು ಅಷ್ಟೇ. ಸಮಾಗತರ್ಥ ಯದರ್ಥಾಹ ತವ ಪಾದಮೂಲಂ ಸಮಾಗತಾಹ ತತ್ ವಿಧತ್ಸ್ವ, ಅದು ಮಾಡಿಬಿಡು. ಯಾತಕ್ಕೆ ನೀನು ನಿನಗೇನು ಯಾವುದಕ್ಕೆ ಬಾಯ್ಬಿಟ್ಟು ಹೇಳೋದಿಲ್ಲ ಅಂತ ಹೇಳ್ತಾರೆ, ಬಾಯ್ಬಿಟ್ಟು ಹೇಳೋದಿಲ್ಲ. ಯಾಕೆ, ಬಹಿರಂತರಾತ್ಮನ್ ಒಳಗು ಹೊರಗಿರೋ, ನೀನು ಒಳಗು ಹೊರಗಿರೋಣ. ಆದ್ದರಿಂದ ನಿನಗೆ ವಿಜ್ಞಾಪ್ಯಂ ಅಶೇಷ ಸಾಕ್ಷಿಣ, ನೀ ಎಲ್ಲದನ್ನು ನೋಡ್ತಕ್ಕಂಥವು. ನಿನಗೇನು ಹೇಳಬೇಕ ಬಾಯ್ಬಿಟ್ಟು, ನಾವೀಗ ಏನು ಹೇಳಬೇಕಾಗಿಲ್ಲ. ಗೊತ್ತಾಯ್ತು, ನಾವು ಊಟದೊತ್ತಿ ಬಂದರೆ ಊಟಕ್ಕೆ ಅಂತ ನಮಗೆ ಗೊತ್ತಾದ ಮೇಲೆ ನೀವು ಇದು ವಿಷಯ ಗೊತ್ತಾಗ್ತದಲ್ಲಿ, ಬಾಯ್ಬಿಟ್ಟು ಹೇಳೋ ಕಾರಣ ಇಲ್ಲ. ನೀವು ಸರ್ವಜ್ಞ, ನೀನು ಒಳಗು ಹೊರಗು ಎರಡು ಕಡೆ ಇರೋದ್ರಿಂದ ಬಾಯ್ಬಿಟ್ಟು ಹೇಳೋದಿಲ್ಲ, ನೀನು ನಮಗೆ ಬೇಕಾಗಿರೋದನ್ನು ಪೂರೈಸಿ ಕೊಟ್ಟು ಬಿಡು ಅಂಥೇಳಿ. ಅಹಂ ಗಿರಿತ್ರಶ್ಚ ಸುರಾದಯೋ ಯೇ ದಕ್ಷಾದಯೋಗ್ನೇರಿವ ಕೇತವಸ್ತೆ ಕಿಂವಾ ವಿಧೇಮೇಶ ಪೃಥಕ್ ವಿಭಾವಿತಾಹ ವಿಧತ್ವ ಶಮ್ನೋ ದ್ವಿಜದೇವ ಮಿತ್ರ. ಅಹಂ ಗಿರಿತ್ರಃ ಚ ಸುರಾದಯ ಯೇ ದಕ್ಷಾದಯ ಅಗ್ನೇ ಇವ ಕೇತವಃ ತೇ ಕಿಂವಾ ವಿಧೇಮ ಈಶ ಪೃಥಕ್ ವಿಭಾವಿತಾಹ ವಿಧತ್ವ ಶಮ್ನೋ ಶಮ್ನಃ ದ್ವಿಜ ದೇವ ಮಿತ್ರ. ನೀ ಹೇಳ್ತಾರೆ, ಅಹಂ ಗಿರಿತ್ರಶ್ಚ ಸುರಾದಯೋ ಯೇ, ಅಹಂ ನಾನು ಗಿರಿತ್ರ ಅಂದರೆ ಗಿರೀಶ ರುದ್ರದೇವರು, ದಕ್ಷಾದಯ ಸುರಾದಯ ದಕ್ಷ ಪ್ರಜಾಪತಿಗಳ ಬದಲಾದವರು ದೇವತೆಗಳು ಎಲ್ಲರೂ ಕೂಡ. ಏ ಅಗ್ನೇರಿವ ಕೇತವಹಾತೆ, ಅಗ್ನಿಯ ಜ್ವಾಲೆಗಳಿದ್ದಂತೆ. ಜ್ವಾಲೆಗಳು ಎಲ್ಲಿಂದ ಬರುತ್ತೆ, ಅಗ್ನಿಯಿಂದ. ಅದು ಬಂತಲ್ಲ ಯಥಾ ಸಮುದ್ರ ಪತಂಗಾಹ ಅಂತ ಭಗವದ್ಗೀತೆಯಲ್ಲಿ ಇದೇ ಮಾತು ಬರುತ್ತೆ. ಹೇಗೆ ಅಗ್ನಿಯಿಂದ ಕಿಡಿಗಳು ಹೊರಗೆ ಬರಬೇಕೋ, ಸಮುದ್ರದಿಂದ ಅಲೆಗಳು ಬರಬೇಕು, ಹಾಗೆ ನಾವು ನಿನ್ನಿಂದ ಬಂದವರು. ನೀ ನಮ್ಮೆಲ್ಲರಿಗೂ ಸ್ವಾಮಿಯಾದವನು, ತಂದೆಯಾದವರು. ಕಿಂವಾ ವಿಧೇಮ ಈಶ ಪೃಥಕ್ ವಿಭಾವಿತಾಹ ವಿಧತ್ವ ಶಮ್ನೋ ದ್ವಿಜದೇವ ಮಿತ್ರ. ಕಿಂವಾ ವಿಧೇಮ, ನಾವು ನಿಮ್ಮ ಏನು ಮಾಡಕ್ಕೆ ಸಾಧ್ಯ ಇದೆ, ನಮಗೀಗ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಪೃಥಕ್ ವಿಭಾವಿತಾಹ, ನಮ್ಮನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನೀನು ಆ ಪ್ರಖ್ಯಾತರಾದ ನಮ್ಮನ್ನು ನೋಡು. ವಿಧತ್ವ ಶಮ್ನಃ, ನಮಗೆ ಸುಖವನ್ನು ಕೊಡು. ಶಮ್ ಸುಖವನ್ನು, ನಹ ವಿಧತ್ವ ನಮಗೆ ಉಂಟು ಮಾಡು. ಹೇ ದ್ವಿಜದೇವ ಮಿತ್ರ, ದ್ವಿಜಮಿತ್ರ ದೇವಮಿತ್ರ, ನಮಗೆ ಗೋಬ್ರಾಹ್ಮಣ ಹಿತಾಯಚ ಗೊತ್ತಿದೆಯಲ್ಲ, ದ್ವಿಜದೇವ ಹಿತಾಯಚ ಅಂತ ಆಯ್ತಾರೆ. ಮಿತ್ರ ಅಂದರೆ ಹಿತಕಾರಿ. ದ್ವಿಜದೇವ ದೇವತೆಗಳು ಅಂತ ಯಾತಕ್ಕೆ ಹೇಳಿಲ್ಲ ಅಂದರೆ, ದೇವತೆಗಳು ನೋಡಿಲ್ಲ ಆದ್ದರಿಂದ ಗೋಬ್ರಾಹ್ಮಣ ಹಿತಾಯಚ ಅಷ್ಟೇ ಹೇಳಿಬಿಟ್ರು. ಇನ್ನೂ ಹೆಚ್ಚಾರಿಗೆ ಅನುಗ್ರಹ ಮಾಡ್ತಾನೆ ದೇವರು ದೇವತೆಗಳಿಗೆ. ದ್ವಿಜದೇವ ಮಿತ್ರ, ಈ ಸರ್ಕಾರ ತನ್ನ ಸರ್ವೆಂಟ್ಸಿ ಫಸ್ಟ್ ಕಮಿಟೆಡ್ ಅವ್ತಾನೆ. ಸರ್ಕಾರಿ ನೌಕರರಿಗೆ ಯಾರಿಗೆ ಆಶ್ರಯ ಕೊಡಬೇಕು, ಎಲ್ಲರೂ ಸಿಟಿಜನ್ಸ್ ಬೇರೆ ನೌಕರರು ಬೇರೆ. ದೇವತೆಗಳು ಪರಮಾತ್ಮನ ಎಲ್ಲ ಅಫಿಷಿಯಲ್ ಸ್ಟಾಫ್ ಆದ್ದರಿಂದ ಏನು ಮಾಡ್ತಾನೆ ನೋಡಿ, ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ. ನೋ ದ್ವಿಜದೇವ ಮಿತ್ರ ಶ್ರೀ ಶುಕ ಉವಾಚ ದೇವ. ಆದ್ದರಿಂದ ದೇವತಾ ಪೂಜೆ ಮಾಡಿದ್ರೆ ದೇವರು ಯಾತಕ್ಕೆ ಅನುಗ್ರಹ ಮಾಡ್ತಾನೆ ಅಂದರೆ ತನ್ನವರು ಅವರೆಲ್ಲ ಕೂಡ. ಆದ್ದರಿಂದ ದೇವತೆಗಳ ಆರಾಧನೆ ಮಾಡೋದರಿಂದ ನವಗ್ರಹ ಪೂಜೆ ಕೂಡ ದೇವತೆಗಳ ಪರಿವಾರದ ಪೂಜೆ ಅದು. ಆದರೆ ತಿಳ್ಕೊಂಡು ಮಾಡಿದರೆ ಸಾರ್ಥಕ, ಅವರೇ ಪ್ರತ್ಯೇಕ ಗೌರ್ಮೆಂಟ್ ಅಂತ ತಿಳ್ಕೊಂಡ್ರೆ ಪಂಚಿತ್ಯ ಆಗ ನವಗ್ರಹಗಳೇ ಒಂದು ಸಾವಿರ ಮುಂಬತ್ತಿ ಅನ್ನೋ ಗೌರ್ಮೆಂಟ್ ನಡೆಸ್ತಾರೆ ಅಂತ ತಿಳ್ಕೊಂಡ್ರೆ ತಪ್ಪಾಯ್ತು. ಶಮ್ನೋ ದ್ವಿಜದೇವ ಮಿತ್ರ ಶ್ರೀ ಶುಕ ಉವಾಚ. ಇದಿಷ್ಟು ಬ್ರಹ್ಮದೇವರು ಮಾಡಿದ ಮತ್ತೊಂದು ಸ್ತೋತ್ರ ಇದು. ಏವಂ ವಿರಿಂಚಾದಿಭಿರೀಟಿ ತಸ್ತತ್ ವಿಜ್ಞಾಯ ತೇಷಾಂ ಹೃದಯ ಯಥೈವ ಜಗಾದ ಜಿಮೂತ ಗಭೀರಯಾಗಿರ ಬದ್ಧಾಂಜಲೀನ್ ಸಂವೃತ ಸರ್ವಕಾಮಾನ್. ಏವಂ ಹೀಗೆ ವಿರಿಂಚಾದಿಭಿ ಈಡಿತಃ ಬ್ರಹ್ಮ ಮೊದಲಾದವರಿಂದ ಸ್ತುತನಾದಂತಹ ದೇವನು ನಾರಾಯಣನು ತೇಷಾಂ ಹೃದಯ ವಿಜ್ಞಾಯ ಅವರ ಮನೋಗತವನ್ನು ತಿಳಿದು ಯಥೈವ ಹೇಗೆ ಹೇಳಿದ್ರು ಬ್ರಹ್ಮದೇವರು ಹಾಗೆ ತಿಳ್ಕೊಂಡು ಜೀಮೂತ ಗಭೀರಯಾಗಿರ ಜಗಾದ. ಜೀಮೂತ ಅಂದರೆ ಮೇಘ. ಜೀಮೂತ ಗಭೀರ ಮೇಘ ಗಂಭೀರವಾದ ಮಾತಿನಿಂದ ಪರಮಾತ್ಮ ಅವರಿಗೆ ಉತ್ತರವನ್ನು ಕೊಟ್ಟ. ಮಾತು ಗಂಭೀರ ಇರಬೇಕಂತೆ. ಎಂಥ ಗಾಂಭೀರ್ಯ ಅಂದರೆ ಮೇಘದ ಗಾಂಭೀರ್ಯ ಇರಬೇಕು ಅಂತ. ಬದ್ಧಾಂಜಲೀನ್ ಸಂವೃತ ಸರ್ವಕಾಮಾನ್, ಬದ್ಧಾಂಜಲಿ ಕೈ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ. ಸಂವೃತ ಸರ್ವಕಾಮಾನ್ ಎಲ್ಲ ಕಾಮನೆಗಳನ್ನು ಏನು ಮಾಡಿದವರು ಅವರು ಸಂವೃತ ಹೊರಗೆ ಹಾಕ್ತಾ ಇಲ್ಲ, ಅಡಗಿಸಿಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ. ಅಂಥವರನ್ನ ಪರಮಾತ್ಮ ಮಾತಾಡ್ತಾ ಇದ್ದಾನೆ ಕುರಿತು. ಏಕಏವೇಶ್ವರಸ್ತಸ್ಮಿನ್ ಸುರಕಾರ್ಯೇ ಸುರೇಶ್ವರ. ಸುರೇಶ್ವರ ತಪ್ಪ್ರಿಂಟ್ ಆಗಿದೆ, ಸುರೇಶ್ವರ ಸರಿ ಇರಬೇಕು, ಸುರಶ್ವೇರ ಅಂತಾಗಿದೆ. ವಿಹರ್ತು ಕಾಮಸ್ಥಾನಾಃ ಸಮುದ್ರೋನ್ಮಥನಾದಿಭಿಃ. ಏಕಏವ ಈಶ್ವರಸ್ತಸ್ಮಿನ್ ಸುರಕಾರ್ಯೇ ಸುರೇಶ್ವರ. ದೇವತೆಗಳು ಏನು ಬಯಸಿ ಬಂದಿದ್ದಾರಲ್ಲ ಅದು ಯಾರದ್ದದು? ಸುರಕಾರ್ಯ. ಅದು ಯಾರು ಮಾಡೋಕ್ಕೆ ಬರುತ್ತೆ? ಇವನೊಬ್ಬನೇ, ಬೇರೆ ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ. ಏಕಏವೇಶ್ವರ ತಸ್ಮಿನ್ ಸುರಕಾರ್ಯೇ ಸುರೇಶ್ವರ. ಸುರೇಶ್ವರನಾದ ದೇವರೊಬ್ಬರೇನೆ ದೇವತ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾರೆ. ಅದಕ್ಕೆ ಆಜ್ಞಾಮನ್ನೇರಧಾರ್ಯಾಮ್ ಹೇಳಿದಾಗೆ, ಆಜ್ಞೇಯರ ಅನ್ನೇರಧಾರ್ಯಾಮ್. ಹೀಗೆ ಬ್ರಹ್ಮಸೂತ್ರ ಭಾಷ್ಯದರ್ಶಕ ಆಚಾರ್ಯರು ಬಂದರೋ ಅದೇ ರೀತಿಯಲ್ಲಿ ಸುರಕಾರ್ಯ ಸುರೇಶ್ವರ. ಸ್ವಾರಸ್ಯ ಅಂದರೆ ಬ್ರಹ್ಮಸೂತ್ರ ಭಾಷ್ಯ ಬರೀಲಿಕ್ಕೆ ಬೇರೆಯವ್ರಿಗೆ ಆಗೋದಿಲ್ಲ ಅಂದಮೇಲೆ ಬ್ರಹ್ಮಸೂತ್ರ ಬರಲಿಕ್ಕಾಗತ್ತೆ ಬೇರೆಯವರಿಗೆ? ಸೊ ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕೆ ಯಾರು ಬರಬೇಕಾಯಿತು? ಜೀವೋತ್ತಮರು. ಬ್ರಹ್ಮಸೂತ್ರ ಬರಲಿಕ್ಕೆ ಯಾರು ಬರಬೇಕಾಯಿತು? ಸರ್ವೋತ್ತಮರು. ಆದ್ದರಿಂದ ಲಿಂಕ್ ಇದೆ ಒಂದಕ್ಕೊಂದು. ಇದನ್ನು ಓದಿದ ಮೇಲೆ ಹೇಗೆ ಬ್ರಹ್ಮಾದಿಗಳಿಂದ ಪ್ರಾರ್ಥಿತರಾಗಿ ಪರಮಾತ್ಮ ಬ್ರಹ್ಮಸೂತ್ರಗಳಿಂದ ಬರದ, ರುದ್ರಾದಿಗಳಿಂದ ಪ್ರಾರ್ಥಿತರಾಗಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಬರೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರು ಮಾಡೋ ಆಗ ಕೆಲಸ ಮಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಇನ್ನೊಬ್ಬರು ಆಗಲಾರ್ದನ್ನು ಮಾಡಬೇಕು. ನಾವು ಅಲ್ಲಿ ತಪ್ಪು ಮಾಡ್ತೇವೆ ಸಾಮಾನ್ಯ, ಗೊತ್ತಾಯ್ತಿಲ್ಲ. ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಇವ್ನು ಮಾಡಬೇಕು. ಏನೋ ಪೇಪರ್ ಹೋಗಿ ಓದ್ಕೊತ ಕೂತ್ಕೊಂಡ್ಬಿಡ್ತಾರೆ. ಪೇಪರ್ ಯಾರು ಬೇಕಾದ್ರೂ ಓದ್ಬೋದು, ಇವನೇ ಓದ್ಬೇಕು ಅಂತೇನಿಲ್ಲ. ಅದು ತಾನೇ, ಯಾರು ಬೇಕಾದ್ರೂ ಓದ್ಬೋದು. ದೇವ್ರ ಪೂಜೆ ತಾನೇ ಮಾಡಬೇಕು. ಇದನ್ನ ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ನಾವು ಮಾಡೋ ಕೆಲಸ ನಾವು ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಕಾಂಪೌಂಡರ್ ಮಾಡಿ ಡಾಕ್ಟರ್ ಮಾಡಿದ್ರೆ ಕೂತ್ಕೊಂಡ್ಬಿಟ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ? ಮತ್ತು ಎಷ್ಟು ನಿಜವಾಗ ನೋಡೋದಕ್ಕೆ ಏನಿಸುತ್ತೆ, ಏನು ಸೋಮಾರಿ ಡಾಕ್ಟರ್ ಅಂತೇಳಿ? ಸೋಮಾರಿ ಅಲ್ಲ, ಹೆಚ್ಚರಕ್ಕೆ ಅವೈಲೇಬಲ್ ಆಗೋದಿಲ್ಲ. ಆಗಿದ್ರೆ ಅವನೇ ಹೋದ, ಅವನೇ ಮಿಕ್ಸರ್ ಕಲೆಕ್ಟ್ ಮಾಡಿ ಅವನೇ ಕುಡಿಸ್ತಾ ಇದ್ಕೊಳ್ತಾ ಗುಡಿಸ್ ಮಾಡಿದೆ ಮಾಡಿದ ಗತಿಯೇನಾಗಬೇಕಾಗ? ಎಷ್ಟು ಗೋಡು ಮಾಡಿಬಿಟ್ಟು ಉಳಿದೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಾವು ಅದನ್ನು ತಪ್ಪು ಮಾಡ್ತಿದ್ದೇವೆ. ನಾವು ಮಾಡೋ ಕೆಲಸನ ನಾವು ಮಾಡದೇನೆ ಯಾರೋ ಮಾಡೋ ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ಏನಾಯ್ತು? ಮತ್ತೆ ಟೈಮ್ ಇಲ್ಲ ಅಂತ ಬೇರೆ ಮಾತಾಡಿದ್ರೆ ಟೈಮ್ ಇಲ್ಲ. ಇಲ್ಲಿ ಯಾರೋ ಕಣ್ಣು ಕೆಲಸ ಮಾಡಿ ಟೈಮ್ ಆಗಿರುತ್ತೆ, ಮೇಲೆ ಎಕ್ಸ್ಪಾಸ್ ಯೂಸ್ ಆಗುತ್ತೆ ಅಂತ ತಿಳ್ಕೊಬೇಡ. ಯಾರೋ ರಿಪೇರಿ ಇರುತ್ತೆ, ಅದು ಮಾಡಕ್ಕೆ ಬರಬಹುದು, ಮಾಡಕ್ಕೆ ಹೋಗಬಾರ್ದು, ಯಾಕೆ ಗೊತ್ತೇನು? ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ಇನ್ನೊಬ್ಬರ ಕಾರ್ ಮಾಡಿಬಿಟ್ರೆ ದುಡ್ಡು ಹೋಗುತ್ತೆ, ದುಡ್ಡು ಬರುತ್ತೆ, ಮತ್ತೆ ಟೈಮ್ ಬರೋದಿಲ್ಲ. ನಾ ಅಲ್ಲಿ ತಪ್ಪು ಮಾಡ್ತೆ. ಕೆಲವು ರೀತಿ ಎಲ್ಲ ಕೆಲಸ ತಾವೇ ಮಾಡ್ಕೋಬೇಕು, ಐ ನೋ ಆಲ್ ಥಿಂಗ್ಸ್ ಅಂತೇಳಿ. ಯು ನೋ ಆಲ್ ಥಿಂಗ್ಸ್ ಬಟ್ ಯೂಸ್ ಎವ್ರಿಥಿಂಗ್, ಅದು ಇಂಪಾರ್ಟೆಂಟ್. ಟೈಮ್ ಕಳ್ಕೊಂಡು ಏನು ಬಂದಾಗೈತೆ ನಿಮಗೀಗ? ಆದ್ದರಿಂದ ಇನ್ನೊಬ್ರು ಸಹಾಯನ ತಗೊಳ್ಳೋದಾದ್ರೆ ದುಡ್ಡು ಕಾಸಿಗೆ ತೊಗೊಂಬಿಡಿ, ಏನು ತಪ್ಪಲ್ಲ. ಅದಕ್ಕೆ ನೀವು ಮಾಡೋ ಕೆಲಸಕ್ಕೆ ಮಾತ್ರ ನೀವು ಮಾಡಬೇಕೇ ಹೊರತು ದೇವ್ರ ಪೂಜೆಗೆ ಅಪಾಯಿಂಟ್ ಮಾಡಿಬಿಡ್ತಾನೆ ಯಾರನ್ನ? ಎಲೆಕ್ಟ್ರಿಷಿಯನ್ಗೆ ಸಹ ತಾನು ಮಾಡ್ತಾನೆ. ದೇವ್ರ ಪೂಜೆಗೆ ಯಾರೋ ಮಾಡಬೇಕಾ? ಎಲೆಕ್ಟ್ರಿಷಿಯನ್ಗೆ ತಾನು ಮಾಡಬೇಕಾ? ಎಲೆಕ್ಟ್ರಿಷಿಯನ್ ಯಾರು ಬೇಕಾದ್ರೆ ಬಂದು ಮಾಡಬೇಕು. ದೇವ್ರ ಪೂಜೆ ತಾನೇ ಮಾಡಿ, ಬಿಂಬರೂಪಿ ತಾನು ಬಿಂಬರೂಪಿ ಪರವಾಗಿ ತಾನು ಪೂಜೆ, ಇನ್ಯಾರು ಪೂಜೆ ಮಾಡ್ತಾರೆ? ನಮ್ಮಲ್ಲಿ ಟೈಮ್ ಯಾತಕ್ಕೆ ಸಿಗೋದ ಜನಗಳು ಇದಕ್ಕೋಸ್ಕರ ಸಿಗೋದೆ. ಮಾಡಬಾರ ಕೆಲಸ ಸಾವಿರ ಹಂಚಿಕೊಂಡ್ರೆ ಕೆಲಸ ಹೇಗೆ ಸಿಗ್ತದೆ ಇವನಿಗೆ? ಮುಖ್ಯ ಕೆಲಸಕ್ಕೆ ಟೈಮೇ ಸಿಗೋದಿಲ್ಲ. ಅದನ್ನು ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ಯಾವಾಗಲೂ ಕೂಡ ನಮ್ಮ ಕೆಲಸ ನಾವು ಮಾಡಬೇಕು. ಅದನ್ನು ಹೇಳೋದಕ್ಕೋಸ್ಕರ ಸುರ ಕಾರ್ಯವನ್ನು ದೇವರೇ ಮಾಡಬೇಕಾದ ಕೆಲಸ ಮಾಡಲಿಕ್ಕೆ ಬಂದೇ ಹೊರತು ಎ ಬಿ ಸಿ ಡಿ ಕೆಲಸ ಮಾಡಲಿಕ್ಕೆ ದೇವರು ಬರೋದಿಲ್ಲ. ಇದೆಲ್ಲ ಮರೆತು ಬಿಟ್ಟು ನಾವು ತುಂಬ ತಪ್ಪು ಮಾಡ್ತಿರೋ. ಶ್ರೀ ಭಗವಾನ್ ಉವಾಚ. ಹಂತ ಬ್ರಹ್ಮನ್ ಅಹೋ ಶಂಭೋ ಹೇ ದೇವಾಹ ಮಮ ಭಾಷಿತಂ ಶೃಣುತಾವಹಿತಾ ಸರ್ವೇ ಹೇಯೋವಹ ಸ್ಯಾದ್ಯಥಾ ಪುರ. ಇದರ ವಾಜರಾಸ್ವಾಮಿಗಳು ಏನು ಮಾಡ್ತಾರೆ? ಉಪನಿಷಿದ ಮನೆಯ ಸರ್ಗದೊಳಗೆ ಒಂದು ಸಮಪ್ ಮಾಡಿಬಿಡ್ತಾರೆ ಪೂರ್ತಿಯಾಗಿ. ಎಲ್ಲ ದೇವತೆಗಳು ಹೋಗಿ ಪರಮಾತ್ಮನನ್ನ ಅವತಾರ ಮಾಡುವಂತ ಕೇಳಿದ್ರು ಅಂದಮೇಲೆ, ಅವ್ರಿಗೆ ಮಾಡಲಿಕ್ಕಾಗದ ಕೆಲಸ ಮಾಡುವಂತ ಕೇಳಿದ್ರೆ ಹೌದಲ್ಲೋ ಅಂದಮೇಲೆ ಯಾರು ಸರ್ವೋತ್ತಮರಾದ ನೋಡಿದ್ರ? ಕಸ್ಮಾನ್ ಮುಖ್ಯತ ಮಾನವಾಹ ಸುರರಿಪೋಹೋ ಸರ್ವೋತ್ತಮತ್ವೇ. ಇಷ್ಟು ಸರ್ವೋತ್ತಮ ಅಂತೇಳಿ ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರಿ ನೀವೆಲ್ಲ? ಸರಿಯಾ ನೋಡಿ ಅಂತ ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳು. ತಮ್ಮ ತಮ್ಮ ಲೋಕಗಳಿಂದ ಬಂದು ವಿಷ್ಣು ಲೋಕಕ್ಕೆ ಆರಾಧನೆ ಮಾಡಿದರು. ಎಂದಾರು ವಿಷ್ಣು ಹಾಗೆ ಮಾಡಿ ದುಂಟ ಎಲ್ಲಾದರೂ ಕೂಡ ತನ್ನ ಲೋಕ ಯಾರಾದ್ರೂ ಕೇಳಕ್ಕೆ ಬಂದಿದ್ದಾನ? ಅಲ್ರಿ, ಅದು ಹೇಗೆ ತಕ್ಷಣ ಪ್ರಶ್ನೆ ಹಾಕೋತಾನೆ. ಕೃಷ್ಣ ಕೈಲಾಸ ಯಾತ್ರೆ ಮಾಡಲಿಲ್ಲೇನೋ? ತಕ್ಷಣ ಹೇಳ್ತಾನೆ, ಕೃಷ್ಣ ವೈಕುಂಠ ಲೋಕದ ಕೈಲಾಸ ಯಾತ್ರೆ ಮಾಡಲಿಕ್ಕೆ ಹೋಗಲಿಲ್ಲ, ಭೂಲೋಕದಿಂದ ಇಲ್ಲಿ ಹೋದ ಅಷ್ಟೇ. ಅವರೆಲ್ಲ ಹೆಡ್ ಕ್ವಾರ್ಟರ್ಸಿಂದ ಹೋಗಿದ್ದಾರೆ, ನೆನ್ಪಿಟ್ಕೊಂಡ್ಬಿಡ್ಬೇಕು. ಸೂಕ್ಷ್ಮ ವಿಚಾರ ಕಥೆ ಕೇಳಿರ್ತೇವೆ, ಅನಲೈಸ್ ಮಾಡೋಕ್ಕೆ ಬರೋದಿಲ್ಲ, ಅನಲೈಸ್ ಮಾಡ್ತಾರೆ. ಇವರೆಲ್ಲ ತಮ್ಮ ಕೈಲಾಸ ಸತ್ಯಲೋಕಾದಿಗಳಿಂದ ಹೋಗಿ ದೇವರನ್ನ ಕುರಿತು ಕಾದು ಸ್ತೋತ್ರ ಮಾಡಿ ಬಂದ ಪ್ರಾರ್ಥನೆ ಮಾಡಿಕೊಂಡು ಮಾಡುವಂತ ಕೇಳಿದರು. ಹೌದಲ್ಲೋ, ಯಾರು ವಿಷ್ಣು ಎಂದಾರ ಹಾಗೆ ಮಾಡಿದ್ದಾನ? ಅಲ್ಲಿ ಇಲ್ಲ, ಏನು ಹೇಳ್ಬೇಕು ನಿಮಗೆ? ಬಹುತ ಮೋನ ಹೇಳ್ತು, ತಮಾಷೆ ಮಾಡ್ತಾರೆ. ನಿಮ್ಮ ವಿಷ್ಣು ಯಾತಕ್ಕೆ ಹೋದ ಕೈಲಾಸ ಯಾತ್ರೆಗೆ? ಹಸುರ ಮೌನಕ್ಕೆ ಹೋದಲ್ಲೋ, ಇವರು ಹಸುರ ಮೌನಕ್ಕೆ ಹೋದ್ರು, ಹಸುರು ಯಾರಿದ್ರು ಹೋಗ್ಲಿಕ್ಕೆ ಇವರೇ ಹೋಗಿದ್ದಾರ ಅಂತ ಕೇಳ್ತಾರೆ. ಹಸುರ ಮೌನ ಪರ್ಪಸ್ ಇರ್ಬೇಕಾದ್ರೆ ಹಸುರ ಮೌನ ಮಾಡ್ಬೇಕಾದ್ರೆ ಹಸುರು ಯಾರಿಗಿದ್ದಾರೆ? ಈಗ ವಿಷ್ಣು ಹಸುರ ಮೌನ ಮಾಡ್ತಾನೆ ಯಾತಕ್ಕೆ ಅಂದ್ರೆ, ಮೂಲು ಅವತಾರ ಮಾಡಿದ್ದಾನೆ, ನೋಡಕ್ಕೆ ಹಸುರರಿದ್ದಾರೆ ಮಾಡ್ತಾನೆ. ಅಲ್ಲಿ ಮೂಲ ರೂಪ, ಅದು ಮೂಲರೂಪದಲ್ಲಿ ಮಾಡ್ತಾ ಕೂತ್ರೆ ಏನರ್ಥ ಅದಕ್ಕೆ? ಅಂದ್ರೆ ಅರ್ಥ ಸ್ವಾರಸ್ಯ ಯುಕ್ತಿ ಮಲ್ಲಿಕಾದಲ್ಲಿ ಹೇಗೆ ಶಾಸ್ತ್ರಾರ್ಥವನ್ನು ಹಾಗೆ ಚಿಂತನೆ ಮಾಡ್ತಾರೋ, ಇಲ್ಲಿ ಮಹಾಭಾರತ ಅರ್ಥಗಳನ್ನು ಅನಲೈಸ್ ಮಾಡ್ತಾರೆ. ಬಹಳ ಶ್ಲೋಕ ಇಲ್ಲ ಇಲ್ಲಿ, ಒಂದು 20 ಶ್ಲೋಕದೊಳಗೆ ಎಲ್ಲ ವಿವರ್ಷೆ ಮಾಡ್ತಾ ಹೋಗ್ತಾರೆ. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಕತೆ ಕೇಳೋದು ಎಷ್ಟು ಮುಖ್ಯನೋ ಏನ್ ಮಾಡ್ಬೇಕು, ಅದನ್ನ ಅಪ್ಲೈ ಮಾಡ್ಬೇಕು, ಯಾವ ರೀತಿ ಮಾಡಿ ಏನಾಗುತ್ತೆ ಅಂತೇಳಿ ಅನಾಲಿಸಿಸ್ ಕೊಡ್ಬೇಕಾದ್ರೆ ಇದೆಲ್ಲ ತಿಳಿಸ್ತಾರೆ. ಆ ಎಲ್ಲ ಲೋಕದ ಎಲ್ಲ ಕಡೆ ಕೆಲವು ಹೆಸರು ಪ್ರವೇಶ ಮಾಡಲಾರ ಜಾಗ ಇದೆ, ಅಲ್ಲಿಗೆ ಹೋಗೋದಿಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ್ರು ಗೊತ್ತೇನು? ಕೃಷ್ಣಾವತಾರದ ಮೀಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮಾಡೋದಿಲ್ಲ, ಇಲ್ಲಿ ಬಂದ್ಬಿಡ್ತಾನೆ, ಬೇರು ಪರದೇನು ಮಾಡ್ತಾನೆ, ಯಾಕೆ ಕೇಳಿಸ್ಕೊಳ್ಳಿ ಅವರು ಅಂತೇಳಿ. ಗೊತ್ತಾಯ್ತಾ? ಇದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟು ಮಾತಾಡೋದು ಬೇರೆ, ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತಾಡೋದು ಬೇರೆ. ಕ್ಯಾಬಿನೆಟ್ ಮೀಟಿಂಗ್ಲಿ ಯಾರು ಇರೋದಿಲ್ಲ? ಬೇರೆ ಯಾರು ಇರೋದಿಲ್ಲ, ಅವರೇ ಹೊಸರು ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಬೇರೆಯವರು ಯಾರು ಇರೋದಿಲ್ಲ, ಪ್ರೆಸ್ ಮೀಟಲ್ಲಿ ಅವರೆಲ್ಲ ಇರ್ತಾರೆ. ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಎಲ್ಲರೂ ತಿಳಿಲಿ ಅಂತೇಳಿ. ಸೊ ಪರವಾದ ಪ್ರೆಸ್ ಮೀಟ್ ಮಾಡೋದೆಲ್ಲ ಎಲ್ಲಿ? ಬೇರು ಬರೋದು ಏನು ಮಾಡ್ತಾನೆ, ಹೊಸರು ಕೇಳಿಸ್ಕೊಂಡ್ಬಿಡಲಿ ಅಂತೇಳಿ. ಅದು ಇಲ್ಲಿ ಮಾತ್ರ ಕೇಳಿಸ್ಕೋಬಾರ್ದು ಅಂತ ಮಾಡ್ತಾರೆ. ಸೊ ಇಲ್ಲಾಕೆ ಹೋಗ್ಬೇಕಾಗಿತ್ತು ಅವರಾಗಿದ್ರೆ. ಮತ್ತೆ ಕಾರ್ಯಾಕ್ಷಮೈ ಪ್ರಾರ್ಥಿತ, ಅವ್ರು ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ? ನಮ್ಮ ಕೈಲಿ ಆಗೋದಿಲ್ಲ, ನೀನು ಮಾಡು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸುರಕಾರ್ಯೇ ಸೈ ಏಕಯವೇಶ್ವರಸ್ತಸ್ಮಿನ್ ಸುರಕಾರಿ, ಅದು ಬಿಟ್ಟು ಯಾರೂ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಅಬ್ಸರ್ವ್ ಮಾಡಿಬಿಟ್ರೆ ಹೇಗೆ ಕಥೆ ಪುರಾಣ ಕಥೆಗಳಿಂದ ಮಹಾಭಾರತಾದಿಗಳ ಇತಿಹಾಸದಿಂದ ದೇವರ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಬಹುದು ಅಂತ ಗೊತ್ತಾಗುತ್ತೆ. ಆ ಯಾರು ನಂಬದಿರೋರು, ನಂಬದಿರೋರಿಗೆ ಉತ್ತರ ಕೊಡೋ ರೀತಿ ಬೇರೆ, ನಂಬರ್ಗೆ ಉತ್ತರ ಕೊಡೋ ರೀತಿ ಬೇರೆ. ಅರ್ಥ ಆಯ್ತಾ? ಈಗ ನಂಬದೇವರವ್ರಿಗೆ ಬೇರೆ ಇದೆ, ಅದಕ್ಕೊಂದು ದೊಡ್ಡ ವಿಶ್ವೋತ್ತರಣೆ ಬರೆದಿದ್ದಾರೆ ಆಚಾರ್ಯರು ಹೇಗೆ ನಂಬಿಸ್ಬೇಕು ಅಂತ ಹೇಳೋದಕ್ಕೆ. ಆ ಸೋಲ್ಸ ಕ್ರಮ ಬೇರೆ, ಇವರಿಗೊಂದು ಕ್ರಮ ಬೇರೆ. ಅರ್ಥ ಆಯ್ತಾ? ಈಗ ಆ ದೃಷ್ಟಿಯಲ್ಲಿ ದೋಷ ಅಲ್ಲ ಈ ಭಗವಾನ್. ನಾವು ಈ ರೀತಿ ವಾದ ಮಾಡಬಾರ್ದು, ನಂಬದೇ ಇರೋರ ಬಗ್ಗೆ ನಂಬೋ ಆರ್ಗ್ಯುಮೆಂಟ್ ಕೊಡಕ್ಕೆ ಹೋಗಬಾರ್ದು. ಅವ್ರು ಯಾವ ಫೀಲ್ಡಲ್ಲಿ ವಾದ ಮಾಡ್ತಾರೋ ಏನ್ ಮಾಡ್ಬೇಕು ಅವರಿಗೆ, ಅದೇ ಫೀಲ್ಡಲ್ಲೇ ಉತ್ತರ ಕೊಡಬೇಕು. ನಾವು ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಗಿಬಿಡುತ್ತೆ, ಇಲ್ಲೆಲ್ಲೋ ಮಾಡಕ್ಕೆ ಹೋಗ್ತಾರಲ್ಲ, ತಪ್ಪು ಹೋಗ್ಬಿಡುತ್ತೆ. ಶ್ರೀ ಭಗವಾನು ಆಚ ಏನಾಯ್ತು? ಹಾ ಅದಷ್ಟೇ, ಮತ್ತೇನು ನೋಡಿದ್ರೆ ಆಶ್ಚರ್ಯ. ಅಲ್ಲ, ತಪ್ಪು ಸಮಾಶೆ ಏನು ಗೊತ್ತೆ, ನಮ್ಮಲ್ಲಿ ಆಗ್ತಿರೋ ದೊಡ್ಡ ದೋಷ ಅಂದ್ರೆ ಇದು ವಾಕ್ಯಾರ್ಥದ ಕಾಲ ಅಲ್ಲ, ನೆನ್ಪಿಟ್ಕೊಂಡ್ಬಿಡ್ಬೇಕು. ವಾಕ್ಯಾರ್ಥ ಮಾಡ್ಬೇಕಾದ್ರೆ ಯಾರು ಫಸ್ಟ್ ರಾಜರ ಆಶ್ರಯ ಬೇಕು. ರಾಜ ಬಂದು ತಾನು ಕೂಡ್ತಾನೆ, ತಾನು ಬಂದು ಕೂತಾಗ ಅದು ಖಂಡ ಒಬ್ರು ಕಂಟ್ರೋಲ್ ಮಾಡಿರ್ಬೇಕಲ್ಲ ಒಬ್ರಿಗ. ಎಲ್ಲ ಅವ್ರವ್ರೆ ಮಾತಾಡ್ಕೊಂಡ್ಬಿಟ್ರೆ ಭಜಿತೆ ಆಗ್ತದೆ. ಅದು ಸತ್ಯನಾರಾಯಣ ಏನ್ ಮಾಡ್ತಿದ್ರು ಗೊತ್ತಾ, ಜೀವ ಹೈಸ್ಕೋರ್ಟ್ ಜಡ್ಜ್ ಅನ್ನು ಕರೆಸ್ತಿದ್ರು ಅವರಿಗೆ. ರಾಜಮಹಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು ಅಂದ್ರೆ ನಮಗೆ ವಾಕ್ಯಾರ್ಥಗಳು ಅವ್ರು ಬಿಟ್ಟರೆ ನಮ್ಮದ್ರಲ್ಲಿ ಕೈ ಹಾಕ್ತಿದ್ದಿಲ್ಲ ಅವರು, ಗೊತ್ತಾಯ್ತಿಲ್ಲ. ಕರೆದ್ರು ಬಂದು ಕೂಡ್ಬಿಡ್ತಿದ್ರು. ಅವತ್ತು ಮಾಡಿದ್ದನ್ನು ಏನ್ ಮಾಡ್ತಿದ್ರು ಅವರು, ಇವ್ರು ರೆಕಾರ್ಡ್ ಆಗ್ಬೇಕು, ಟೇಪ್ ರೆಕಾರ್ಡ್ ಇಲ್ಲದ ಕಾಲ ಅದು. ಫಾಸ್ಟ್ ಇದ್ರೆ ಬರ್ಕೊತ ಹೋಗ್ಬೇಕು, ಒಬ್ರು ಬರದ ಮೇಲೆ ಅವ್ರಿಗೆ ಓದ್ಬೇಕು ಅಂತ ಎಸ್ ಅನ್ಬೇಕು, ಸೈನ್ ಮಾಡ್ಬೇಕು ಅದಕ್ಕೆ. ಅವ್ರು ಇವ್ರು ಸೈನ್ ಮಾಡ್ಬೇಕು. ವಾದ ಎಲ್ಲ ಮುಗಿತಾವದಲ್ಲೋ, ವಾದ ಮುಗಿದಿಲ್ಲ, ಊಟ ಪೋಸ್ಟ್ಪೋನ್, ಊಟ ಇಲ್ಲಾಗ ಇಲ್ಲ ಆಗಲ್ಲ, ಊಟ ಎಲೆ ಆಗ್ತಾರೆ ಅಂದ್ಬಿಡ್ತಾರೆ, ಎಲ್ಲ ಎದ್ದೋಗ್ಬಿಡ್ತಾರೆ, ಯಾರು ಇರೋದೇ ಇಲ್ಲ. ಊಟದವರೆಗೂ ವಾಕ್ಯಾರ್ಥ ಅಲ್ಲ, ಸೋಲೋವರೆಗೂ ವಾಕ್ಯಾರ್ಥ. ಅವ್ರು ಬರ್ಕೊಡ್ಬೇಕು ಅವ್ರು ಸೋತ್ ಬೇರೆ, ಅದೆಲ್ಲ ವಿತ್ ಫೋಟೋ ಸ್ಟ್ಯಾಂಡ್ ಕಾಪಿ ಹಾಕ್ತಿದ್ರು ಅವ್ರು, ಹಾಕಿಬಿಟ್ಟು ನೋಡಿದ್ರ ಸೋತ್ರು ಅಂತ. ಇವತ್ತೇನಾಗುತ್ತೆ ಗೊತ್ತಾ, ಅವ್ರು ಯಾರು ಇರೋದೇ ಇಲ್ಲ. ಜಡ್ಜಸ್ ಇರೋ ರಾಜರಂತೂ ನಾಸ್ತಿಕರ ಹೆಚ್ಚು ಕಡಿಮೆ. ಅಲ್ಲಿ ಯಾರು ಇರ್ತಾರಾಗ, ಅವರವರೇ ಕೂತಿರ್ತಾರೆ. ಜೋರ ಮಾತಾಡಿದ್ರೆ ಗೆದ್ದಾಗಲೇ ಕಾಗಾಗ್ಬಿಡ್ತದೆ, ಜೋರ ಮಾತಾಡ್ಬಿಟ್ಟು ಗೆದ್ದ. ನಮ್ಮಲ್ಲಿ ಒಂದು ದಾಕ್ಷಿಣ್ಯ ಬೇರೆ, ನಾವೇ ಕರೆಸಿರ್ತೇವೆ ಅವ್ರನ್ನ, ಅವಮಾನ ಮಾಡಬಾರ್ದು. ಈ ಸಂಪತ್ತಿ ಕರೆಸ್ಬೇಕಾಗಿ ವಿದ್ಯೆ ವಿದ ಏನಾದ್ರೂ ಅವಮಾನ ಸಂಭಾವನೆಯಲ್ಲಿ ಅವಮಾನ ಮಾಡಬೇಡಿ. ಅಲ್ಲಿ ವಾಕ್ಯಾರ್ಥ ಅವಮಾನ ಮಾಡ್ಕೊಂಡು ಪಜಿತ ಆಗುತ್ತೆ, ಅಲ್ಲಿ ನೀವು ಸಂಕೋಚ ಪಡಬಾರ್ದು. ಅದ್ರಿಂದ ಔಟ್ಡೇಟೆಡ್ ಅವೆಲ್ಲ ಮಾಡಕ್ಕೆ ಹೋಗೋದೇ ತಪ್ಪು. ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಕಂಡೆಮ್ ಮಾಡಿಬಿಡ್ಬೇಕು. ಓದ್ತಾ ಹೌದು. ಅಲ್ಲ ನ್ಯಾಚುರಲ್ ಅದು, ಯಾಕೆಂದ್ರೆ ಎರಡು ಕಾರಣ. ಒಂದು ನಮ್ಮಲ್ಲಿ ವೀಕ್ನೆಸ್ ಇರೋದ್ರೂ ಒಪ್ಕೊಂಬೋಣ, ಅವ್ರು ಸ್ಟ್ರಾಂಗ್ ಇದ್ರೂ ಕೂಡ ಸ್ಟ್ರೆಂತ್ ಇಲ್ಲದೆ ಹೋದ್ರೂ ಕೂಡ ನಾವು ಸರಿಯಾದ ಸಾಕ್ಷಿ ಇಲ್ಲದೆ ವಾದ ಮಾಡಿದ್ರೆ ಅರ್ಥ ಇರೋದಿಲ್ಲ. ಇವತ್ತು ನಡೀತಿರೋದು ಹಾಗೆ ಅದು ನಿಲ್ಲಿಸ್ಬಿಡ್ಬೇಕು. ಅವಾಗ ನಿಲ್ಲಿಸಿಬಿಟ್ಟು ವಾಕ್ಯಾರ್ಥ ಇವರಿವರೇ ಮಾಡ್ಕೋಬೇಕು, ನಮ್ಮ ನಮ್ಮವರೇ ಮಾಡ್ಕೋತಾರಲ್ಲ. ಅದ್ವೈತ ಪರ ಒಬ್ಬರು ಮಾತಾಡಿ, ಇವ್ರ ಪರ ಮಾತಾಡ್ಕೊಂಡ್ರೆ ಹಾರಂಲೆಸ್. ಅದು ಈ ರೀತಿ ಮಾಡ್ಬೇಕಾದ್ರೆ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಇಲ್ಲದೆ ಹೋದ್ರೆ ಮಾಡಕ್ಕೆ ಬರೋದಿಲ್ಲ. ಪ್ರಾಸ್ತಿಕರು ಅಂತ ಬೇಕು, ಮಾತಾಡ್ಬೇಕು ಇನ್ನೊಬ್ರು ಇರ್ತಾನೆ ನೋಡಿ ಔಟ್ ಆಫ್ ದಿ ಹೋಗ್ತಾ ಇದ್ರೆ ಮಾತ್ರ ಕಂಟ್ರೋಲ್ ಮಾಡ್ತಾನೆ ಪ್ರಾಸ್ತಿಕರು ಅಂತ ಇರ್ತಾರೆ. ನೋ ಇದು ಸರಿಯಲ್ಲ, ಟೈಮ್ ಆಯ್ತು ನಿಮ್ದೀಗ ಮಾಡಬೇಕು. ಇದೆಲ್ಲ ಆಚಾರ್ಯ ಕಥಾಲಷ್ಟ್ರಲ್ಲಿ ಬರೀತಾರೆ ಹೇಗೆ ವಾದ ನಡೀಬೇಕು ಅಂತ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಗೊತ್ತಾ, ಕಥಾಲಷ್ಟ್ರ ಯಾವ ವಿದ್ಯಾಪೀಠದಲ್ಲಿ ಟೆಕ್ಸ್ಟ್ ಬುಕ್ಕೇ ಆಗಿಲ್ಲ ಗೊತ್ತಾರೆ, ಯಾವ ವಿದ್ಯಾಪೀಠದಲ್ಲೂ ಟೆಕ್ಸ್ಟ್ ಬುಕ್ ಅಲ್ಲ. ಹೋದಾಗಲ್ಲ ಓಪನ್ ಆಗಿ ಹೇಳಿಬಿಡ್ತೀರಿ, ಕಥಾಲಷ್ಟ್ರೇ ಪಾಠ ಮಾಡದೆ ಹೇಗೆ ವಾಕ್ಯ ಅರ್ಥ ಮಾಡ್ತೀರಿ ನೀವೀಗ, ಹೂ ಅಂತಾರೆ ಮತ್ತೆ ಮಾಡೋದೇ ಇಲ್ಲ ಅದು. ಅದರಿಂದ ಇವ್ರು ಬೇಸಿಕ್ ಇದೆ ಗೊತ್ತಾಗಲ್ಲ. ಆಚಾರ ಫಸ್ಟ್ ಹೇಳಬೇಕು ವಾದ ಹೇಗೆ ಶುರುವಾಗಬೇಕು, ಫಸ್ಟ್ ಯಾವ ಪ್ರಮಾಣ ಕೊಡಬೇಕು, ಅವ್ನಿಗೆ ಹೇಗೆ ಅಟ್ಯಾಕ್ ಮಾಡಿ, ಮತ್ತೆ ಯಾರು ಉತ್ತರ ಕೊಡಬೇಕು, ಅಲ್ಲಿ ಎಷ್ಟು ಜನ ಪ್ರಾಸ್ತಿಕರು ಇರಬೇಕು, ಇಲ್ಲ ಮೂರು ಏಳು ಐದು ಇರಬೇಕು, ಸರ್ವಜ್ಞನಾದ್ರೂ ಒಬ್ಬನೇ ಇರಬಹುದು. ಇದೆಲ್ಲ ಹೇಳಬೇಕಾದ್ರೆ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದ್ರ ಓದ್ ಬರೆದಿದ್ದು ಯಾವ ಚಂದಕ್ಕೆ ಬರೆದ್ರೆ ಆಚಾರ ಅದನ್ನ ವಾದವಿವಾದಕ್ಕೆ ಒಂದು ಉದ್ದೇಶ ಇರಬೇಕು. ಮಾತಾಡ್ಬೇಕಾದ್ರೆ ಯಾವ ರೀತಿ ಉತ್ತರ ಕೊಡಬೇಕು, ಡೇ ಟು ಡೇ ಮಾತಿನೊಳಗೆ ವಾಕ್ಯ ಶಾಸ್ತ್ರ ವಿಚಾರ ಹಾಗೆ ಡಿಸ್ಕಸ್ ಮಾಡಬೇಕು, ಅದೆಲ್ಲ ಗೈಡ್ಲೈನ್ಸ್ ಕೊಡ್ತಾರೆ. ಶಾಸ್ತ್ರದ ಎಷ್ಟು ಗೊತ್ತಾದೋ ಒಂದಿಸಲ ಪಾಠ ಮಾಡ್ಬೋದು ಅದನ್ನ, ಬೆಳಿಗ್ಗೆ ಕೂತ್ಕೊಂಡು ಸಾಯಂಕಾಲ ಮಂಗಳ, ಅಷ್ಟು ಸುಲಭದ ಗ್ರಂಥ. ವಿಷಯ ಎಷ್ಟು ಸಿಗುತ್ತೆ ಅಂದ್ರೆ ನಿಮಗೆ ಹೊಸ ಒಂದು ಪ್ರಪಂಚ. ಕೋರ್ಟ್ನಲ್ಲಿ ಹೇಗೆ ವಾದವಿವಾದ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಆಚಾರ್ಯ. ಅದನ್ನೆಲ್ಲ ಓದೋದಿಲ್ಲ ಅಂದ್ರೆ ಏನರ್ಥ? ಸಿಲೆಬಸ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಸಿಲೆಬಸ್ನಲ್ಲಿಲ್ಲ ಅಂದ್ರೆ ಸಿಲೆಬಸ್ ಯಾರು ಬೇರೆಯಿಂದ ಬಿದ್ದಿದ್ದೆ? ನೀವು ಮಾಡ್ಕೊಂಡ್ರೆ ಸಿಲೆಬಸ್ ಆಚಾರ್ಯ ಗ್ರಂಥ ಬರೆದಲ್ಲ ಸಿಲೆಬಸ್ ಸರ್, 37 ಗ್ರಂಥನೂ ಓದಬೇಕು. ವಿದ್ಯಾಪೀಠಗಳಲ್ಲಿ ಆಚಾರ ಗ್ರಂಥ 8 ಕೂಡ ಓದೋದಿಲ್ಲ, 12 ವರ್ಷ ಅಧ್ಯಯನದೊಳಗೆ 8 ಗ್ರಂಥ ಕೂಡ ಮುಗಿಯೋದಿಲ್ಲ ಪೂರ್ತಿಯಾಗಿ. ಆದ್ದರಿಂದ ನ್ಯಾಚುರಲಿ ಏನಾಗುತ್ತೆ ಅವರಿಗೆ, ಫಿಶ್ ಔಟ್ ಆಫ್ ದಿ ವಾಟರ್ ಅದಾಗ ಆಗಿಬಿಡ್ತಾರೆ. ವಾಕ್ಯಾರ್ಥಕ್ಕೆ ಹೋದ ಕಾಲಕ್ಕೆ ದೇ ಬಿಕಮ್ ಹೆಲ್ಪ್ಲೆಸ್, ಅದು ಹಾಗಾಗಬಾರ್ದು. ಅಲ್ಲಿ ಏನೇ ಇರಲಿ ಆ ವಿಷಯ ಬೇರೆ, ನಾ ಹೇಳ್ತಿರೋದು ಒಂದು ಪದ್ಧತಿ ಇದೆ. ಮಾಸ್ಟರ್ ಮಾಡೋದೆಲ್ಲ ಒಂದು ಕೇಳಿರಲಿ, ನಮ್ಮಲ್ಲಿ ಏನಾಗ್ತದೆ ಗೊತ್ತೇನು, ಬಹಳ ದೋಷ ಇದೆ ನಮ್ಮಲ್ಲಿ. ಅದಿಲ್ಲ ಅಂತ ಹೇಳಿ ಪ್ರಯೋಜನ ಇಲ್ಲ, ಹೆಚ್ಚೆಚ್ಚು ಹೇಳಿದ್ರೆ ಪದಿತ ಆಗುತ್ತೆ, ಹೇಳಬಾರ್ದು. ನಮ್ಮಲ್ಲಿ ಗ್ರಂಥಗಳ ಅಭ್ಯಾಸದ ಬಗ್ಗೆ ಒಳ್ಳೆ ವ್ಯವಸ್ಥೆ ಇಲ್ಲ, ತಿಳಿತಿಲ್ಲ. ಹಬ್ಬ ಪರೀಕ್ಷೆ ಅಂತ ಕೊಡ್ತಾರೆ, ಅದು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಪರೀಕ್ಷೆ ಕೊಟ್ಬಿಡ್ತಾರೆ, ಗೆದ್ದು ತಿಳ್ಕೊಂಡ್ಬಿಡ್ತಾರೆ. ಜಜ್ ಮಾಡೋದು ಇವರೇನೆ, ಅದು ಸರಿಯಲ್ಲ. ಬೇರೆ ಎಕ್ಸ್ಟ್ರಲ್ ಎಕ್ಸಾಮಿನ್ಸ್ ಇರ್ತಾರಲ್ಲ ಆ ಥರ ಮಾಡಬೇಕು, ಮತ್ತೆ ಅವರೆಲ್ಲ ಕರೆಸ್ಬೇಕಾದ್ರೆ ತಾವು ತುಂಬ ಅಡ್ಜಸ್ಟ್ಮೆಂಟ್ ಇದ್ದಾಗೆ. ಅವೆಲ್ಲ ವ್ಯವಸ್ಥೆ ಅಲ್ಲ ಅದು. ಎಲ್ಲ ಯೂನಿವರ್ಸಿಟಿ ಏನಾಗುತ್ತೆ ಗೊತ್ತಾ, ಇದನ್ನು ಬಿಟ್ಬಿಡಿ. ಯೂನಿವರ್ಸಿಟಿ ಪ್ರೊಫೆಸರು ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ ಲಿಂಕ್ ಇರ್ತದೆ ಅವರಿಗೆಲ್ಲ ಕೂಡ. ಇವ್ರೇನು ಮಾಡ್ತಾರೆ, ಸ್ಟೂಡೆಂಟ್ಸ್ ಜಸ್ಟ್ ಕೊಡ್ತಾರೆ. ಈ ರೀತಿ ಮಾರ್ಕ್ಸ್ ಹಾಕ್ಬೇಕು, ಪೇಪರ್ ಮುಖ್ಯ ಅಲ್ಲ ಅವರಿಗೆ. ಈ ಸ್ಟೂಡೆಂಟ್ ನಮ್ಗೆ ಭಾಳ ಸೇವೆ ಮಾಡಿದ್ದಾರೆ, ನೀವು ಜಾಸ್ತಿ ಕೊಡಬೇಕು. ಆದ್ದರಿಂದಲೇ MA MSCಗಳ ರ್ಯಾಂಕ್ ಬಗ್ಗೆ ಬಹಳ ಮಹತ್ವ ಇಲ್ಲ. ಯಾಕೆ ಅಂದರೆ ಇರೋ 8 ಚಂದಲ್ಲೆಲ್ಲ ಏನಾಗಿರ್ಬೇಕು, ಅವರು ಪ್ರೊಫೆಸರ್ ಫೇವರ್ ಮಾಡಿದ್ನೋ ಗೆದ್ರು, ಇಲ್ಲದವ್ರು ಭಾರಿ ಬುದ್ಧಿವಂತ ಫೇಲ್ ಆಗ್ತಾರೆ ಅಥವಾ ಮಿನಿಮಮ್ ಮಾರ್ಕ್ಸ್ ತೊಗೊಂಡು ಪಾಸ್ ಮಾಡಿಬಿಡ್ತಾರೆ. ಆದ್ರಿಂದ ಅದಕ್ಕೆ ಬೆಲೆ ಇಲ್ಲ, ಓ ಔಟ್ ಆನ್ ಡೌಟ್ ಇದು ಮಾಡಿಬಿಡ್ತಾರೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಫಾರ್ಮ್ಯಾಲಿಟಿ ಅಷ್ಟೇ. ಇನ್ನೊಬ್ಬರ ಪ್ರಕಾರ ಏನಂದ್ರೆ ಇವ್ರು ಮಾರ್ಕ್ಸ್ ಎಷ್ಟು ಕೊಟ್ಟೆ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರು ಇವರಿಗೆ ಗೊತ್ತಾಗಬಾರ್ದು. 15 ಡಿಫ್ರೆನ್ಸ್ ಬಂದರೆ ರಿವ್ಯಾಲ್ಯೂ ಮಾಡಬೇಕು ಅಂತ ನಿಯಮ ಇರೋದು. ಇವ್ರು ಏನು ಮಾಡಿಬಿಡ್ತಾರೆ, ಮೊದಲೇನೆ ಮಾರ್ಕ್ಸ್ ಲಿಸ್ಟ್ ಹೆಸರೆಲ್ಲ ಕೊಟ್ಬಿಟ್ಟು ಈ ಆರ್ಡ್ರಲ್ಲಿ ಕೊಡ್ತಾರೆ, ಅದೇ ಆರ್ಡ್ರಲ್ಲಿ ವಾಪಸ್ ಬರುತ್ತೆ. ಮತ್ತೆ ಅವ್ರೇನು ಮಾಡ್ತಾರೆ, ತಮ್ಮ ಲಿಸ್ಟ್ ಕಳಿಸ್ತಾರೆ ಈ ಕಡೆಯಿಂದ, ಇವ್ರು ಅದೇ ಅಡ್ಜಸ್ಟ್ ಮಾಡಿ ಇವ್ರು ಕಳಿಸ್ತಾರೆ. ಈಗ ಎಲ್ಲೋದ್ರೂ ನ್ಯಾಯ ಸಿಗೋದಿಲ್ಲ ಅವ್ರಿಗೆ. ಆ ಥರ ಆಗಿದೆ. ಸ್ಟಾರ್ಟ್ ಆದಾಗ ಬೇರೆ ದೇಶ ಕಳಿಸ್ತಿದ್ರು ವ್ಯಾಲ್ಯೂಯೇಷನ್ಗೆ, ಅಷ್ಟು ಸ್ಟ್ರಿಕ್ಟ್ ಇತ್ತು. ಒಂದು ಪಾಲಿಸಿ ಇತ್ತು ಹಿಂದಿನ ಜನಗಳಿಗೆ, ವಿದ್ಯೆಯಲ್ಲಿ ಮೋಸ ಆಗಬಾರದು ಅಂತ ಇತ್ತು. ಅದು ಕೆಟ್ಟೋಯ್ತು. ಈಗ ನ್ಯಾಯಾಂಗ ಕೆಟ್ಟೋಯ್ತು, ಎಜುಕೇಷನ್ ಕೆಟ್ಟು, ಎಲ್ಲದರಲ್ಲೂ ಕರಪ್ಷನ್ ಬಂದಿದ್ರಿಂದ ವ್ಯಾಲ್ಯೂ ಇಲ್ಲದಾಗುತ್ತೆ. ಅದಕ್ಕೆ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ಒಂಥರ ತಮ್ಮ ತಮ್ಮ ಸನ್ಮಾನ ಮಾಡ್ಕೋಬೇಕು, ವ್ಯವಸ್ಥೆಗಳು ಎರಡೋ ಮಾಡಕ್ ಬಿಡ್ತಾರೆ, ದಾರಿ ತಪ್ಪಬೇಕು. ಅದೆಲ್ಲ ಬಹಳ ಕಷ್ಟ. ಇವತ್ತು ಸಿದ್ಧಾಂತ ಉಳಿಸ್ಬೇಕು ಅಂತಿದ್ದು ಹೇಗೆ ನಮ್ಮ ಸರ್ಕಾರಕ್ಕೆ ಪ್ರಜೆಗಳ ಹಿತ ಮುಖ್ಯ ಆಗಬೇಕೋ ಹೋಗ್ತಾನೆ. ಪ್ರಜೆಗಳ ಹಿತ ಹೇಗೆ ಮುಖ್ಯ ಆಗಬೇಕು, ಸಿದ್ಧಾಂತದ ಉದ್ದಾರಿ ಮುಖ್ಯ ಆಗುತ್ತೆ. ಅವೆರಡನ್ನು ಬೇಯಿಸಿ ಮಾಡಬೇಕು. ನಮ್ಮ ವೈಯಕ್ತಿಕ ಅದೆಲ್ಲ ತೆಗೆದುಬಿಟ್ಟು ಸಿದ್ಧಾಂತ ಉಳಿಬೇಕು. ನಮ್ಮೆಲ್ಲ ವ್ಯವಸ್ಥೆ ಇಲ್ಲೇ ಇಲ್ಲ, ಅದ್ರಿಗೆ ಮಾತಾಡೋದು ಅಷ್ಟೇ ಹೊರತು ಪ್ರಯೋಜನ ಇಲ್ಲ. ನಮ್ಮಂಥ ಸಿದ್ಧಾಂತ ಇಟ್ಕೊಂಡ್ಬಿಟ್ಟು ಇವತ್ತಿನ ಜನ ಈಗಿದ್ದಾರೆ ಅಂದರೆ ಪರಮಾಶ್ಚರ್ಯ ಆಗಿಬಿಡ. ಬೆಸ್ಟ್ ಸಿದ್ಧಾಂತ ಅದು ಫಾಲೋ ಮಾಡೋಕೆ ಬರೋದು. ಎಲ್ಲ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಇದು ಕೊಟ್ಟಿದ್ದಾರೆ ನಿಮಗೆ. ಎ ಕ್ಲಾಸ್ ಅಕ್ಕಿ, ಎ ಕ್ಲಾಸ್ ಬೇಳೆ, ಎಲ್ಲ ಎ ಕ್ಲಾಸು. ಅಡುಗೆ ಬಾಯಿಲ್ಲಕ್ಕೆ ಬರದ ಮಾಡಿಬಿಟ್ಟು ಏನು ಮಾಡಬೇಕು ಅದಕ್ಕೆ? ಅದು ಪದಾರ್ಥ ಮಿಸ್ಟೇಕ್ ಅಲ್ಲ, ಇವ್ರಿಗೆ ಮಾಡಕ್ಕೆ ಬರೋದಿಲ್ಲ, ಅಡುಗೆ ಮಾಡಕ್ಕೆ ಬರೋದಿಲ್ಲ, ಹಾಗಾಗಿಬಿಟ್ಟು ಅದೆಲ್ಲ ಆಗಲಿಲ್ಲ. ಇವತ್ತು ಮೀಟಿಂಗ್ ಮಾಡಬೇಕಂದ್ರೆ ಮಾಡೋದಿಲ್ಲ, ಎಲ್ಲ ಸ್ವಾಮಿಗಳು ಸೇರಬೇಕು. ಇವತ್ತು ನೆಸ್ಸಿಟಿ ಏನು ಯೋಚನೆ ಮಾಡಬೇಕು. ಇವತ್ತು ಏನು ಬೇಕಾಗಿದೆ ಜನಕ್ಕೆ, ಲೌಕಿಕರಿಗೆ ಕೇಳಬೇಕು. ವಾಟ್ ಯು ವಾಂಟ್ ಅಂತ ಕೇಳಬೇಕು ಅವ್ರದ್ದು. ಹೋಗ್ತಾನೆ, ನಿಮ್ಗೇನಪ್ಪ ಹುಡುಗರು ಕರಿಬೇಕು, ನಿಮ್ಗೇನು ನಷ್ಟ ಇದೆ ಸಂಜಾವನೆ ಮಾಡೋದಕ್ಕೆ? ಅವ್ನು ಪ್ರಾಬ್ಲಮ್ ಹೇಳ್ತಾನೆ, ಸ್ವಾಮಿ ಹೀಗಿದೆ ನಾನು ಹಿಡ್ಕೊಳ್ಳಿಲ್ಲ, ಸರಿ ಮಾಡಿ ನೀವು ಅದನ್ನು. ಸುಮ್ಮನೆ ಮಾಡಬೇಕಂತ ಓಡಾಡಿಬಿಟ್ರೆ ಭ್ರಷ್ಟ ಹೋಗೋದು ಏನು ಮಾಡ್ತಾನೆ ಪಾಪ? ಅವ್ರು ಓದಲೇಬೇಕೀಗ, ಬೆಂಗಳೂರಿಂದ ಬೆಂಗಳೂರಿಗೆ ಬರ್ತಾನೆ ಇಲ್ಲಿಂದ. ಇರಲೇ ಕೆಲಸ ಜಾಗ ಇದೆ ಅವನಿಗೀಗ, ಹೋಟ್ಲಲ್ಲಿ ತಿನ್ಬೇಡ ಬಹಿಷ್ಕಾರ ಆಗ್ತೀವಿ ಅಂತ ಅಕಸ್ಮಾತ್ ಅಂದರೆ ಅನ್ನೋ ಸ್ವಾಮಿ ಎಲ್ಲಿರ್ಬೇಕಲ್ಲ ಅಂತ ಕೇಳ್ತಾನೆ. ಅರ್ಥ ಆಯ್ತಾ? ನೋಡಿ, ವ್ಯವಸ್ಥೆ ಇಲ್ಲಿಗೂ ಹೋಟ್ಲಿಗೆ ಬರೋ ತಪ್ಪಾಗುತ್ತೆ. ವ್ಯವಸ್ಥೆ ಮಾಡಿ ಕೂಡ ಇವನು ಬಿಟ್ಟು ಹೋದ ಅಂದರೆ ತಪ್ಪಾಗುತ್ತೆ. ಆ ವ್ಯವಸ್ಥೆ ಇಲ್ಲೇ ಇಲ್ಲ ಅವ್ರದ್ದು. ಈ ಬಾಧುವಿಕ ಸಂಘ ಅವೆಲ್ಲ ಕೂಡ ಓದಿದ್ದು ಅಲ್ಲೇನೆ. ಯಾರು ಗೃಹಸ್ಥರು ಮಾಡಿದ್ದೆ, ಮಠಾಧೀಶರು ಮಾಡಿದ್ದಲ್ಲ ಅದು, ಗೃಹಸ್ಥರು ಮಾಡಿದ್ದು ಬಂತು ಅದಕ್ಕೆ. ಅದಕ್ಕೆ ಹೌದಾ? ಸರಿ ಸರಿ ಸರಿ. ಅದೇ ನೋಡಿದ ಎಷ್ಟು ಉಪಯೋಗ ಆಯ್ತಾಗ, ಹೆಚ್ಚು ಕಡಿಮೆ ಎಲ್ಲ. ಇವತ್ತು ಬಡಿ ಮೇಲೆ, ಇವತ್ತು ಬಡಿ ಮೇಲೆ ಕಾನ್ಸೆಪ್ಟ್ ಇಲ್ಲ ಅದಕ್ಕೆ. ಗೊತ್ತಾರೆ, ಬಿಸಿನೆಸ್ ಈಗ ಬಿಸಿನೆಸ್ ಟೈಪ್ ಇದ್ಬಿಡಿ, ಬಿಸಿನೆಸ್ ಇದ್ದಾಗಿದೆ. ನಾನೇ ಯಾರಿಗೂ ಫೋನ್ ಮಾಡ್ತೀನಿ, ಕೇಳ್ಕೊಂಬಿಟ್ಟು 15,000 ಡೊನೇಷನ್ ಕೊಡಿ, 20,000 ಡೊನೇಷನ್ ಕೊಡಿ ಅಂತ ಕೇಳ್ತಾರೋ? ಗೊತ್ತಾಯ್ತಾ? ಹಿಂದೆ ಆಗಿರಲಿಲ್ಲ. ನಾನೇ ಇದೆಲ್ಲ ಸರಿಯಾಗಿ ಮಾಡೋರಿಗೆ ಕನ್ಸೆಷನ್ ಕೊಡ್ತಿದ್ರು. ಮತ್ತೆ ಪಾಪ ಸರಿಯಾಗಿ ವಾಯ್ಸ್ ಸುದ್ದಿ ಎಕ್ಸಾಮ್ ಮಾಡ್ತಿದ್ರು, ಅವೆಲ್ಲ ಇಲ್ಲ. ಬರ್ತಾ 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 ಬೇರೆಯವರಿಂದ ಬರ್ತಾರಪ್ಪ, ಬೆಂಗಳೂರಿಗೆ ಕೆಲಸಕ್ಕೆ ಮೇಲೆ ಬರ್ತಾರೆ. ಓದೋ ಖಾತೆ ಮುಗಿದಿದೆ, ಒಂದು ವಾರ ಇರಬೇಕಾಗಿದೆಯಪ್ಪ, ಎಲ್ಲಿರ್ಬೇಕು ಅವನು, ಎಷ್ಟು ಕಷ್ಟ ಇದೆ ಗೊತ್ತಾ. ಅವ್ರವ್ರು ಮಾಡ್ತಾ ಅವ್ರವ್ರು ಕರ್ಕೊಂಡು ಉಳಿದವ್ರು ಇಲ್ಲ ಹೋಗಬೇಕು, ಅಟ್ಟೆ ಅವ್ರಿಗೆ ಅಟ್ಟೆ ಅಫಿಲಿಯೇಷನ್ ಇಲ್ಲ, ಅವ್ರು ಏನು ಮಾಡಬೇಕು ಅವರು. ನಮ್ಮಲ್ಲಿ ಏನು ಯೋಚನೆ, ಜನ ಕೊಡ್ ದುಡ್ಡು ಕೊಡಕ್ಕೆ ತಯಾರಿರ್ತಾರೆ, ವ್ಯವಸ್ಥೆ ಇಲ್ಲ. ಅದೆಲ್ಲ ಮಾಡೋದಕ್ಕೆ ಹೋದ್ರೆ ಬೇಕಾಷ್ಟು ಕೆಲಸ ಇದೆ, ಅದನ್ನು ನಮ್ಗೆ ಗಮನಿಸ್ತಾ ಇಲ್ಲ. ಧರ್ಮ ಹೋಗ್ತಾ ಇದೆ, ಆಗೋದೇನಂದ್ರೆ ರ್ಯಾಪಿಡ್ ಡೌನ್ ಫಾಲ್. ಅವ್ರು ಹೋಗ್ತಾರೆ ಒಂದು ದಿವಸ ಎರಡು ಹೋಟ್ಲಿಗೆ, ಆಗ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇಲ್ಲಿ ಯಾವಾಗ ಹೋಗ್ಬಿಡ್ತಾರಲ್ಲ, ಮನೇಲಿ ಏನಂತಾರೆ, ಅಡಿಗೆ ಮನೆಯವರೇ ಅಂದ್ಬಿಡ್ತಾರೆ. ಅಲ್ಲಿ ಹೋದಾಗ ಹೋಟ್ಲಿಗೆ ಇವತ್ತು ಹೋಟ್ಲಿಗೆ ಹೋಗ್ಬಿಡ್ರಿ ಅಂದ್ಬಿಡ್ತಾರೆ ಅಷ್ಟೇ. ನಾನು ಬರ್ತೀನಿ, ಇಲ್ಲಿಯೇ ತನ್ನಿ ವ್ಯವಸ್ಥೆ ಮಾಡ್ಕೊಂಡು ಮುಗಿಸ್ಬಿಡ್ತಾರೆ. ಧರ್ಮ ಹಠ ಹಿಡಿದ್ರೆ ಧರ್ಮ ಉಳಿತದೆ ಹೊರತು ಹಠ ಹಿಡಿದ್ರೆ ಧರ್ಮ ಉಳಿಯೋದಿಲ್ಲ. ಅದೆಲ್ಲ ಟಾಪ್ ಲೆವೆಲಲ್ಲಿ ಯೋಚನೆ ಮಾಡಬೇಕು. ಏನು ಅದೇ ಹೇಳಿದ್ನಲ್ಲ ನಾನು, ಅದೇ ಹೇಳಿದ್ದು. ಫೋಟೋ ಸ್ಟಾರ್ಟ್ ಆಗ್ತಾ ಇದ್ರು ಸಿವಿಲ್ ಸೂಟ್ ಅಂತ ಹೇಳಿದ್ರೆ, ವಿತ್ ಇಬ್ಬರು ಸಿಗ್ದೈತಾರೆ, ಅವ್ರು ಸಿಗ್ದೈತಾರೆ. ಇವತ್ತು ನೋಡ್ಬೋದು ನೀವು ಅವತ್ತು ಮಾಡಿದ್ದೆ, ಅವತ್ತೇನು ಎಷ್ಟು ಕಷ್ಟ ಆಯ್ತು ಗೊತ್ತಾ, ಅವತ್ತು ಪ್ರಿಂಟಿಂಗ್ ಕಷ್ಟ, ಇದು ಕಷ್ಟ, ಪ್ರತಿಯೊಂದು ಸದ್ಯದಾಂಡ್ರೆ ಎಷ್ಟು ಗೃಹಗ್ರಹಗಳಾಗಿದ್ರಂತೆ. ಅಲ್ಲಿ ಯಾವುದೋ ಒಂದು ಪ್ರಮಾಣ ಬೇಕಾಯ್ತಂತೆ, ಇದು ಕಾಶಿಯಲ್ಲಿ ವಾಕ್ಯಾರ್ಥ ಮಾಡ್ತಾ ಇದ್ದಾರೆ. ಆ ಸಂಬಂಧಪಟ್ಟ ಡೆಕಾಲ್ಸ್ ಎಲ್ಲ ಮದ್ರಾಸಲ್ಲಿ ತಿಳಿತಿಲ್ಲ. ಅದಕ್ಕೆ ಬಹುಶಃ ಇವತ್ತು ಇಮ್ಯಾಜಿನ್ ಮಾಡಕ್ಕೆ ಬರೋದಿಲ್ಲ. ಆ ಕಾಲ ಜಸ್ಟ್ ಇಮ್ಯಾಜಿನ್ ಮಾಡಿ, 20 ವರ್ಷದ ಹಿಂದೆ ಒಂದೇ ಬೋಗಿ ಒಂದೇ ಇಂಜನ್ನು ಅಲ್ಲಿಂದ ಕರ್ಕೊಂಬ, ಅವರು ಒಂದೇ ಬೋಗಿ ಹಿಂದೆ ಸ್ಪೆಷಲ್ ಟ್ರೈನ್ ಮಾಡಿ ಕಳಿಸಿದ್ದಾರೆ. ಇವತ್ತು ಯಾರೋ ಯೋಚನೆ ಮಾಡ್ತಾರೆ ಎಷ್ಟು ದುಡ್ಡು ಅಂದ್ರೆ ಅವ್ರಿಗೆ ಇದ್ರೆ ಕಾಲು ಕಸ ಇದ್ದಾಗೆ ಕೆಲಸ ಆಗ್ತಂದ್ರೆ ಬೆಕ್ಕಾದ ಕೊಡ ಆ ಥರ. ಇವು ದುಡ್ಡಿಗೆ ಜನಗಳು ಇವತ್ತು ಏನಿಲ್ಲೇ ಇಲ್ಲ, ಯಾರಿಗೂ ಪುರಸ್ಕಾರ ಇಲ್ಲ, ಇವಿಲ್ಲ, ಯಾವ್ಯಾವುದೂ ಇಲ್ಲ. ಅವರಾಗಿ ಕೆಲಸ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಹೊರತು ತಾವಾಗಿ ಮಾಡೋಂಥ ವ್ಯವಸ್ಥೆನೇ ಇಲ್ಲ. ಸಿದ್ಧಾಂತ ಉಳಿದಕ್ಕೆ ಏನು ಮಾಡ್ಬೋದು? ಇವತ್ತು ಆಶ್ಚರ್ಯ ಆಗುತ್ತೆ. ಟೆಲಿಗ್ರಾಮ್ ಕೊಡಬೇಕು ಹೋದಲ್ಲ ಅವರು ವಾಕ್ಯಾರ್ಥ, ಯಾರೋ ಕೇಳಿದ್ರಂತೆ, ಎಲ್ಲ ಯಾರು ವಾಕ್ಯಾರ್ಥ ಮಾಡ್ತಾರೆ ಪಂಡಿತರು ಕಾಶಿಯೊಳಗೆ ತಪ್ತಬುದ್ಧಾರಣೆ ಬಗ್ಗೆ. ಸ್ವಾಮಿಗಳು ಎಲ್ಲೋ ಇದ್ದಾರೆ ಈ ಕಡೆ, ಕನ್ಯಾಕುಮಾರಿ ಎಲ್ಲ ಇದ್ಬಿಟ್ಟಿದ್ದಾರೆ. ಈ ಪ್ರಾಬ್ಲಮ್ ಬಂದಿದೆ ಅವರಿಗೆ. ಕೇಳಿದ್ರೆ ಟೆಲಿಗ್ರಾಮ್ ಏನು ಗೊತ್ತೇನೋ, ಇಷ್ಟು ರಾತ್ಮ ಟೆಲಿಗ್ರಾಮ್ 1,000 ಖರ್ಚು ಮಾಡಿದಾಗ ಗೊತ್ತಾದಕ್ಕೆ ಅವರು ಇಷ್ಟು ಆಧಾರ ಇದೆ ಕೊಟ್ಬಿಡು ಅಂತ. ಅದಕ್ಕೆ ಒಂದೇ ಮ್ಯಾಚ್ ಇದ್ದಾಗ ಎದ್ದುಬಿಟ್ರು, ಇವತ್ತೆ ಓಡ್ಬಿಡಿ 10 ರೂಪಾಯಿ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಬಿಡ್ತಾರೆ. ಅಂದರೆ ಅವ್ರಿಗೆ ಒಂದೇ ಗುರಿಯಾಗಿತ್ತವ್ರೆ, ಅವ್ರು ನಮ್ಮಲ್ಲಿ ಪ್ರತಿಷ್ಠೆಗಳು ಭಾಳ ಇದ್ದಲ್ಲಿ ಪ್ರತಿಷ್ಠೆ ಇದ್ದಿಲ್ಲ ಅವರಿಗೆ. ಯಾರು ವಾಕ್ಯಾರ್ಥಕ್ಕೆ ಬರಬೇಕಾದ್ರೆ ಕಂಡೀಷನ್ ಆಗ್ತಿದ್ರಂತೆ, ನಮಗೆ ನೋಡ್ರಿ ಕೆಳಗೆಲ್ಲ ಕೊಡೋದಿಲ್ಲ, ಅವು ನಿಮ್ಮ ಸಮಾನ ಆಸ್ಥಾನದಲ್ಲಿ ಕೊಡ್ಬೇಕು ನಾವು, ಹಾಗಿದ್ರೆ ಮಾತ್ರ ಬರ್ತೇವೆ. ಅವ್ರಿಗೆ ಗೊತ್ತಿತ್ತು ಇವರಿಗೆ, ಬೇರೆ ಎಸ್ಕೇಪಿಸಮ್ ಇವೆಲ್ಲ ಟ್ಯಾಕ್ಟಿಕ್ಸ್ ಅದು. ಅದಕ್ಕೆ ನೋಡಯ್ಯ, ನನಗಿಂತ ಮೇಲೆ ಬೇಕಾದ್ರೆ ಕೊಡು, ಬಾ ನೀನು ವಾಕ್ಯಾರ್ಥಕ್ಕೆ ಬಾಯ್ತಾ ಇಲ್ಲ, ನನಗಿಂತ ಮೇಲೆ ಕೊಡು. ಸಿದ್ಧಾಂತ ಮುಖ್ಯ ಇವ್ರಿ, ನಮ್ಮಲ್ಲಿ ಹಾಗಲ್ಲ, ಬಾರ್ಬಾರಿಟಿನೇ ಭಾರಿ ಮುಖ್ಯ. ಆ ಸಿದ್ಧಾಂತ ಮುಖ್ಯ, ಅವ್ನು ಬಂದು ನೋಡಿದ ತಕ್ಷಣ ನಮಸ್ಕಾರ ಕೆಳಗೆ ಕೊಡ್ತಿದ್ದಂತೆ, ವರ್ಚಸ್ ನೋಡಿದ ತಕ್ಷಣ. ಅಂದ್ರೆ ಆ ಥರ ಒಂದು ಕಮಿಟೆಡ್ ಅಪ್ರೋಚ್ ಇತ್ತು, ಅದು ಇಲ್ಲದೆ ಹೋದ್ರೆ ಕೆಲಸ ಆಗೋದಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಕೂಡ ಇವತ್ತು ಇಮ್ಯಾಜಿನ್ ಮಾಡೋ ಸಾಧ್ಯ ಆ ಥರ ಕೆಟ್ಟೋಗ್ಬಿಟ್ಟು. ನಮ್ಮಲ್ಲಿ ಪ್ರವಚನ ಆಗಲಿ ಪಾಠ ಆಗಲಿ ಎಷ್ಟು ಜನಕ್ಕೆ ತಲುಪುತ್ತೆ, ಬೇರೆಯವ್ರಿಗೆ ಹೋಗ್ಬಿಟ್ರೆ ಎಷ್ಟು ಓಡಾಡ್ತಾರೋ ಗೊತ್ತಾ ಅವರು. ಏನು ವ್ಯವಸ್ಥೆನೇ ನಮ್ಮಲ್ಲಿಲ್ಲ. ಸಂಧ್ಯಾನ ಮಾಡಕ್ಕೆ ಸ್ಮಾರ್ಥ ಪುರೋಹಿತರು 3 ಗಂಟೆಗಳು ಸ್ಮಾರ್ಥ ಪುರೋಹಿತರು ಬರ್ತಾರಪ್ಪ, ಇರೋದು ಒಬ್ಬರೇನೆ. ಇದಕ್ಕೆ ಹೋಗಿದ್ದೆ, ಮಾನವೇಯ ಹತ್ರ ಹೋದಾಗ ಒಂದು ಜಗನ್ನಾಥಾಸ್ತ್ರ ಹುಟ್ಟಿದವರು ಬ್ಯಾಗವಾಟ ಅಂತಿದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಮುಂದೆ ಅವರು ಒಂದು ಒಂದು ವೆಂಕಟೇಶ್ ದೇವರು ದರ್ಶನ ಮಾಡಿಸ್ತಿರ್ತಾವ್ರ ತಾಯಿಗೆ, ಅದೆಲ್ಲ ಪುಸ್ತಕದಲ್ಲಿ ಎಲ್ಲೂ ಬಂದಿಲ್ಲ, ಜನ ಹೇಳ್ತಾರೆ. ಹೇಳಿದ್ರೆ ಇಲ್ಲಿಂದ ಬ್ರಹ್ಮೋತ್ಸವ ತೋರಿಸಿದ್ರಂತೆ, ಆ ಜಾಗ ತೋರಿಸ್ತಾರೆ. ಅಲ್ಲಿ ಒಬ್ಬ ಪುರೋಹಿತ ಇದ್ದ ಅರ್ಚಕ ಇದ್ದಾನೆ, ಅವನು ಕೇಳಿಬಿಟ್ರೆ ವೆಂಕಟೇಶ್ ಸ್ತೋತ್ರ ಬರೋದಿಲ್ಲ ಅವನಿಗೆ, ವೆಂಕಟೇಶ್ವರ ಮಹಾ ಅರ್ಚಕ ಆತ. ಆತನ ಕೇಳಿದ್ರೆ ಇಲ್ಲಿ 12 ಊರಿ ನಾನೇ ಪುರೋಹಿತ ಅಂತ ಹೇಳಿದ. ಹಿಡಿದು ಗುರುಭ್ಯವರ ಮಾಲಕ್ಕೆ ಬರೋದಿಲ್ಲ ಆತನಿಗೆ, ಕೇಳಿ ಇಲ್ಲಿ ಯಾರು ಬರೋದೇ ಇಲ್ಲ, ನಾನೇ ಇದಕ್ಕೆ ಅಂತ ಹೇಳ್ತಾ. ಅವ್ರು ಹೇಳ್ತಾರೆ ಇವ್ರು ಒಬ್ಬರಿದ್ದಾರೆ ಅಂತ ನಾವು ಇದ್ದೇವೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಯಾರೋ ಒಬ್ರು ಕೇರ್ ಮಾಡ್ತಾರೆ, ಅಪ್ಪಿ ತಪ್ಪಿ ಆ ಕಡೆ ಹೋಗೋದೆ. ಯಾವ್ದಾರು ಊರಿಗೆ ಹೋದಾಗ ಏನು ನೆಸಿಟಿ ಇದೆ ಮೂರಲ್ಲಿ, ಏನು ಬೇಕಾಗಿದೆ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಬೇಗ ಇಲ್ಲ, ಅನುಕೂಲ ಇಲ್ಲ, ನೆಕ್ಸ್ಟ್ ಊರಿಗೆ ಬಿಟ್ಟಾಗಿ ಶಿಫ್ಟ್ ಮಾಡಿಬಿಡ್ತಾರೆ ಅಷ್ಟೇ. ಯಾಕೆ ಅನುಕೂಲ ಇಲ್ಲ, ತೊಗೊಂಡು ಬಾಯಿ ಅಂತಕ್ಕೆ ಅಲ್ಲಿ ಕರೆದು ಏನು ಪ್ರಾಬ್ಲಮ್ ಇದೆ, ಸರಿ ಮಾಡಿಕೊಡ್ತೀವಿ, ಏನ್ಮೇಲೆ ಮಾಡ್ತೀರಿ ರಾಯರಂಥವರಾಗಿ ಮಾಡಿದ್ರು ಅಂತ ಇವತ್ತು ಎಷ್ಟು ಸೆಂಟೆನ್ಸ್ ಕ್ರಿಯೇಟ್ ಆಯ್ತು ಗೊತ್ತಾ. ಆಚಾರ್ಯ ಏನು ಮಾಡಿದ್ರು, ಕೃಷ್ಣ ದೇವಾಲಯ ಎಲ್ಲ ಊಟ ಮಾಡೋದಿಲ್ಲ ನಾವು, ಪ್ರತಿಷ್ಠಾಪನೆ ಮಾಡಿ ಸ್ವಾಮಿ ಮಾಡಿಸ್ಬೇಕು. ಆ ಥರ ಒಂದು ಸೆಂಟರ್ ಕ್ರಿಯೇಟ್ ಮಾಡಿ ಹೋಗ್ತಾ ಇದ್ದೆ. ಆ ರೀತಿ ಸೆಂಟರ್ ಕ್ರಿಯೇಟ್ ಮಾಡಿದ್ದಕ್ಕೆ ವಂಡರ್ಸ್ ನಡೆದೋಯ್ತು. ಅದೆಲ್ಲ ಹಿಂದಿನ ಕಾಲದ ಸಿದ್ಧಾಂತ ಬೆಳೆದಿದ್ದ ಹಾಗೆ, ಹಿಂದಿನ ಕಾಲಕ್ಕೆ ಅಷ್ಟು ಅನುಕೂಲ ಎಷ್ಟು ಅನುಕೂಲಗಳು ಇದ್ದಿಲ್ಲೋ ಅಂಥ ಕಾಲ ಸಿದ್ಧಾಂತ ಬೆಳೆಸಿದ್ರು. ಅನುಕೂಲ ಇದೆ, ನಮ್ಮವರೆಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ, ಯಂಗ್ಸ್ಟರ್ಸ್ ಎಲ್ಲ ಹೋಗ್ತಿರೋದೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿರೋದು ಅವರೆಲ್ಲ. ಮತ್ತೆ ಎಷ್ಟು ಚೆನ್ನಾಗಿ ಬರೀತಾರೆ, ನಮ್ಮ ಪುಸ್ತಕಗಳು ಓದಿದ್ರೆ ಅರ್ಥನೇ ಆಗಲ್ಲ ಯಾರಿಗೂ ಕೂಡ. ಹೇಳ್ತೀರಿ ಈ ರೀತಿ ಬರೀತೀರಾ, ಅವರೇ ರಾಮಕೃಷ್ಣಾಶ್ರಮ ಹೋದ ಹೇಳ್ತಾರೆ. ಮೊನ್ನೆ ಯಾವುದು ಉಪನ್ಯಾಸ ಇತ್ತು, ಅದು ಕೇಳಿದರೆ ಸ್ವಾಮಿ ಅಂತ, ರಾಮಕೃಷ್ಣಾಶ್ರಮ ಸ್ವಾಮಿ, ನಾವು ಇಷ್ಟು ದಿವಸ ರಾಮಕೃಷ್ಣ ಈ ವಿಷಯ ನಮಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳಿ, ಇಷ್ಟು ವಿಷಯ ನಮಗೆ ಯಾವುದೂ ಗೊತ್ತಿಲ್ಲ, ಇದು ಗಾಢಾಂಧಕಾರದಲ್ಲಿ ಇದ್ದಾಗಿದ್ದೀವಿ. ಒಂದು ಗಂಟೆ ಉಪನ್ಯಾಸಕ್ಕೆ ಆತ ಹೇಳ್ತಾರೆ, ನಮ್ಮ ಆಶ್ರಮದ ಇಷ್ಟು ದಿವಸದಲ್ಲಿ ಯಾವ ಪುಸ್ತಕದಲ್ಲಿ ವಿಷಯಗಳು ಬಂದಿಲ್ಲ, ನಿಮ್ಮಲ್ಲಿ ಪುಸ್ತಕ ಇದ್ದರೆ ಕೊಟ್ಟರೆ ನಮ್ಮಲ್ಲಿ ಸಿಕ್ತ ಪುಸ್ತಕ ನಮ್ಮಲ್ಲಿ ಈಗ ವ್ಯವಸ್ಥೆಗಳೇ ಇರೋದಿಲ್ಲ. ಸಿಕ್ಕರೆ ಮಾರಾಟದ ವ್ಯವಸ್ಥೆ ಇಲ್ಲ, ಮಾರಾಟದ ವ್ಯವಸ್ಥೆ ಇಲ್ಲ, ಕೊಡೋ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆಯ ಮಯ ಇದೆ. ಅವ್ರು ನೋಡಿ ಪುಸ್ತಕದ ರಾಶಿಯವರು ಇಷ್ಟು ಪುಸ್ತಕ ಇಟ್ಟಿದ್ದಾರೆ ಅಂತ ಹೋಯ್ದುಬಿಟ್ಟು ಒಂದೇ ಪುಸ್ತಕ 10 ಹೆಸರು ಬೇರೆ ಬೇರೆ ಇಡ್ತಾರೆ. ಮತ್ತೆ ಚೆನ್ನಾಗಿ ತಗೋಬೇಕು, ಓದ್ಬೇಕು. ಭಾಳ ಸ್ಟೈಲ್ ಏನಿರ್ತಕ್ಕ ತಪ್ಪೇ ಹೇಳ್ಬೋದು ಅವರು, ಡೈರೆಕ್ಟ್ ತಿಳಿಯಾಗಿ ಹೇಳ್ತಾರೆ ತಪ್ಪನ್ನು. ಇವ್ರು ಹಾಗಲ್ಲ, ಸಿದ್ಧಾಂತ ಹೇಳ್ಬೇಕಾದ್ರೆ ಶುರು ಮಾಡಿ ಅಲ್ಲಿಂದ ಶುರು ಮಾಡ್ತಾರೆ. ಒಂದು ಕಾಲಕ್ಕೆ ಮಂಗಳಾಚರಣೆ ಯಾತಕ್ಕೆ ಮಾಡಬೇಕು ಶುರು ಮಾಡಿಬಿಡ್ತಾರೆ. ಇವ್ರು ಕೇಳೋದಕ್ಕೆ ಎದ್ದೋಗ್ಬಿಟ್ಟಿದ್ರೆ ಅದೇ ಇಲ್ಲ. ಅಂದರೆ ಮಾಡರ್ನ್ ಅಪ್ರೋಚ್ ಗೊತ್ತಿಲ್ಲ, ಮಾಡರ್ನ್ ಲ್ಯಾಂಗ್ವೇಜು, ಮಾಡರ್ನ್ ಅಪ್ರೋಚು, ಹೊರಗೆ ಏನಾಗ್ತಿದೆ, ಸೈಂಟಿಫಿಕ್ ಮತ್ತೆ ದೇವ್ರನ್ನ ಒಪ್ಪಿದ ಮೇಲೆ ತಾನೆ ನಿಮ್ಗೆ ದ್ವೈತಾದ್ವೈತ ಪ್ರಶ್ನೆ ಬರೋದು. ವೇದನೆ ಒಪ್ಪೋದಿಲ್ಲ ಅಂತ ದ್ವೈತ ತತ್ವಭಿಷ ತೊಗೊಂಡು ಏನ್ ಮಾಡ್ತೀರಿ ನೀವೀಗ? ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ತೊಗೊಂಡು ಏನ್ ಮಾಡ್ತೀರಿ? ಫಸ್ಟ್ ವೇದ ಒಪ್ಪಿಸ್ಬೇಕು, ಅದಕ್ಕೆ ಸೈಂಟಿಫಿಕ್ ಮೆಥಡ್ ಹುಡುಕ್ಬೇಕು. ಅದಕ್ಕೆಲ್ಲ ಸ್ಕೋಪ್ ಇದೆ, ಯಾವುದೂ ಇಲ್ಲ. ಇಲ್ಲ ಹೋಗಿ ಇಂಥ ಆಭಾಸಗಳಾಗ್ಬಿಡುತ್ತೆ, ಹೋಗ್ಬಿಟ್ಟು ಅವ್ರು ಬಯಸ್ಕೊಂಡು ಹೋಗಿ ಎಷ್ಟು ಅವಮಾನ ಅದು. ಸರಿ, ಯಾರು ಸುದ್ದಿ ಹಬ್ಬಿದೆ ಅದಕ್ಕೆಲ್ಲ? ಸೋತರು ಸೋತರು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ ಆಗಲೇ, ಅವ್ರು ತಾನೆ. ಎಷ್ಟು ಅನರ್ಥ ಆಗುತ್ತೆ. ಹಿಂದಿನ ಕಾಲ ಗೆದ್ದರಿಗಾದ್ರೂ ಸುದ್ದಿ ಬರ್ತಿದ್ರೆ, ಇವು ಸೋತರು ಸೋತರು ಸುದ್ದಿ ಬಂದರೆ ಏನು ಸಾಧನೆ ಮಾಡಿದಾಗಾಯ್ತು? ಭಾಳ ತಪ್ಪು. ಹಂತ ಬ್ರಹ್ಮನ್ನ ಹೋ ಶಂಭೋ ಹೇ ದೇವ ಮಮ ಭಾಷಿತಂ. ಅದಕ್ಕೆ ನಾನು ಎಷ್ಟೋ ಸಾಮಗ್ರಿ ನಿಲ್ಲಿಸ್ಬಿಟ್ಟಿದ್ದೇನೆ. ನಾನು ಕೆಲವು ಕಡೆ ನಡೀತಾ ಇದೆ ಅಷ್ಟೇ. ಈಗ ಅವ್ರು ಕರೆಸಿದ್ರು ಸ್ವಾಮಿ, ದಯವಿಟ್ಟು ಕರೆಸ್ಬೇಡಿ ಇನ್ಮೇಲೆ. ಆ ರೀತಿ ಅವ್ರು ಬಾಬಾ ಕರೆಸ್ತಾ ಇಲ್ಲ, ಈಗ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮಲ್ಲೇ ವಾಕ್ಯಾರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಬ್ಬರು ಸೇರಿಸಿ ತಂಬ ದುಡ್ಡು ನಮ್ಮದು, ಕಾಸು ನಮ್ಮದು, ಬಯಸ್ಕೊಳ್ಳೋದು ನಾವು ಕೊನೆಗೆ. ಇದೇ ಹಣೆ ಬರ ಇದು ಅಂತ ಹೇಳಿದ ಮೇಲೆ ಅವ್ರಿಗೆ ಅರ್ಥ ಆಯಿತು, ಕರೆಸ್ತಾ ಇಲ್ಲ. ಈಗ ಒಬ್ಬಿಬ್ಬರಷ್ಟೇ ಕರೆಸ್ತಿರೋದು, ಅದು ನಿಲ್ಲುತ್ತೆ ಇಷ್ಟರಾಗೆ. ಯಾಕೆಂದ್ರೆ ಈ ರೀತಿ ಮಾಡೋದ್ರಿಂದ ಬಂದಿತ್ತೆ ಆಗುತ್ತೆ, ಭಾಳ ಆಭಾಸ ಆಗುತ್ತೆ. ಅವ್ರು ಪ್ರತಿ ಸರ್ತಿ ಫೇಲ್ ಆಗಿದೆ, ಅವ್ರದ್ದು ಕೂಡ ಪ್ರತಿ ಸರ್ತಿ ಫೇಲ್ ಆಗಿ ಅವ್ರಿಗೆ ಹೋಗ್ತಾ ಬೈದೇ ಹೋಗಿದಾರ. ಸುಮ್ಮನೆ ಹೋಗಿ ಹೋಗ್ಬೇಕಾದ್ರೆ ನಿಮಗೇನು ಬರೋದಿಲ್ಲ ಅಂತ ಹೇಳೇ ಹೋಗಿದ. ಇವ್ರು ತಮ್ಮ ಕಡೆ ಸವಾರ್ ತಮ್ಮ ತಮ್ಮ ಗುಂಪಿನ ಗೆದ್ವಿ ಅಂತ ಹೇಳ್ಕೊಂಡಿದ್ದಾರೆ ಹೊರತು ಅವ್ರು ಯಾರು ಒಪ್ಪಿಲ್ಲ ಅದ. ಅದಕ್ಕೆ ಎರಡು ಕಾರಣ, ಒಂದು ಒಪ್ಪಿಲ್ಲ, ಒಂದು ಬೇರೆ. ಮತ್ತೆ ರುಜುವಾತಿಲ್ವಲ್ಲ, ಗೆದ್ದು ನಾನೇ ಗೆದ್ದೆ ಅಂತ ಕ್ರಿಕೆಟ್ ಅನೌನ್ಸ್ ಮಾಡ್ತಾರೆ, ನಾವೇ ಗೆದ್ದೆ ಅವರೇ ಹೇಳ್ಕೊಂಡ್ಬಿಟ್ರೆ ಒಂದು ವ್ಯವಸ್ಥೆ ಬೇಕಲ್ಲ. ಅಂಪೈರ್ ಹೇಳ್ತಾನೆ, ಆಟಕ್ಕೆ ಅಂಪೈರ್ ಇರ್ತಾರೆ, ಯಾವುದಕ್ಕೆ ಅಂಪೈರ್ ಇರೋದು ಗತಿ ಏನದಕ್ಕೆ? ಹೌದಲ್ಲ, ಆಟ ಅಂಪೈರ್ ಇದ್ದೇ ದೊಡ್ಡ ಗಲ. ಥರ್ಡ್ ಅಂಪೈರ್ ಬೇರೆ, ಮತ್ತೆ ಜೊತೆಗೆ ಇಬ್ಬರು ಸಾಲದಂತ ಮೂರನೇ ಅಂಪೈರ್ ಬೇರೆ, ಅಲ್ಲೂ ಮಿಸ್ಟೇಕ್ ಆಗ್ತಿರ್ತೇವೆ ಅಂತ. ನೋ ಅಂಪೈರ್ ಆಟ ಅಲ್ಲ, ಇದಕ್ಕೆಲ್ಲ ನೋ ಅಂಪೈರ್. ಕೂಗಿದವರೇ ಅಂಪೈರ್ಗಳಿದೆ, ಜಾಸ್ತಿ ಕೂಗಿಬಿಟ್ರೆ ಗೆದ್ದಾಗಲೆಕ್ಕ. ಅದು ಬಹಳ ತಪ್ಪು. ಅದಕ್ಕೆ ಅದಾರ್ಥ ವಾಕ್ಯ ಸಭೆಗಳಿಗೆ ಹೋಗಬಾರ್ದು. ಹಿಂದೆ ಒಂದು ನಾಲ್ಕು ಸತ್ತು ಹೋಗಿದ್ದೆ ಅಲ್ಲಿ, ವ್ಯವಸ್ಥೆ ನೋಡಿದ ಮೇಲೆ ನಿನ್ಗೆ ಹೋಗೋ ನೆಸಿಟಿ ಇಲ್ಲ ಅಂತ ಗೊತ್ತಾಗ್ಬಿಡಿ. ಒದರ್ತಾರೆ, ಕೂಗ್ತಾರೆ, ಕಿರಿಸ್ತಾರೆ, ಏನೇನೋ ಮಾಡ್ತಾರೆ, ಮೈಕ್ ಕೇಳ್ಕೊಂಡು ಕಣ್ಣು ಕೆಂಪಾಗಿ ಮಾಡಿಬಿಟ್ಟಿರ್ತಾರೆ ಅಂದ್ರೆ ನಿಮಗೆ ಉಗ್ರ ಅವತಾರ. ಈಗ ಉತ್ತರ ಕೊಡ್ಲಕ್ಕೆ ಬರದೆ ಹೋದಾಗಂತೂ ಭಾರಿ ಸಿಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ನೋಡಿ ಅಸಹ್ಯ ಬಂದ್ಬಿಡ್ತಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಇಲ್ವಲ್ಲ, ವಿಷಯ ಗೊತ್ತಿದ್ದು ಮಾತಾಡ್ತೀವಿ, ಅವಕಾಶನೇ ಕೊಡಲ್ಲ ಫಸ್ಟ್ ಅವ್ರು. ಆ ವಿಷಯ ಮಾತಾಡಿ, ಇಲ್ಲ ಇಲ್ಲ ನಾವು ಮಾತಾಡಬೇಕು, ತಗೋತಾರೆ ಬಿಟ್ಬಿಡ್ತಾರೆ. ಅಂದರೆ ಅದು ಔಟ್ಡೇಟೆಡ್, ಹೊಟ್ಟೆ ಮೇಲೆ ಅಂದರೆ ಔಟ್ಡೇಟೆಡ್. ಔಟ್ಡೇಟೆಡ್ ಮೀಡಿಯಾ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೀವು ಕರೆಂಟ್ ಸೆಮಿನಾರ್ಗಳು ಮಾಡಿರಿ, ಸೆಮಿನಾರ್ ಸಿಕ್ಕಾಕೊಬಿಡ್ತಾರೆ. ಸೆಮಿನಾರ್ ಮಾಡಿಬಿಟ್ರೆ ಒಂದು ಗಂಟೆ ಮುಕ್ತಿ ಬಗ್ಗೆ ಮಾತಾಡಿರಪ್ಪ ನೀವು, ಆಮೇಲೆ ನಾವು ಮಾತಾಡ್ತೀವಿ. ಉತ್ತರ ಕನ್ಫ್ಯೂಸ್ ಮಾಡಬೇಕು, ಜನಗಳಿಗೆ ಅರ್ಥ ಆಗ್ತದೆ ಸೆಮಿನಾರ್ ಇದು. ಆ ವಾಕ್ಯಾರ್ಥ ಅರ್ಥ ಆಗೋದಿಲ್ಲ, ಗೊತ್ತಾಯ್ತಾ? ಸೆಮಿನಾರ್ ವಿನಯ ಹೇಳಿದ್ರು, ಉತ್ತರ ಕೊಟ್ಟಿರಿ, ಉತ್ತರ ಕೊಡಿ ಅಂತ ಕೇಳಿ. ಜನಗಳು ಕೇಳ್ತಾರಾಗ, ಈ ಸಂಸ್ಕೃತ ಜನಗಳು ಬರೋದಿಲ್ಲ ಆದ್ರಿಂದ ಜನಗಳಿಂದ ಜೀರೋ ಸಪೋರ್ಟ್. ಇವರಿಗೆ ಏನು ಸಪೋರ್ಟ್ ಇಲ್ಲ. ಅವ್ರು ಕೂಗಿದವ್ರನ್ನ ಸೈನ್ ಮಾಡ್ತಾರೆ, ಜಾಸ್ತಿ ಕೂಗಿದವ್ರು ಗೆದ್ದವರು ಅಂತ ಅಷ್ಟೇ ಅವ್ರಿಗೆ ಗೊತ್ತಾಗ. ನಮ್ಮವ್ರು ಹೇಳ್ತಿರ್ತಾರೆ, ಎಷ್ಟು ಜನ ಕೂಗಿದಿರಿ ಪಾಪ ಅವರು ಅಂತ ಹೇಳ್ಬಿಡ್ತಾರೆ. ಅದಾಗಬಾರ್ದು. ಸೆಮಿನಾರಲ್ಲಿ ವ್ಯವಸ್ಥೆ ಇರುತ್ತೆ, ಅರ್ಧ ಗಂಟೆ ಮೇಲೆ ಮಾತಾಡಬಾರ್ದು. ಅದು ಕಾಲು ಗಂಟೆ ಪ್ರಶ್ನೆ ಉತ್ತರ, ರೆಲೆವೆಂಟ್ ಪ್ರಶ್ನೆ, ಸಾಮಾನ್ಯವಾಗಿ ಅರ್ಥ ಆಗಿಬಿಡ್ತದೆ. ಸೆಮಿನಾರ್ ಇವತ್ತಿನ ಇದು ಮೀಡಿಯಮ್, ಅದು ವಾಕ್ಯಾರ್ಥ ಮೀಡಿಯಂ ಅಲ್ಲ, ಇದು ದಾಟಿ ಹೋಗಿಬಿಡ್ತದೆ. ಇಲ್ಲ ಪುಸ್ತಕ ಬರೆಯಿರಿ, ಪುಸ್ತಕ ಬರೆಯೋದಿಲ್ಲ. ನಿಮ್ಗೆ ಹೇಳಿದೆ ಆಚಾರ್ಯರು ಬೈದು ಎಷ್ಟು ಪುಸ್ತಕ ಬರೆದಿದ್ದಾರೆ ಧಾರವಾಡದಿಂದ ಅಂತ ಕೇಳಿದರೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಈ ವಿಜಯ ಸ್ವಾಮಿ ಕಾಲಕ್ಕೆ ವಾರಿಂತ ಕೆಲಸ ಆಗಿದ್ದರೆ ಎಂಥ ಕೆಲಸ ಆಗೋಗ್ತಿತ್ತು? ನಿಶ್ಚಿಂತೆ, ಒಬ್ಬ ನೋ ಬಡಿ, ಅದಕ್ಕೆ ಆನ್ಸರ್ ಹೆಸರು ಕೂಡ ಇಲ್ಲ. ನಿಮ್ಗೆ ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳಿ. ತರ್ಕ ತಾಂಡವಕ್ಕೆ ಖಂಡನೆ ಬರೆದಾನು ಒಬ್ಬನು, ಗೊತ್ತಾಯ್ತಾ? ಮತ್ತೆ ಇದಕ್ಕೆ ಖಂಡನೆ ಬರೆದ ಅದು ಯಾರು ಉತ್ತರ ಕೊಡೋ? ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದ ಆರಾಮ ಕೂತ್ಕೊಂಡ ಕೇಳಿದ್ರೆ ಇರಲಿ ಇರಲಿ ಅಂದ್ಬಿಡ್ತಾರೆ, ಹೊತ್ತು ಮಾತಾಡೋದಿಲ್ಲ. ಅಂದ್ರೆ ಹಿಂದಿನ ಕಾಲಕ್ಕೂ ಎಷ್ಟು ಡಿಫ್ರೆನ್ಸ್? ಸತ್ಯಜ್ಞಾನ ಕಾಲ ಈ ರೀತಿ ಬಂದರೆ ಅವರು ಇವತ್ತು ಸೂತ್ಕ ಬಂದಿದೆ ನಮಗೆ. ಈಗ ಅಂತ ಬಂದರೆ ಉತ್ತರ ಕೊಟ್ಟೆ ಬಂದೆ ಸ್ನಾನ, ಆಮೇಲೆ ಮುಂದೆ ಹೇಳ್ತಾ ಇದ್ದಿಲ್ಲ. ಅಂಥ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ವ್ಯಾಸರಾಯರ ಕಥೆ ಹೇಳಿದ್ನಲ್ಲ ಅವತ್ತು, ಉತ್ತರ ಕೊಟ್ಟರೆ ನೋಡಿ ನೋಡ್ತಲಿಕ್ಕೆ ಉತ್ತರ ಕೊಟ್ಟು ಅವ್ರು ಕಳಿಸ್ಕೊಡೋ ಅವನಿಗೆ. ಪಾಠ ನಿಲ್ಲಿಸಿಬಿಟ್ಟು ಉತ್ತರ ಕೊಟ್ಟು ತಕ್ಷಣ ಕಳಿಸ್ಕೊಡೋದು. ವ್ಯಾಸರಾಯರಿಂದ ಕೆಲಸ ಮಾಡಿದ್ರು, ಅದಕ್ಕೆ ಸಿದ್ಧಾಂತದ ಬಗ್ಗೆ ಅಂಥ ಒಂದು ಹಿರಿಮೆ ಬಂತು. ಇವತ್ತು ಹಬ್ಬಕ್ಕೆ ಯೋಚನೆ ಕೂಡ ಮಾಡೋದಿಲ್ಲ, ತೋರಿಸ್ಬಿಟ್ಟೆ ಅವೆಲ್ಲ. ಇದು ಇದರಲ್ಲೇ ಬರೆದಿದ್ರು, ನಮ್ಮದು ಮೋತಿಯಾಲ ಬೆರಾಯ ಸಿದ್ದಾಸ್ ಮಾಡಿಸಿದ್ದಾರೆ ಟ್ರಾನ್ಸ್ಲೇಷನ್ ಆಫ್ ಅಷ್ಟಾದಶ ಪುರಾಣಗಳು ಅಂತ ಮಾಡಿಸಿದ್ದಾರೆ. ಎರಡು ಪುರಾಣ ಅದಕ್ಕೆ ಎಷ್ಟು ದೊಡ್ಡದು ಅಂದರೆ ವರ್ಲ್ಡ್ ವೈಡ್ ಪಬ್ಲಿಕೇಷನ್. ಅದು ವರ್ಲ್ಡ್ ವೈಡ್ ಯುನೆಸ್ಕೋದಿಂದ ಕೋಟ್ಯಂತರ ರೂಪಾಯಿ ದುಡ್ಡು ಕೊಡ್ತಾರೆ ಅದಕ್ಕೆ. ಅದರಲ್ಲಿ ಪ್ರಿಂಟ್ ಮಾಡಿಸಿ ಮಧ್ವಾಚಾರ್ಯ ದೈತ್ಯರು, ಮಣಿಮಾನ್ ದೈತ್ಯ ಮಧ್ವಾಚಾರ್ಯರು ಅಂತ ಪ್ರಿಂಟ್ ಆಗಿಬಿಟ್ಟಿತ್ತು. ಎಲ್ಲ ಉಪನ್ಯಾಸಕ್ಕೆ ಹೋದ ಯಾರೋ ತಂದುಕೊಟ್ರು, ನನಗೆ ಆ ಫೀಸ್ ತಂದುಕೊಟ್ರು ಆಚಾರ್ಯ ಸ್ವಲ್ಪ ನೋಡಿ ಇದನ್ನ ಅಂತೇಳಿ. ತಕ್ಷಣ ಏನು ಮಾಡಿದಾಗ ಎಲ್ಲ ಮಠದವರಿಗೂ ಕೊಟ್ಟೆ. ಅವ್ರೇನು ಹೇಳಿದ್ರು ಗೊತ್ತೇನು? ಅಯೋಗ್ಯರು ಬರಿತಿರ್ತಾರೆ ಬಿಟ್ಟುಬಿಡ್ರಿ ಆ ಕಡೆ, ಇಷ್ಟೇ ಉತ್ತರ. ಅಯೋಗ್ಯರು ಬರಿತಿರ್ತಾರೆ ಬಿಟ್ಟುಬಿಡ್ರಿ ಅಂತೇಳಿ. ಆಮೇಲೆ ಏನು ಮಾಡಿದೆ, ಎಷ್ಟು ಹೋಪ್ಲೆಸ್ ಇದೆಲ್ಲ, ನಾವು ಬರೆಯೋದು ದೊಡ್ಡ, ಇವತ್ತು ಕೆಲಸ ನಾವು ಮಾಡೋದು ದೊಡ್ಡದಲ್ಲ, ಅದಕ್ಕೆ ಇದು ಬೇಕು, ಅಕ್ಸೆಪ್ಟೆನ್ಸ್ ಬೇಕು. ಅದು ಯೂನಿವರ್ಸಿಟಿ ಅಂಬುದು ಯೂನಿವರ್ಸಿಟಿ ಉತ್ತರ ಹಾಕಿ ಕೊಡಬೇಕು, ಮಠಗಳಿಗೆ ಚಾಲೆಂಜ್ ಅದು. ಕೊನೆ ಯಾರು ಉತ್ತರ ಕೊಡಲಿಕ್ಕೆ ಹೋಗ್ಬೋದು ತತ್ವಾದ ಯಾರು ಬರದೆ, ಇನ್ನಕ್ಕೆ ನಮ್ಮಲ್ಲೇ ಬರೋ ಉತ್ತರ ಬರೆದ್ರು. ಅದೆಲ್ಲ ಯಾಕೆ ತಗೋತೀರಿ? ಅವ್ರು ಹುಚ್ಚಿರೋ ಬರೀತಿರ್ತಾರೆ, ಇವರು ತಮ್ಮಯೋಗರಿವರು ಹುಚ್ಚರು ಅಂತ ಇವರು ಅಂದ್ರೆ ಅಷ್ಟೇ. ಕೊನೆಗೆ ಏನು ಮಾಡಿದ್ದು, ಅವರಿಗೆ ಒಂದು ಲೆಟರ್ ಕಳಿಸಿದ್ದು, ಇಮೇಲ್ ಮಾಡಿಬಿಟ್ಟು ಅವನಿಗೆ ಕಳಿಸಿದ್ರೆ ಒಂದು ಎರಡು ತಿಂಗಳು ಉತ್ತರ ಕೊಡಲಿಲ್ಲ. ಆಮೇಲೆ ಏನು ಮಾಡ್ದ, ಲೆಟರ್ ಬರೆದ, ನಿಮ್ಮ ಲೆಟರ್ ಬಂದಿದೆ ನನಗೆ, ನಾನು ಎಕ್ಸಾಮಿನ್ ಮಾಡೋಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ ಅಂತ ಬರೆದ. ಎಷ್ಟು ಆಶ್ಚರ್ಯ ಅಂದರೆ ಬರೆದಿದ್ದೆ ಅದರೊಳಗೆ ನೋಡಿ, ಮೂಲ ಗರುಡ ಪುರಾಣ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಮೂಲ ಶ್ಲೋಕ ಇರೋದು ಹೀಗೆ, ನೀವು ಟ್ರಾನ್ಸ್ಲೇಟ್ ಮಾಡಿರೋದು ಹೀಗೆ, ಟ್ರಾನ್ಸ್ಲೇಟ್ ಇರಬೇಕಾದ್ದು ಹೀಗೆ ಅಂತ ಬರೆದು ಹಾಕಿದ್ರೆ ಕಮಿಟಿ ಮಾಡಿದ್ದೀವಿ ಅಂತ ಹೇಳಿದ. ಆಮೇಲೆ ಹೇಳಿದ್ರೆ ಮತ್ತೆ ಲೆಟರ್ ಬರೆದ, ಕಮಿಟಿ ಹ್ಯಾಸ್ ಅಪ್ರೂವ್ಡ್ ಯುವರ್ ಟ್ರಾನ್ಸ್ಲೇಷನ್ ಅಂತ ಬರೋದು. ನೀವು ಬಾಡಿ ಸರಿ ನಮಗೆ ಯಾರು ನಮಗೆ ಗಮನ ತಂದಿದ್ದಿಲ್ಲ, ಕೆಲಸ ಆಗಿದೆ ನೋಡಿ ಅಂತೆ. ಅರ್ಥ ಆಯ್ತಾ ನಿಮಗೆ? ಅದೇ ಅಷ್ಟರ ಮಟ್ಟಿಗೆ ಅವ್ರು ಆನೆಸ್ಟ್ ಇದ್ದಾರೆ. ಅಲ್ಲಿಯವರಿಗೆ ಮಣಿಮಾನ್ ಯಾರೋ ಇವ್ರು ಯಾರು ಏನೂ ಗೊತ್ತಿಲ್ಲ. ಟ್ರಾನ್ಸ್ಲೇಷನ್ ಮಾಡಕ್ಕೆ ತಪ್ಪು ಮಾಡಿಬಿಟ್ಟು, ಯಾವನೋ ಇವ್ರ ಕೈಯಲ್ಲಿ ಕೊಟ್ಟಿದ್ದು ತಪ್ಪು ಮಾಡಿಬಿಟ್ಟು ಉದ್ದೇಶಗುರು. ಅಲ್ಲಿರೋದು ಆ್ಯಕ್ಚುಲಿ ಇವರು ಬಣಿವಂತ ಅಂತಿರೋದು. ಅರ್ಥ ಆಯ್ತಾ? ಇವರು ಬಣಿವಂತ ಅಂತಿದ್ರೆ ಅಡ್ಜಸ್ಟ್ ಮಾಡಿಬಿಟ್ಟು ಭದ್ರಾಚಾರ ಬಣಿವಂತ ಮಾಡಿಬಿಟ್ಟಾರ, ಬುದ್ಧಿವಂತಿಕೆ ಮಾಡಿಬಿಟ್ಟಿದ್ದ. ಯಾವಾಗ ಕಬಿಟ್ಟು ಬಂದು ಬಂತು, ಶ್ಲೋಕ ಆಗಿದೆ, ಶ್ಲೋಕ ಕರೆಕ್ಟ್ ಆಗಿದೆ. ಮೂರದಲ್ಲಿ ಇವತ್ತು ಪ್ರಿಂಟ್ ಆಗಿರೋ ಶ್ಲೋಕ ಆಗಿದೆ ಗರುಡ ಪುರಾಣದಲ್ಲಿ. ರಾಂಗ್ ಟ್ರಾನ್ಸ್ಲೇಷನ್, ಇಂಟೆನ್ಷನ್ ವಿತ್ ಆಲ್ ಇಂಟೆನ್ಷನ್ ರಾಂಗ್ ಟ್ರಾನ್ಸ್ಲೇಷನ್ ಮಾಡಿರೋ. ಅದು ಗೊತ್ತಾದ ತಕ್ಷಣ ಅವ್ರು ಎಷ್ಟು ಕೇರ್ ತೊಗೊಂಡ್ರು ಅಂದರೆ ಭಾಳ ಆಶ್ಚರ್ಯ. ಇಲ್ಲ ಹಾಗೆ ಇವರು ಇವ್ರ ಪ್ರಕಾರ ತಮಯೋಗರು ಬಿಟ್ಟುಬಿಡಿ, ಈ ರೀತಿ ಬಿಟ್ಟರೆ ಎಷ್ಟು ಜನ ತಮಯೋಗರು ಆಗ್ತಾರೆ ನೋಡೋ ನೋಡಿದವ್ರ ಗತಿ ಏನಾಗಬೇಕು? ಇಂಟರ್ನ್ಯಾಷನಲ್ ಬುಕ್ ಅದಕ್ಕೆ ಅವು ಎಂಥ ಪರಿಚಯ ಆಗೋದು ಅಂತ. ನಮ್ಮಲ್ಲಿ ಒಂದು ಇದೇ ಕಮಿಟಿ ಅಂತಿಲ್ಲ, ಯಾವ ಪುಸ್ತಕ ಬಂದ್ರೆ ತಕ್ಷಣ ಓದಿ ನಮಗೆ ತಿಳಿಸಿ. ನಾವು ತಿಳಿಸಿದ್ರೆ ಕೇಳೋದಿಲ್ಲ, ಅವರೇನು ತಿಳಿಸ್ತಾರೆ ಮತ್ತೆ ಎಲ್ಲ ತಿಳಿಸ್ಬೇಕು. ನೀವು ಪುಸ್ತಕ ಬಂತಾವದಲ್ಲೋ, ಈ ಪುಸ್ತಕ ಬರೀ ವಾಚ್ ಮಾಡ್ತೀರಿ ನೀವೀಗ, ಪುಸ್ತಕ ಬಂದ ತಕ್ಷಣ ನಮಗೆ ತೋರಿಸಿ, ನಾವು ವ್ಯವಸ್ಥೆ ಮಾಡ್ತೇವೆ. ಇಲ್ಲೇ ಇಲ್ಲ ವಾಕ್ಯಾರ್ಥ ಖರ್ಚು ಮಾಡೋದು ಎಷ್ಟು ಗೊತ್ತಾ ಇವರು? ಲ್ಯಾಕ್ಸ್ ಆಫ್ ರುಪೀಸ್. ಒಬ್ಬ ವಿದ್ಯಾರ್ಥಿ ಹತ್ತೈದನೇ ಸಾವಿರ ಸಂಪಾದನೆ ಕೊಟ್ಟರೆ ತಗೊಳ್ಳೋದಿಲ್ಲ ಯಾರು. ಈಗಿನ ಕಾಲಕ್ಕೆ ಒಂದು ವಾಕ್ಯಾರ್ಥ ಒಂದು ಉಪನ್ಯಾಸಗಳು ಕರೆದ್ರೆ 50,000 ಕೊಡ್ತಾರೆ. ಅದು ಸಂಭಾವನೆ ಭಾರಿ ಚೆನ್ನಾಗಿ ಕೊಡ್ತಾರೆ, ಅದರ ಸಂಶಯ ಇಲ್ಲ. ಮಠಗಳ ಸಂಭಾವನೆ ಭಾಳ ಇಂಪ್ರೂವ್ ಆಗಿದೆ. ಆದರೆ ಇದಿಲ್ಲ, ಕಮಿಟ್ಮೆಂಟ್ ಸುಮ್ಮನೆ ದುಂದು ವೆಚ್ಚ ಆದಾಗ ಆಗುತ್ತೆ ಅಷ್ಟೇ. ಅದೇ ಪುಸ್ತಕ ಒಂದು 50 ಬರೀ ಒಂದು 20,000 ಒಳ್ಳೆ ಪುಸ್ತಕ ಬರಿಬೋದು. ಅದಕ್ಕೋಸ್ಕರ ಇಂಥ ಪುಸ್ತಕಗಳನ್ನು ಇವತ್ತಿಗೂ ಪುಸ್ತಕ ಉತ್ತರ ಕೊಟ್ಟಿಲ್ಲ. ಅಷ್ಟು ಕೆಟ್ಟ ಕೆಟ್ಟ ಎಷ್ಟು ಏಕವಯಸ್ಸಿಂದ ಬೈತಾನೆ ಆಚಾರನು, ಏಕವಯಸ್ಸಿಂದ ಬೈತಾನೆ, ಬಾಯಿ ಬಂದ ಬೈತಾನೆ, ಎಲ್ಲದಕ್ಕೂ ಉತ್ತರ ಕೊಟ್ಟಾಗಿದೆ ಹಿಂದಿನವರೆಲ್ಲ. ಅದು ರೀಪ್ರಿಂಟ್ ಮಾಡಿಸಿದ್ರೆ ಸಾಕು, ಕೊನೆ ಪಕ್ಷ ಫಸ್ಟೇ ಬರಿಬೇಕಾಗಿಲ್ಲ, ಏನು ಮಾಡಿದ್ರೆ ಕುತ್ಕೊಂಡ್ಬಿಡ್ತಾರೆ. ನಾಳೆ ಓದೋದು ಯಾರು ಅದನ್ನು? ಅವ್ರು ಇನ್ನೂ ಬುದ್ಧಿವಂತರು, ಕನ್ನಡ ಟ್ರಾನ್ಸ್ಲೇಷನ್ ಬೇರೆ ಮಾಡಿಸಿದ್ದಾರೆ. ಮತ್ತೆ ಅದನ್ನು ಸಂಸ್ಕೃತದಲ್ಲಿ ಹೋದ್ರು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಫ್ರೀ ಹಂಚ್ತಿದ್ದಾರೆ ಎಲ್ಲ ಕಡೆ, ಓದೋರಿಗೆಲ್ಲ ಫ್ರೀ. ಅವ್ರು 20 ಹೋಗ್ತಾರೆ, ಏ ಬಗ್ಗೆ ಕರೆದವ್ರನ್ನ ಕೋರ್ಟ್ಗೆ ಸಾಕ್ಬೋದು ಇಮಿಡಿಯೇಟ್ಲಿ. ನಾವು ಬರೀ ಉತ್ತರ ಕೊಡೋದಲ್ಲ, ಬನ್ನಿ ಇಲ್ಲಿ. ಇವತ್ತೆಲ್ಲ ದೇವ್ರ ದಯದಿಂದ ಕೆಲವು ಕಡೆ ಆದರೂ ನ್ಯಾಯ ಉಳ್ಕೊಂಡಿದೆ. ಅವ್ರು ಬ್ಯಾನ್ ಮಾಡಿಬಿಡಿ ಅಂತ, ಕೆಲಸ ಮಾಡಬೇಡಿ ಅಂತ ಬ್ಯಾನ್ ಮಾಡ್ತಾರೆ. ಏನೇ ಇಲ್ಲ ಅದಕ್ಕೆ. ನಾವಿಲ್ಲಿ ಊಟ ಉತ್ಸವ, ಊಟ ಉತ್ಸವ ಅಷ್ಟೇ. ಅದಕ್ಕೆ ಸಭೆಗಳಿಗೆ ಮನಸ್ಸೇ ಬರೋದು. ಯಾವ ಸಭೆಗಳಿಗೆ ಹೋದರೂ ಕೂಡ ಅಲ್ಲಿ ಆಗೋದೆಲ್ಲ ಬರೀ ಪ್ರಶಂಸೆಗಳು, ಚಪ್ಪಾಳೆಗಳು ಹೊರತು ಅರ್ಥನೇ ಇರೋದು. ಇದನ್ನೆಲ್ಲ ಇಟ್ಕೊಂಡು ಚಪ್ಪಾಳೆ ನಡೀತೀರ ಅದಕ್ಕೀಗ. ಇಲ್ಲಿ ನಡೀತಿರ್ಬೇಕಾದ್ರೆ ಅಲ್ಲಿ ಮಾಡೋದೆಲ್ಲ ವ್ಯಕ್ತಿ ಪೂಜೆ ಆದಾಗ ಆಗ್ಬಿಡು, ಅರ್ಥನೇ ಇರೋದು. ಭಾಳ ತಪ್ಪು. ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಕಾರ್ಯಕ್ರಮ ಇದ್ರೆ ಹೋಗ್ಬೇಕು, ಇಲ್ಲವರು ಏನು ಪ್ರಯೋಜನ ಇಲ್ಲ. ಯಾರು? ಹಾ ಹೌದು ಹೌದು ಹೌದು. ಏನ್ ಮಾಡಿದ್ರೆ? ಇಲ್ಲ ಇಲ್ಲ, ಅದ್ರ ಪ್ರಶ್ನೆ ಅದಲ್ಲ, ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಬೈದ್ಬಿಟ್ರೆ ಉತ್ತರ ಆಗೋದಿಲ್ಲ. ಅದೇ ಇದಿಲ್ಲ, ಅದೇನು ಮಾಡಿದ್ದಾರೆ ಅಂದರೆ ಮೇನ್ ಕಾರಣ ಎರಡೇ ಅದು ಕೊಟ್ಟಿದ್ದು. ಅದು ಪುಸ್ತಕ ಕೆಟ್ಟದಾಗ ಬರೋದಿಲ್ಲ. ಅದು ಹೇಳಿದ ವಾದ ಏನು ಅಂತ ಕೇಳಿದರೆ, ಅಕ್ಷೋಭಿತೀರ್ಥರು ವಿದ್ಯಾರಣ್ಯರಿಗೂ ವಾದ ಆಗ ಸಂಭವನೇ ಇಲ್ಲ. ಅಕ್ಷೋಭಿತೀರ್ಥರ ಕಾಲ ವಿದ್ಯಾರಣ್ಯ ಕಾಲ ಸೂಟ್ ಆಗೋದಿಲ್ಲ. ಇದೊಂದೇ ಆತನ ಆರ್ಗ್ಯುಮೆಂಟ್ ಇರೋದು, ಗೊತ್ತಾಯ್ತಿಲ್ಲ. ಅದಕ್ಕೆ ಇಷ್ಟು ತಪ್ಪು ಪುಸ್ತಕ ಬರೋದು ಅಷ್ಟೇ. ಅದು ಹೇಳಿದ್ದೆ ಹೇಳಿ ಹೇಳಿದ್ದೆ ಹೇಳಿ ಬರೆದ್ಬಿಟ್ಟ. ಅದಕ್ಕೆ ಏನಾಗಿತ್ತು ಅಂದರೆ ಅದು ಆಧಾರ ಸಿಕ್ತು, ಮೊನ್ನೆ ಬರೆದು ಹಾಕಿದ್ದೀನಿ ಅದಕ್ಕೆ, ಉತ್ತರ ಕೊಟ್ಟಿಲ್ಲ. ಅದು ಮೂರು ತಿಂಗಳು ನಮ್ಮಿಂದ ಇದ್ರೆ ಬಂದಿದೆ ವ್ಯಾಸಪತ್ರದಲ್ಲಿ. ಡಿಸೆಂಬರ್ ಇಷ್ಟು ತೆಗೆದು ನೋಡಿ, ಗೊತ್ತಾಯ್ತಿಲ್ಲ. ಅವ್ರ ತಮಾಷೆ ಏನಂದ್ರೆ ಅದಕ್ಕೊಂದು ಉತ್ತರ ಕೊಡೋದಕ್ಕೊಂದು ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್ ಇತ್ತು ಅಂದರೆ ಕಾಲನ ಪ್ರೂವ್ ಮಾಡಬೇಕಾಗಿತ್ತು, ವಿದ್ಯಾರಣ್ಯರ ಕಾಲ ಸೂಟ್ ಆಗ್ತದೆ ಅಂತ. ನಿಮಗೆ ಡಿಸೆಂಬರ್ 12 ತಾರೀಕು ವಿಜಯ ಕರ್ನಾಟಕದ ಒಂದು ಇದು ಬಂತು. ಯಾರೋ ಒಬ್ಬರು ಬೇರೆಯವನು ವಿದ್ಯಾರಣ್ಯರ ಕಾಲದ ಶಾಸ್ತ್ರ ನೀವು ನೋಡಿಲ್ಲ ಪೇಪರ್ನ, ವಿದ್ಯಾರಣ್ಯರ ಕಾಲದ ಶಾಸ್ತ್ರಕ್ಕೊಂದು ಫೋಟೋಸ್ಟಾಟ್ ಕಾಪಿ ಹಾಕಿದ್ದಾರೆ. 1336 ವಿದ್ಯಾರಣ್ಯರು ಇದ್ರು ಅಂತೆ. ಅದು ಸಾಕು ನಮಗೆ. ಅದರಿಂದ ಎಲ್ಲ ವಾದ ಮುಗಿದೋಯ್ತು. ಅವ್ರ ವಾದ 1378 ವಿದ್ಯಾರಣ್ಯರು ಬಂದರು, 1365 ಅಕ್ಷೋಭಿತರು ಹೋಗಿಬಿಟ್ಟಿದ್ರು, ಇಬ್ಬರು ಹೇಗೆ ಮೀಟ್ ಆಗ್ತಾರೆ ಅಂತ ಅವ್ರ ವಾದ ತಿಳಿತಿಲ್ಲ. ಈಗ ಅದು ವಾದ ಸಿಕ್ತಾರೆ ಸಿಕ್ತು. ಈಗ ವಿದ್ಯಾರ್ಥಿ ಇದ್ದಿದ್ದೆ 1336 ಅಂದ ಮೇಲೆ ವಾದ ನಡೆದೋಯ್ತು, ಏನು ಯೋಚನೆ ಇಲ್ಲ. ಅದು ಉತ್ತರ ಕೊಟ್ಟಿಲ್ಲ, ಅದು ಮುಗಿದ್ಮೇಲೆ ಕೊಟ್ಟಿಲ್ಲ. ಕೊಟ್ಟಷ್ಟು ಎರಡು ಕಾಪಿ ಹಾಕಿದ್ದಾರೆ ಶಾಸನದ ಈ ಕಡೆ ಸಿಕ್ಕಿದೆ ಅಂತ ಹೇಳಿ. ಅದು ಲೇಟೆಸ್ಟ್ ಇದು. ಅದು ಕೊಡೋದು ಉತ್ತರ ಏನು ಉತ್ತರ ಕೊಟ್ಟು ಬೈದಾಗ್ತಿತ್ತು ಅಷ್ಟೇ ಆತ ಮಾತಿಗೆ. ಆತ ತಮಾಷೆ ಅಂದರೆ ಕೆಟ್ಟದ ಬೈದಿಲ್ಲ ಆತ. ಅಕ್ಷೋಭಿತೀರ್ಥ ಸೋತ್ರ ಅಂತೂ ಬೈದಿಲ್ಲ ಆತ. ವಿದ್ಯಾರ್ಥಿ ಯಾವುದು ವಾದ ಇಲ್ಲ. ಅವ್ನು ಮಾತಾಡಿದ ಅಕ್ಷೋಭಿತೀರ್ಥ ಬಹಳ ಗೌರವ ನನಗಿದೆ, ನನಗೆ ವಾದವಾದ ಬಗ್ಗೆ ಆಸಕ್ತಿ ನನಗಿಲ್ಲ. ಬಟ್ ಕಾಲ ಮ್ಯಾಚ್ ಆಗೋದಿಲ್ಲ, ಆದ್ದರಿಂದ ವಾದ ನಡೆದಿಲ್ಲ ಇಷ್ಟೇ, ಗೊತ್ತಾಯ್ತಾ? ಇದು ಕೊಟ್ಟಮೇಲೆ ಮತ್ತೆ ಮಾತಾಡಿಲ್ಲ, ಸುರಕ್ ತೊಗೊಂಡ್ಬಿಟ್ಟಿದ್ದಾರೆ. ಇವು ಆಧಾರ ಬಂತ ಅದಂತ ಮುಂದೆ ಮುಂದೆ ಆಗುತ್ತೆ ಅಷ್ಟೇ. ನಾವೇನು ಮಾಡಿದ್ರು ಉತ್ತರ ಕೊಡೋದ್ರೆ ಎಲ್ಲ ಬಾಯಿ ಬಂದೇ ಬೈದ್ಬಿಟ್ರು, ನರಕಾಸು ಅಯೋಗ್ಯ ಹಾಗೆ ಅಂತೇಳಿ. ಪುಣ್ಯಕ್ಕೆ ಅವ್ರು ಕೋರ್ಟ್ಗೆ ಹೋಗಿಲ್ಲ, ಇದ್ರ ಪಜಿ ಇದೊಂದು ಕೇಸ್ ಆಗಿರೋದು. ಇರ್ದು ಬರೆದಿದ್ದಕ್ಕೆ ಅವ್ರು ಕೋರ್ಟ್ಗೆ ಹೋಗ್ಬಿಟ್ಟಿದ್ರೆ ಹೊಸ ಕೇಸ್ ಡೆವಲಪ್ ಆಗ್ತಿತ್ತು ಅಷ್ಟೇ. ಅದು ಉತ್ತರ ಅಲ್ಲ, ಅದು ಬೈಯೋದು ಉತ್ತರ ಅಲ್ಲ. ಯಾವಾಗಲೂ ಕೂಡ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದಕ್ಕೆ ಇಷ್ಟು ಯಾತಕ್ಕೆ ಉತ್ತರ ಕೊಟ್ಟಿದ್ದಿಲ್ಲ ಅನ್ನೋದ್ರೆ ಅವನ ಆರ್ಗ್ಯುಮೆಂಟ್ ಸರಿ ಇತ್ತು. ಏನು ಸರಿ ಇತ್ತು ಅಂದರೆ ಕಾಲ ಮ್ಯಾಚ್ ಆಗೋದಿಲ್ಲ. ಅದಕ್ಕೊಂದು ಅವನೊಂದು ಶಾಸನ ಕೊಟ್ಟಿದ್ದ. 1378 ವಿದ್ಯಾರಣ್ಯರಿದ್ದರು ಶಾಸನ ಇದೆ, ಮೊದಲಿದ್ದು ದಾಖಲೆ ಇಲ್ಲ ಅಂತ ಕೊಟ್ಟಿದ್ದ. ಅದಕ್ಕೆ ಉತ್ತರ ಕೂಡ ಇರಲಿಲ್ಲ ನಾವು, ಗೊತ್ತಾಯ್ತಾ? ಯಾವಾಗ ಸಿಕ್ತಾ ತಕ್ಷಣ ಉತ್ತರ ಕೊಟ್ಟೆ, ಮತ್ತೆ ಬಾಯಿ ಬಿಟ್ಟಿಲ್ಲ ಅವ್ರು, ಮುಗಿದೋಯ್ತು. ಆಮೇಲೆ ಇದೊಂದಿದೆ, ಏನು ಮಾಡಿದ, 1675 ಅದಕ್ಕಿಂತ ಮುಂಚೆ ಶ್ಲೋಕ ಯಾರೂ ಬಂದಿದ್ದಿಲ್ಲ. ಇದು ಸುಳ್ಳು ಶ್ಲೋಕ ಅಂತ ಶುರು ಮಾಡಿದ್ದೆ. ಅಕ್ಷೋಭ್ಯ ಶಿರಾತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚನದ ಶ್ಲೋಕನ ಆ ಮುಂಚೆ ಯಾರೂ ಬರೆದಿಲ್ಲ, ಇವರು ಬರೆದಾರೆ ಅಂತೇಳಿ. ಆ ಶ್ಲೋಕ ಸಿಕ್ತು ಮತ್ತೆ, ಅದು ಬರೋ ರೋಡ್ ಬೇಕಾದ್ರೆ ತೋರಿಸ್ತೀವಿ ರೋಟ ಸ್ಟಾರ್ಟ್ ಕಾಪಿ 1540 ಬರೆದಿದ್ದಾರೆ ನಾರಾಯಣ ತೀರ್ಥರು ಅಂತೇಳಿ. ಅದನ್ನು ಉತ್ತರ ಕೊಟ್ಟು ಮಾಡಿದ್ದೀನಿ ಅದರೊಳಗೆ. ಎರಡು ಕೊಟ್ಟು ಮಾಡಿ ಇನ್ನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ಉತ್ತರ ಕೊಟ್ಟಿಲ್ಲ. ಅದು ಕೊಡ್ಲಕ್ಕೆ ಬರೋದಿಲ್ಲ ಅದಕ್ಕೆ, ಒನ್ಸ್ ಫಾರ್ ಆಲ್ ಗಾನ್. ಅದು ಪ್ರಶ್ನೆ ಇದ್ದಿದ್ದೆ ಏನಂದ್ರೆ ಕಾಲ ಮ್ಯಾಚ್ ಆಗಬೇಕು ಅಂದರೆ ಅವ್ರು ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟರು ಹೋಗ್ತಾರೆ. ನೀವು ಬರೀ ಇಷ್ಟು ದಪ್ಪ ಪುಸ್ತಕ ಬರೋದು ದಪ್ಪ ನೋಡ್ತಾರೆ ಯಾರು ಕೂಡ, ದಪ್ಪ ನೋಡೋದಿಲ್ಲ. ಅದಕ್ಕೆ ಕರೆಕ್ಟ್ ಆನ್ಸರ್ ಬೇಕು. ನಾವು ಉದ್ವೇಗದ ಉತ್ತರ ಬಂದರೆ ಇನ್ನೂ ಜಾಸ್ತಿ ಉತ್ತರ ಕೊಡ್ತಾರೆ. ಬಿಗ್ ಸಬ್ ಫಾಲೋಯಿಂಗ್ ಇದೆ ಅವರಿಗೆ, ಗೊತ್ತಾಯ್ತಾ? ನಮ್ಮದು ಅವ್ರ ಮುಂದೆ ನೆಗ್ಲಿಜಿಬಲ್. ಅವ್ರು ಭಾಳ ಕಮಿಟೆಡ್ ಡಾಕ್ಟರ್ ಇದ್ದಾರೆ ಅದ್ವೈತಿಗಳಲ್ಲಿ, ಪ್ರಾಣ ಕೊಡಿಸ್ಬೇಕಾರ್ ತಯಾರಿದ್ದಾರೆ, ಅಷ್ಟು ದೀಕ್ಷೆ ಇದೆ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಅದ್ವೈತಿಗಳು ಯಾರಾದ್ರೂ ಫಾರಿನ್ಗೆ ಹೋಗಿದ್ರೆ ನಂಬರು ಜಾಸ್ತಿ, ಅದ್ವೈತಿಗಳಲ್ಲ ನೆನಪಿರಲಿ. ಅವ್ರು ಭಾಳ ಕಡಿಮೆ ಹೋಗಿರೋದು. ಮತ್ತೆ ಅದ್ವೈತಿಗಳು ಸಾಮಾನ್ಯ ಇಲ್ಲಾರು ಇದ್ದ ಅಂದ್ಬಿಟ್ರೆ ಸಂಧ್ಯಾನ ಮಾಡದಿರೋದಿಲ್ಲ ಅವರು. ಕೆಟ್ಟದ್ದು ಉಪನ್ಯಾಸಕ್ಕೆ ಹೋದಾಗ ಎಲ್ಲ ಸಿಗ್ತಿರ್ತಾರಲ್ಲ ಅವರು, ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಮತ್ತೆ ಅವರಲ್ಲಿ ಧರ್ಮದ ಬಗ್ಗೆ ಭಾರಿ ನಂಬಿಕೆ ಉಂಟು ಅವರಿಗೆಲ್ಲ ಕೂಡ. ನಮ್ಮಲ್ಲೇ ಭಾರಿ ಕಡಿಮೆ ಆಗಿರೋದು. ಅದನ್ನ ಸರಿಯಾಗಿ ಉತ್ತರ ಕೊಟ್ಟರೆ ಚೇಂಜ್ ಆಗ್ತಾರೆ ಗೊತ್ತೆ. ಆ್ಯಕ್ಚುಯಲಿ ಅವ್ರು ಸೋಲೋ ಪ್ರಶ್ನೆ ಎಲ್ಲ ಇದು ಚೇಂಜ್ ಆಗ್ತಾರೆ ಅಷ್ಟು ಇದಿದೆ ಅದು. ಏನಂತ ಯಾರು ಕೊಟ್ಟಿದ್ದಾರೆ ನಂಬರ್? ತಪ್ಪುಗಳವೆಲ್ಲ ಅದು ಇದ್ದಿದ್ದು ದಾಖಲೆ ಸಿಕ್ಕ ಮೇಲೆ ಮತ್ತೇನು ಮಾಡ್ತೀರಿ ಈಗ? ದಾಖಲೆ ಸಿಕ್ಕಂಗೆ ಇನ್ಫ್ಯಾಕ್ಟ್ ಆತ ಪ್ರೋತ್ಸಾಹ ಕೊಟ್ಟು ಉತ್ತರ ಬರೆಸಿದ್ದು ಯಾರು ಗೊತ್ತೇನೋ? ಆತನಿಗೆ ಪುಸ್ತಕ ಬರೆಸಿದ್ದು ನಮ್ಮವರು. ಆತ ಪುಸ್ತಕ ಬರೋದಲ್ಲ, ಅದು ಏನು ವಿಷಯ ಗೊತ್ತಿದ್ದಿಲ್ಲ. ನಮ್ಮವರು ಮಹನೀಯರು ಆತಗೆಲ್ಲ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಮಾಡ್ತಾ ಮಾಡ್ತು ಬರ್ತದೆ. ಕೃತಜ್ಞತೆ ತೋರಿಸ್ಬಿಟ್ಟು ಸೇರಿಬಿಟ್ಟು ನಾನು ಇದೆಲ್ಲ ಕೊಟ್ಟರು ಅಂತ ಹೇಳಿಬಿಟ್ಟ. ಕೃತಜ್ಞತೆ ಸೇರಿಸ್ಬಿಟ್ಟು ಇವರಿಂದ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಚಪ್ಪಾಳೆ ಹಾಕೊಂಡು ಕೂತಿದ್ದಾರೆ ಆರಾಮಾಗಿ. ನೋಡಿದ್ರೆ ಎಂತ ಕೆಲಸ ಮಾಡಿಬಿಟ್ಟೆ ನಾನಂತೆ. ಏನ್ ಮಾಡಿದ್ರೆ ಜಸ್ತಿರಲ್ಲ ಮನುಷ್ಯನಿಗೆ. ಬಟ್ ನಮ್ಗೊಂದು ಅನುಕೂಲ ಆಯ್ತು ಅಂದ್ರೆ ಶಾಸನ ಸಿಕ್ಕಿದ್ರಿಂದ ಈಗ ಅದು ಮತ್ತೆ ಹತ್ತಕ್ಕೆ ಬರೋದಿಲ್ಲ ಅವ್ರಿಗೆ ಕತೆ ಮುಗಿದಾಗಲೇ. ಅದಕ್ಕೆ ಹೇಳ್ತಾರೆ ಅದು ಇದೆಲ್ಲ ಸರಿಯಾಗಿ ಅವರೇ ಮಾಡ್ತಕ್ಕಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ತೋತ್ರ ಮಾಡಿದ್ರು. ವಾದಿರಾಜ ಸ್ವಾಮಿಗಳಂತೂ ಅವ್ರು ಆ ಕಾಲಕ್ಕೆ ಆ ಕಾಲ ಓಡಾಟಕ್ಕಿಂತ ಏನೇನು ಅನುಕೂಲ ಇತ್ತಾಗ ಎಲ್ಲರಿಂದ ತಕ್ಷಣ ಹೋಗ್ತಿದ್ರು. ಒಬ್ಬ ವಾದಿ ಏನ್ ಮಾಡ್ಬಿಟ್ಟಿ ಅಡ್ವಾಂಟೇಜ್ ತಗೊಂಡ ವಾದಿರಾಜ ಸ್ವಾಮಿಗಳ ಹತ್ರ, ಅವ್ರು ಸೋತಕ್ಕೆ ಬರೋದಿಲ್ಲ ಅವರನ್ನ. ಸೋತವನು ಸುದ್ದಿ ಹಬ್ಬಿಸ್ಬೇಕು. ಏನ್ ಪ್ಲಾನ್ ಮಾಡ್ದ ಅವನು? ನಾಳೆ ಬರ್ತೀನಿ, ನಾಳೆ ಬರ್ತೀನಿ, ನಾಳೆ ಬರ್ತೀನಿ, ಫೋನ್ ಪೋಸ್ಟ್ಪೋನ್ ಮಾಡ್ತಾನೆ ಹೋದ. ಅವ್ರಿಗೆ ಗೊತ್ತಿತ್ತು ಅವನಿಗೆ ಪರ್ಯಾಯ ಹೋಗ್ಲೇಬೇಕು ಇವರು, ಹೋಗಿಬಿಡ್ತಾರೆ, ತಕ್ಷಣ ಸುದ್ದಿ ಹಬ್ಬಿಸ್ಬೇಕು ವಾದಿರಾಜ ಸೋತರು ಅಂತೇಳಿ ಎಲ್ಲ ವೆಲ್ ಪ್ಲಾಂಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ದ ಅವನು. ಇವ್ರು ನೋಡಿದ್ರು ಪರ್ಯಾಯ ಬಿಡಾಗಿಲ್ಲ, ಇವನು ವಾದನ ಬಿಡಾಗಿಲ್ಲ. ತಕ್ಷಣ ಒಬ್ಬನು ಕರೆದ್ರು, ಕರೆದ್ಬಿಟ್ಟು ನೋಡು ನಾನು ಬರೋ, ಅವ್ನು ಬರ್ತಾನೆ, ಸೋಲಿಸಿ ಕಳಿಸ್ಬೇಕು ಅವನನ್ನು. ಸೋಲಿಸಿ ಕಳಿಸಿ ಉಡುಪಿ ಬಂದು ನನ್ನ ನೋಡಿರಿ ಅಂತ ಕಳಿಸಿಬಿಟ್ರು. ಅವ್ರು ಕೂತ್ಕೊಂಡ್ರು ಹೊರಟೋಗ್ಬಿಟ್ರು. ಅವರು ಅವನೇನು ತಿಳ್ಕೊಂಡು ಹೋದ್ಮೇಲೆ ಮುಗಿದೋಯ್ತಿನ ಬಂದ ಜೋರ ಬಂದ ವಾದರಾದ್ರೆ ಓಡ್ಬಿಟ್ರೆ ಪಲಾಯನ ಮಾಡಿಬಿಟ್ರು ನನಗೆ ಗೆದ್ದೆ ಅಂತ ಹೇಳ್ಕೊಂಡ. ಇವರು ಬಂದರು, ಅವ್ರು ಹೋಗಿಲ್ಲ ಅನ್ಬಿಟ್ಟು ಕೂಡಿಸಿ ಹೋಗಿದ್ದಾರೆ ಬಾ ವಾದಕ್ಕೆ ಕೊಡು ಅಂತ ಹೇಳಿದ್ರು. ವಾದರಾಜ ಸ್ವಾಮಿಗಳು ಅವ್ರು ಹೇಳಿ ಸ್ವಾಮಿಯ ದೊಡ್ಡ ವಾದಿ ಅಂತ ಕೇಳಿದ್ರೆ ತಗೊಳ್ಳಿ ಮಂತ್ರಾಕ್ಷತೆ. ಇಂಥ ಸಿದ್ಧಿ ಇತ್ತು ಗೊತ್ತ ಅವರಲ್ಲೆಲ್ಲ, ತಗೊಳ್ಳಿ ಮಂತ್ರಾಕ್ಷತೆ ಗೆದ್ದು ಬರ್ರಿ ಅಂತ ಹೇಳಿದ ತಕ್ಷಣ ವಾದಕ ಮಾಡಿ ಪೂರ್ತಿ ಸೋತ್ಬಿಟ್ಟು ಅವನು ಪರಾರಿ. ಬರೀ ಸೋಲ್ಸೋದಲ್ಲ, ಜೈಪತ್ರಿಕೆ ತಗೋಬೇಕಾದ್ರ ಸೋತೆ ಅಂತೇಳಿ ಸಪತ್ರ ಲಂಬನಮ್ಮ ಅಂತ ಹೇಳ್ತಾರೆ. ಬರ್ಕೊಂಡು ಸೀದಾ ಉಡುಪಿಗೆ ಹೋದ್ರಂತೆ. ಬರೆಯಾದ ಕೂತಿದ್ರು ಸ್ವಾಮಿಗಳು, ಹೇಳ್ತಾರೆ ಆಯ್ತಾ ಅವ್ರಿಗೆ ಡೌಟೇ ಇದ್ದಿಲ್ಲ ವಾದ್ರೆ ಫಸ್ಟ್ ಆಫ್ ಆಲ್ ಡೌಟೇ ಇದ್ದಿಲ್ಲ. ಏನು ಬೇಕು ನಿಮಗೆ ಅಂತ ಕೇಳ್ತಾರೆ ಸ್ವಾಮಿ. ನಿಮ್ಮಂತ ಮಗ ಬೇಕು ಅಂತ ಹೇಳಿದ್ರೆ ಒಳ್ಳೆಯದನ್ನು ಆ ಕೂಡ ವಿದ್ಯಾರ್ಥಿ ಚಿತ್ರ ಹಾಗೆ ಹುಟ್ಟಿದ್ದಾಗೆ ವಿದ್ಯಾರ್ಥಿ ಬಹುಭಾಗ ಉಡುಪಿಯಲ್ಲೇ ಕಳೆದಿದ್ದವರು. ಅದು ಆ ಸ್ಪೀಡ್ದಲ್ಲಿ ಎಷ್ಟು ದಿವಸ ಇದ್ರಲ್ಲ, ಹೆಚ್ಚು ದಿವಸ ಉಡುಪಿಯಲ್ಲೇ ಇದ್ರು ಅವರು. ವಾಕ್ಯಾರ್ಥಿಗೆ ಬರ್ಕೊಂಡು ಅಲ್ಲೇ ಇದ್ರು ಅಂದ್ರೆ ಎಂಥ ಸಾಹಸ ಮಾಡಿದವರೆಲ್ಲ ಕೂಡ. ಇವತ್ತು ಆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ ಪೂರ್ತಿ ನಮ್ಮಲ್ಲಿ. ಸಿದ್ಧಾಂತ ರಕ್ಷಣೆ ಬಂದಿನ ಮಠದ ಬಗ್ಗೆ ಬರ್ರಿ, ಇಷ್ಟ ಪುಸ್ತಕ ಬರುತ್ತೆ ನಿಮಗೆ. ಒಂದು ಮಠಕ್ಕೆ ಏನಾದ್ರು ಬೈದು ಬರೆದ್ಬಿಟ್ರೆ ನಿಮ್ಮ ಕತೆ ಮುಗಿದೋಯ್ತು ಅಂತ ಅರ್ಥ ಹೆಚ್ಚು ಕಡಿಮೆ. ಅಂದ ತಮಸ್ಯೆ ಗ್ಯಾರಂಟಿ. ಇವ್ರು ಕೊಡ್ತಾರೋ ಬಿಡುತ್ತೆ, ಇವ್ರ ಕೈ ಕೊಡೋ ಶಕ್ತಿ ಇದ್ದರೆ ಬೇರೆ ಮಾಡ್ತಾರಲ್ಲ ಅನ್ನ ದೋಸೆ ಹೋಗ್ಬಿಡುತ್ತೆ. ಇಷ್ಟೊತ್ತಿಗೆ ಅವರೇನು ಸಣ್ಣ ಪುಟ್ಟ ದಾರಕ್ಕೆ ಹೋಗ್ತಿದ್ದಿಲ್ಲ. ಅನ್ನ ತಮಸ್ಸಿಗೆ ಗ್ಯಾರಂಟಿ. ಪುಣ್ಯಕ್ಕೆ ಶಾಪಾನುಗ್ರಹ ಶಕ್ತಿ ಇಲ್ಲ ಅದರಿಂದ ಬದುಕಿರಬೇಕು ಜನ ಅಷ್ಟೇ. ಅಂದರೆ ಮಠದ ಬಗ್ಗೆ ಭಾರಿ ಭಕ್ತಿ ಇದೆ, ಮತದ ಬಗ್ಗೆ ಏನೂ ಭಕ್ತಿ ಇಲ್ಲ. ಅದರಿಂದ ಎಷ್ಟು ಅನಾಹುತರ ಆಗ್ತಿರೋದು. ಅದನ್ನು ಬರೆದಿದ್ದೀನಿ, ಪುಸ್ತಕದಲ್ಲೇ ಬರೆದಿದ್ದೀನಿ. ನಾನು ಗೂಢ ಪ್ರದೇಶದ ಬದಲಿಗೆನೆ ಫಸ್ಟ ಬರೆದಿದ್ದೀನಿ. ಅದು ನೋಡ್ಕೊಂಡು ಸುಮ್ಮನೆ ಇದ್ದಾರೆ, ಯಾರೋ ಬಗ್ಗೆ ಮಾತಾಡಿಲ್ಲ. ಮಠದ ಬಗ್ಗೆ ಇರೋ ನಿಷ್ಠೆ ಮತದ ಬಗ್ಗೆ ಇದ್ದಿದ್ರೆ ಎಷ್ಟು ಮೇಲೆ ಇತ್ತಿದ್ದೇನೋ ಅಂತ ಬರೆದಿದ್ದೆ. ಹಂತ ಬ್ರಹ್ಮನ್ ಅಹೋ ಶಂಭೋ ಹೇ ದೇವ ಮಮ ಭಾಷಿತಂ. ಹಿಂದೆ ರಾಮಕೃಷ್ಣಾಶ್ರಮ ಕೇಳಿದ್ನಲ್ಲ, ವಿವೇಕಾನಂದರ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಅಂತ ಹೇಳಿ ಕಳಿಸಿದ್ದೆ. ನಾನು ಮೇಡಮ್ ಪುಸ್ತಕ ಬೇಕಲ್ಲ ಓದ್ಕೊಂಡು ಹೋಗ್ಬೇಕಲ್ಲ, ನಾವು ಯಾರ ಕಳಿಸ್ಬಿಟ್ಟು ಪಾಡ್ತವ್ರ ಪುಸ್ತಕಿಸ್ಕೋಬೇಕು ಅಂತ ಹೇಳಿದ್ರೆ 5 ಪುಸ್ತಕ ಕೊಟ್ಟು ಕಳಿಸ್ತಾರ. 100 ರೂಪಾಯಿ, 5 ರೂಪಾಯಿಗೊಂದು, 10 ರೂಪಾಯಿಗೊಂದು, 50 ರೂಪಾಯಿಗೊಂದು, 25 ರೂ, 100 ರೂಪಾಯಿಗೊಂದು, ಯಾವ್ದು ಬೇಕು ನಿಮಗೆ ಅಂತ ಹೇಳಿ. ಅಲ್ಲಿಂದ ಫೋನ್ ಮಾಡ್ದ, ಯಾವ್ದು ಬೇಕು ಅಂತ ಕೇಳಿ. ಎಲ್ಲ ಬೇಕು ಅಂತೆ. ಎಷ್ಟು ಗೊತ್ತಾ ಮನುಷ್ಯ, ಫ್ರೀ ಕಳಿಸಿದಾರೆ ಅಷ್ಟು ಕೂಡ. ಮತ್ತೆ ಯಾತಕ್ಕೆ ಉಪನ್ಯಾಸ ಮಾಡ್ತಾರಂತ ತಗೊಳ್ರಿ, ಫ್ರೀ ಕೊಡ್ತೀರಿ ಅಂತ. ನಮ್ಮವ್ರು ಹೋಗಿ ಕೇಳಿಬೇಕಾದ್ರೆ ಒಂದು ಪುಸ್ತಕ ಕೇಳಿ ಬೈದ್ಬಿಡ್ತಾರೆ, ಹಿಂಗೆ ಹಾಕ್ಬೇಕು, ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಹೊರತು ಕೇಳೋದಿಲ್ಲ. ಆಚಾರ ಪುಸ್ತಕ ಕೊಡಿ ಸ್ವಾಮಿ, ಇವತ್ತು ನೋಡಂತೆ 20 ರೂಪಾಯಿ ಕೊಡ್ತೀರಿ ಎಲ್ಲರೂ ಕೂಡ, ನೀವೀಗ ಸಾಧ್ಯ ಇಲ್ಲ. 50 ರೂಪಾಯಿ ಕೊಡ್ತೀರಾ ಸಾಧ್ಯ, 100 ರೂಪಾಯಿ ಕೊಡ್ತೀರ ಸಾಧ್ಯ ಇಲ್ಲ. ನಿಮಗೆ ಅಧಿಕಾರ ಇಲ್ಲ, ಕನಿಗೆ ಹಬ್ಬಿ ಅಧಿಕಾರ, ಅನರ್ಹರು ಬಂದ್ಬಿಡ್ತಾರೆ. ಅದು ಎಂಥ ಅನ್ಯಾಯ ಇದೆ ರೀತಿ ಮಾಡಿದರೆ. ಅಥವಾ ಪುಸ್ತಕ ಬರೆದ್ರೆ ಯಾರು ಓದಕ್ಕೆ ಬರೋದಿಲ್ಲ, ಅದರ ಒಂದು ಆನಂದ ಕಾಲದಲ್ಲಿ ಶುರು ಮಾಡ್ದೆ ಮಾಡಿಬಿಟ್ಟಿರ್ತಾರಲ್ಲ, ಆ ತಿಳಿಯೋದಕ್ಕೆ ಬರೋದಿಲ್ಲ. ಈ ಲ್ಯಾಪ್ಸ್ ಇಟ್ಕೊಂಡಿದ್ದಾರೆ. ಇದು ಹಗಲೆಲ್ಲ ಸ್ವಾಮಿ ಹೇಳ್ತೀವಿ, ಸ್ವಾಮಿ ಉಪನ್ಯಾಸಕ್ಕೊಂದು ಟ್ರೈನಿಂಗ್ ಕೊಡಬೇಕು, ಪುಸ್ತಕ ಬರೀ ಟ್ರೈನಿಂಗ್ ಕೊಡಬೇಕಾದ್ರೆ ಅವಾಗ ಗಮನ ಕೊಡೋದೇ. ಉಪನ್ಯಾಸ ಏನೋ ಮಾಡಿಬಿಡ್ತಾರೆ ತುಂಬಿದ ಸಭೆಯಲ್ಲಿ, ಅವ್ರು ದೈತ್ಯನ ಅಂತ ಮಾಡಿಬಿಡ್ತಾರೆ. ದೊಡ್ಡದ ಪೇಪರ್ನ ಬಂದ್ಬಿಟ್ಟಿತ್ತು ಗೊತ್ತಾಗ ಲಂಕೇಶ್ ಪತ್ರಿಕೆ ಬಂದ್ಬಿಟ್ಟಿತ್ತು. ಮಾಧುರ್ ಎಂಥವ್ರು ಇದ್ದಾರೆ ನೋಡಿದ್ರೆ ದೈತ್ಯರು ಅಂತ ಬೈತಾರೆ ಅಂತೆ. ಇವ್ರ ಕಾಲದಲ್ಲಿ ನೀನೇದಾಯ್ತಾ ಅಂತ ಏನ್ ಮಾಡ್ತೀಯ ಹಾಗಿದ್ರೆ ತಪ್ಪ. ಅದೇ ಉಪನ್ಯಾಸ ಮಾಡಿ ಡಿಸಿಪ್ಲಿನ್ ಹೇಳಬೇಕು. ಇವತ್ತಿನ ಕಾಲಕ್ಕೆ ಏನು ಬೇಕು, ಜನಗಳಿಗೆ ಏನು ಬೇಕಾಗಿದೆ, ಜನ ಮೊದಲು ನಾಸ್ತಿಕರಾಗ ಜನಗಳಿಗೆ ನೀವು ದೈತರು ಏನು ಮಾಡ್ತಾರೆ, ಅವರಿಗೆ ಆ ಎಜುಕೇಷನ್ ಕೊಟ್ಟು ಉಪನ್ಯಾಸ ಅವರೆಲ್ಲ ರಾಮಕೃಷ್ಣ ಆಶ್ರಮ ಸನ್ಯಾಸ ಕೊಡೋದಕ್ಕಿಂತ ಮುಂಚೆ 12 ವರ್ಷ ಟೆಸ್ಟ್ ಮಾಡ್ತಾರಂತೆ. 12 ವರ್ಷಗಳ ಪರೀಕ್ಷೆ ಮಾಡಿ ಆಮೇಲೆ ಕೊಡ್ತಾರಂತೆ. ಉಪನ್ಯಾಸ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾರಂತೆ. ಈ ರೀತಿ ಕೊಟ್ಟು ಉಪನ್ಯಾಸ ಪಾಸ್ ಆಗಬೇಕು ಅವ್ರ ಕೋರ್ಸ್ನ. ಉಪನ್ಯಾಸ ಕೋರ್ಸಲ್ಲಿ ಪಾಸ್ ಆದ ಮೇಲೆ ಉಪನ್ಯಾಸ ಮಾಡಬೇಕು ಹೊರತು ಇಲ್ಲ ಮಾಡಾಗಿಲ್ಲ. ನಮ್ಮಲ್ಲಿ ಏಕದಮ್ ಉಪನ್ಯಾಸ ಮಾಡಬೇಕು, ಬಂದಿಂದ ಅಂತ ಹೇಳಿದ್ನಲ್ಲ, 15 ದಿವಸ ಉಪನ್ಯಾಸ ಮಾಡ್ಬೇಕು ಆಚಾರ್ಯ ಹೇಳಿ ಅಂಬೇಡಿಯಟ್ಟ ಪುತ್ರ ಕೊಡಿ ನನಗೆ. ಈ ರೀತಿ ಉಪನ್ಯಾಸ ಮಾಡಿದಾಗ್ತದ, ದೊಡ್ಡ ಸಾಧನೆ ಮಾಡಬೇಕೇ ಇಲ್ಲ ಅದಕ್ಕೆ, ಇಲ್ಲೇ ಇಲ್ಲ. ಅಂದ್ರೆ ಇದಕ್ಕೆ ಒಂದು ಕಂಟ್ರೋಲ್ ಇಲ್ಲ. ಯಾರೋ ತಪ್ಪು ಮಾಡಿದ್ರೆ ಅಂದ್ರೆ ಏನಯ್ಯ ಅಂತ ಕೇಳೋದಕ್ಕೆ ಒಂದು ಕಂಟ್ರೋಲ್ ಇದೆ ನಮ್ಮಲ್ಲಿ, ನೋ ಕಂಟ್ರೋಲ್. ನೀವ್ಯಾರು ಕೇಳೋದಕ್ಕೆ ಡೈರೆಕ್ಟ್ ಮಾತ್ರ ಬಿಡ್ತಾನ. ಹಾ ಹಾ ಕರೆಕ್ಟ್ ಹೌದು. ಮಧ್ವಿಜ 25,000 ಕಾಪೀಸ್ ಮಾಡಿಸಿದ್ದೀನಿ ಗೊತ್ತಾ, ಮಧ್ವಿಜನ ಅನುವಾದ ಅವೆಲ್ಲ ಸೇರಿಸಿದ್ರೆ 25,000 ಕಾಪೀಸ್ ಮಾಡಿಸಿದೆ. ಇವತ್ತೆಲ್ಲವರು 8,000 ಕಾಪಿಗಳಿಗೆ ಯಾವುದೂ ಆಗಿಲ್ಲ, ಪ್ರತಿಯೊಂದು 8,000 ಕಾಪಿನೇ ಇರೋದು. ಆದರೆ ಅದಕ್ಕೆ ಅದಕ್ಕೆ ಇದಿಲ್ಲ, ಇವ್ರದೆಲ್ಲ ಇನ್ನೂ ಕಡಿಮೆ ಕೊಡ್ಬೋದು. ಇವೆಲ್ಲ ಇಂಟ್ರೆಸ್ಟ್ ತೊಗೊಂಡ್ರೆ ಅವ್ರಿಗೆ ಆಸಕ್ತಿ ಇಲ್ಲ, ಯಾರಿಗೂ ಆಸಕ್ತಿ ಇಲ್ಲ. ಅಲ್ಲಿ ಎಕ್ಸೆಪ್ಷನ್ಗಳು ಇಲ್ಲದಷ್ಟರ ಮಟ್ಟಿಗೆ ಬೇರೆ ಕಡೆ ಗಮನ ಕೊಟ್ಬಿಡ್ತಾರೆ. ಹೋದಲ್ಲಿ ಮಾರಾಟದ ವ್ಯವಸ್ಥೆ ಮಾಡೋದು ಗೊತ್ತಾ, ಹೋದಲ್ಲೆಲ್ಲ ಪುಸ್ತಕ ಇಲ್ಲ ಅಂತಾರಲ್ಲ, ಕೊಡಬಾರ ಕೊಡೋದಿಲ್ಲ. ಅದು ಇನ್ನೊಂದು ಪುಸ್ತಕ ನಾವೇ ಕೊಡಬೇಕು, ತಾವು ಪುಸ್ತಕ ಮಾಡೋದಕ್ಕೆ ನಾವು ಪುಸ್ತಕ ಕೊಡೋದಿಲ್ಲ, ಹಾ ಮಾಡಿಬಿಡ್ತಾರೆ. ಹೋದಲ್ಲ ಜನ ಅಷ್ಟು ಕೇಳ್ತಾರೆ, ಅಷ್ಟು ಅಪೇಕ್ಷೆ ಪಡ್ತಾರೆ. ಅದನ್ನು ಮುಂದೆ ನೋಡೋಣ. ನಾಳೆ ಹೊತ್ತಾಗಿದೆ, ನೀನೇ ಮಾಡ್ತಕ್ಕಂಥ ಕೆಲಸ ಅಂತ ದೇವರು ಸ್ತೋತ್ರ ಮಾಡಿದ ಮೇಲೆ ದೇವರು ಮಾಡ್ತಾ ಇದ್ದಾನೆ ಅಲ್ಲಿಗೆ. ಎರಡು ನಾಳೆ ಮಾಡಿ ಹೊತ್ತಾಗ್ಬಿಟ್ಟಿದೆ, ನಾಳೆನೇ ಕಟ್ಟ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿಲ ಯದವೋಚ ಮಹಂತೇನ.